ಅಪೇಕ್ಷೆಯನ್ನು ಮಾಡಕ್ಕೆ ಹೋಗುವ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ದೇವರು ಕೊಟ್ಟಿದ್ರೆ ಸಾಕು ಅನ್ನೋ ಭಾವನೆ ಇರಬೇಕೇ ಹೊರತು ಸುಖ ಲಾಲಸೆಯನ್ನು ಹೊಂದಬಹುದು, ಭೋಗಲಾಲಸೆಯನ್ನು ಮನುಷ್ಯ ಹೊಂದಬಾರದು. ಮತ್ತೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಜ್ಞಾನಂ ಯಥಾ ನನಶ್ಚೇತ, ಜ್ಞಾನಕ್ಕೆ ವಿಘ್ನ ಆಗಬಾರ್ದು, ಬಹಳ ಮುಖ್ಯ. ಯಾವ ಕಾಲಕ್ಕೂ ಎಚ್ಚರ ತಪ್ಪಬಾರ್ದು ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಡ್ರೈವಿಂಗ್ ಎಷ್ಟೇ ಫಾಸ್ಟಾಗಿ ಏನೇ ಮಾಡ್ತಿರಲಿ ಏನಿರಬಾರ್ದು ಅವನಿಗೆ, ಒಂದು ಜ್ಞಾನ ಇರಬೇಕು, ಸುರಕ್ಷಿತವಾಗಿ ಹೋಗಬೇಕು ಅನ್ನೋ ಜ್ಞಾನ ಮಾತ್ರ ಕಳ್ಕೊಳ್ಳದೆ ಯಾವ ರೀತಿಯಲ್ಲಿ ಅವನು ಇರ್ತಾನೋ ಆ ರೀತಿಯಲ್ಲಿ ನಾವು ಭೋಗಕ್ಕೆ ಗಮನ ಕೊಡದೆ ಜ್ಞಾನಕ್ಕೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಜ್ಞಾನಕ್ಕೆ ಎಂದೂ ಕೂಡ ವಿಘ್ನ ಬರಬಾರ್ದು, ಜ್ಞಾನ ಕಾರ್ಯಕ್ಕೆ ವಿಘ್ನ ಬರಬಾರದು, ಬಂದ ಜ್ಞಾನ ಹೋಗಬಾರ್ದು, ಎರಡು ಭಾಗ. ಜ್ಞಾನ ಬರಬೇಕು, ಬಂದ ಜ್ಞಾನ ಹೋಗಬಾರ್ದು. ಜ್ಞಾನಂ ಯಥಾ ನನಶ್ಚೇತ ನಾವಕಿರಿಯೇತ ವಾಂಗ್ಮನಃ, ವಾಕ್ ಮತ್ತು ಮನಸ್ಸುಗಳು ನಾವಕಿರಿಯೇತ ಹಾದಿ ತಪ್ಪಬಾರ್ದು. ಎರಡು ಇಷ್ಟು ಕಡೆ ಗಮನ ಕೊಟ್ಟು ಮನುಷ್ಯ ತನ್ನ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೊಂದಿ ಸಂತೋಷ ಪಡಬೇಕೇ ಹೊರತು ಭೋಗಲಾಲಸಿಗೆ ಹೋದರೆ ಆಗೋದೇನೋ ಜ್ಞಾನನೂ ನಾಶ ಆಗುತ್ತೆ, ವಾಂಗ್ಮನಗಳ ಹತೋಟಿನೂ ತಪ್ಪುತ್ತೆ, ಕೊನೆಗೆ ತನ್ನ ಉದ್ದೇಶವನ್ನು ಕಳ್ಕೊಂಡ್ಬಿಡ್ತಾನೆ. ಭಾರಿ ಫಾಸ್ಟ್ ಅದು 5 ನಿಮಿಷ ಫಾಸ್ಟ್ ಹೋಗ್ಲಿಕ್ಕೆ ಹೋಗಿ ಮುಖ್ಯ ಕೆಲಸನೇ ಕಳ್ಕೊಂಡ್ರೆ ಏನು ಮುಂದಾಗೈತೆ. ಅದರಿಂದ ಇವತ್ತು ಮೇಜರ್ ಆಕ್ಸಿಡೆಂಟ್ಸ್ ಎಲ್ಲ ಇಂಥ ಅವಿವೇಕದಿಂದ ಆಗುತ್ತೆ ಎಷ್ಟೋ ಸಲ. ಆದ್ದರಿಂದ ಮನುಷ್ಯ ಯಾವಾಗಲೂ ಕೂಡ ಇಂದ್ರಿಯ ಪ್ರಿಯೈ ನಾ ಸಂತುಷ್ಯನ್ ಮತ್ತು ಪ್ರಾಣವೃತ್ತೈವ ಸಂತುಷ್ಯನ್. ಜ್ಞಾನಂ ಯಥಾ ನನಶ್ಚೇತ ನಾವಕಿರ್ಯೇತ ವಾಂಗ್ಮನ, ನಮಗೆ ಜ್ಞಾನಕ್ಕೆ ವಿಘ್ನ ಬರುತ್ತೆ ಅಂತಾದರೆ ಎಂಥ ಕೆಲಸ ನಮಗೆ ಬೇಕಿಲ್ಲ. ಜ್ಞಾನಕ್ಕೆ ಅನುಕೂಲವಾಗೋದಾದರೆ ಯಾವುದಾದ್ರೂ ಸರಿನೇ, ಈ ಎರಡು ಭಾಗ ಇರಬೇಕು. ಜ್ಞಾನಕ್ಕೆ ಅನುಕೂಲ ಹುಡುಗನ ಓದಕ್ಕೆ ಅನುಕೂಲ ಆಗುತ್ತೋ ಇಲ್ವೋ ಅದು ಮುಖ್ಯ. ಅನುಕೂಲ ಆಗೋದಾದರೆ ಏನಾದರೂ ತ್ಯಾಗ ಮಾಡ್ಬೋದು, ಅನುಕೂಲ ಇಲ್ಲ ಅಂತ ಹೇಳಿದರೆ ಅದೇನೂ ಅರ್ಥ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಒಬ್ಬ ಮನುಷ್ಯನ ಬದುಕಿನ ರೀತಿಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಭಾಗ ಇದು. ಏವಂ ಮುನಿರಿ ಯಾವತ್ ಪ್ರಾಣವೃತ್ಯ ಶರೀರ ಯಾತ್ರೆಯ ಸಂತುಷ್ಟೇ ತಾವತ್ತೈವ ನಿರ್ವಹೆ ಏವಕಾರ ವ್ಯಾವರ್ತ್ಯಮಾಹ ನೈವೇತಿ ತತ್ರಾಪಿ. ಪರೀಕ್ಷೆಗೂ ಹುಡುಗ ಎಷ್ಟು ಊಟ ಮಾಡ್ತಾನೆ, ಎಷ್ಟು ತನಗೆ ಬರಲಿಕ್ಕೆ ಸಾಧ್ಯ ಆಗಬೇಕೋ ಅಷ್ಟೇ, ನಿದ್ರೆ ಬರೋಷ್ಟು ಓವರ್ ಆಗೋಷ್ಟು ರುಚಿಗಿತಿಯ ಕಡೆ ಗಮನ ಕೊಡೋದಿಲ್ಲ ಆ ಕಾಲಕ್ಕೆ. ರುಚಿ ಟೇಸ್ಟ್ ಬಗ್ಗೆ ಎಚ್ಚರಿಕೆ ಇರೋದೇ ಇಲ್ಲ, ಬರೀ ಶಕ್ತಿ ಬೇಕಷ್ಟೇ, ಶಕ್ತಿಗೋಸ್ಕರ ತಗೊಳ್ಳೋದೇ ಹೊರತು ಬೇರೆ ಅಲ್ಲ. ಅದು ಪ್ರಾಣವೃತ್ತಿ ಎಂದರದೇ, ಬದುಕಿ ಸುಖ ಶಕ್ತಿಯಿಂದ ಇರಬೇಕು, ನಿಶ್ಚಕ್ತನಾಗಬಾರ್ದು ಮನುಷ್ಯ ಮತ್ತು ಪರಾವಲಂಬಿ ಆಗಬಾರ್ದು, ಅಷ್ಟರ ಮಟ್ಟಿಗೆ ಇದ್ರೆ ಸಾಕು. ತತ್ರಾಪಿ ಜ್ಞಾನನಾಶ ಕಾರಣಾನಿ ಏನು ಇಲ್ಲ, ಒಟ್ಟು ಇದ್ರ ಕಲ್ತ ಮೇಲೆ ಬದುಕಿ ಮನುಷ್ಯ ಕಲ್ತ ಮೇಲೆ ಈ ರೀತಿ ಅನುಸಂಧಾನ ಅಷ್ಟೇ ಇದು, ಅದು ಹೇಳಕ್ಕೆ ಹೋಗಲಿಲ್ಲ. ಅದು ಅಂದರೆ ಹಿಂದೆ ಹೇಳಿದ್ರು ಪರಾಪೇಕ್ಷೆ ಪಡಬಾರ್ದು ಅಂತ ಹೇಳಿದರು. ಅದು ಹೇಗಿರ್ಬೇಕು ಹೀಗಿರ್ಬೇಕು ಅಷ್ಟೆ, ಏನು ಪಾರ್ಟ್ ಎ ಪಾರ್ಟ್ ಬಿ ಅದು. ಭೂಮಿಯಿಂದ ಕಲ್ತ ಮೇಲೆ ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಅಂತ ಹೇಳಿದ ಮೇಲೆ ನಮಗೇನು ಅಂತ ಕೇಳಿದರೆ ನಮಗೇನೊಂದು ಪ್ರಶ್ನೆ ಬರಬಾರದು ಅಂತ ಹೇಳಿದರು. ಭೋಗಲಾಲಸೆ ಪ್ರಶ್ನೆ ಬಂದರೆ ಹೊರಟೋಯ್ತಾರೆ, ಯಾವುದು ಪ್ರಯೋಜನಕ್ಕೂ ಬರೋದಿಲ್ಲ. ಜ್ಞಾನಂ ಯಥಾ ನನಶ್ಚೇತ ನಾವಕಿರ್ಯೇತ ವಾಂಗ್ಮನಃ ತತ್ರಾಪಿ ಜ್ಞಾನನಾಶ ಕಾರಣಾನಿ ಮನೋವಿಕ್ಷೇಪ ನಿಮಿತ್ತಾನಿ ಚ ದ್ರವ್ಯಾಣಿ ನಸೇವೇತ ಇತ್ಯಾಶಯನ ಜ್ಞಾನಮಿ. ಮನಸ್ಸಿಗೆ ಡಿಸ್ಟಾಲ್ಟ್ ಆಗೋದು, ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಏನೋ ಜಗಳ ಬಂತ ಹೋಯ್ತು ಹಾಳಾಗೋ ನಡಿ ಮೂದೋಯ್ತು ಅಷ್ಟೆ, ನಮ್ಮಿದಕ್ಕೆ ತೊಂದರೆ ಆಗಿದೆ. ಇಡೀ ದಿವಸ ಹಲ್ಟ್ ಮಾಡ್ತಿರುತ್ತೆ, ಅದು ಮಾಡ್ಕೊಂಡು ಯಾವುದೋ ಸಣ್ಣ ಗಲಾಟೆ ಏನು ಮಾಡುತ್ತದೆ, ಮೂಡೆ ಕೆಟ್ಟೋಯ್ತು ಅಂತಾರಲ್ಲ ಆ ಥರ, ಸಂಧ್ಯಾನೆ ಡ್ರಾಪ್ ಆಗೋಗ್ಬಿಡುತ್ತೆ. ಏನೋ ಗಲಾಟೆ ಮಾಡ್ತಾರೆ, ಯಾರು ತರಕಾರಿ ಗಲಾಟೆ ಮಾಡ್ತಾರೆ, ಸಂಧ್ಯಾನೆ ಮಿಸ್ ಆಗಿಬಿಡುತ್ತೆ. ದೇವ್ರ ಪೂಜೆ ಮನಸ್ಸೆಲ್ಲೋ ಅವನ್ನ ನೆಕ್ಸ್ಟ್ ಟೈಮ್ ಹೇಗೆ ಬೈಬೇಕು ಯೋಚನೆ ಮಾಡ್ತಿರ್ತಾರೆ. ಇವತ್ತು ಬೈದು ನೆಕ್ಸ್ಟ್ ಟೈಮ್ ಯಾವ ರೀತಿ ಬೈಬೋದು ನಾನು, ಆ ಪ್ಲಾನ್ ಮಾಡ್ತಾ ಮಾಡ್ತಾ ದೇವ್ರ ಪೂಜೆ ಮಿಸ್ ಆಗಿಬಿಡುತ್ತೆ, ಅದು ಅಲ್ಲೇ ಬಿಟ್ಟುಬಿಟ್ರೆ ಮೋದೋಯ್ತು. ವಿಷಯೇಶು ಆವಿಷನ್ ದಾರಿಯಲ್ಲಿ ಹೋಗ್ತಾ ಪರೀಕ್ಷೆ ಹೋಗ್ತಿರ್ತಾರೆ, ತಾರೆ ಅಕಸ್ಮಾತಿಯನ್ನು ಜಾಸ್ತಿ ಹೊಡಿತಾನೆ ಅವನು, ಯಾರೋ ವಾದ ಮಾತ ಕೊಡೋದಿಲ್ಲ, ಮುಂದೆ ಹೋಗ್ಬಿಡ್ತಾನೆ ನಾಳೆ ಮುಂದೆ ಹೋಗ್ಬಿಡಿ, ಯಾಕೆ ಅಲ್ಲಿ ಗಲಾಟೆ ಕೊಡೋದು ಮುಂದೆ ಹೋಗ್ಬಿಡುತ್ತೆ. ಅಲ್ಲಿ ಆಮೇಲೆ ವಿಚಾರಿಸುತ್ತೆ, ಈ ಸತ್ಯ ಅದಕ್ಕೆಲ್ಲ ಟೈಮ್ ಇಲ್ಲ, ಇಡೀ ದಿವಸ ಕೂತ್ಕೊಂಡು ಕೋರ್ಟ್ ಸೀದಾ ಕೋರ್ಟ್ಗೆ ಹೋಗ್ಬಿಟ್ಟು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋಗ್ಬಿಟ್ರೆ ಗತಿಯೇನಾಗುತ್ತೆ. ಹೆಚ್ಚಿಗೆ ಅದು ತಪ್ಪು ಮಾಡಿರ್ಬೋದು ಅವರು, ಬಟ್ ನಮ್ಮ ಉದ್ದೇಶ ಅದಲ್ಲ. ಈಗ ಬೆಟರ್ ಬಿಸ್ನೆಸ್ ನಮಗಿರೋದ್ರಿಂದ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಷಯೇಷು ಆವಿಷನ್ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮ ನಾ ವಿಷಜ್ಜೇತ ವಾಯುವತ್. ಈಗ ವಾಯುವಿನಿಂದ ಕಲಿತ ಪಾಠ, ವಾಯು ಕಲ್ತಿದ್ದು ವಾಯುವಿನಿಂದ ಏನು ಕಲ್ತಿದ್ದು ಅಂತ ಕೇಳಿದರೆ ಪೃಥಿವಿ ವಾಯು, ನೆಕ್ಸ್ಟ್ ಎರಡನೇದೇ ವಾಯು. ವಿಷಯೇಷು ಆವಿಷನ್ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮ ನಾ ವಿಷಜ್ಜೇತ ವಾಯುವತ್. ವಾಯುವತ್ ನಾ ವಿಷಜ್ಜೇತ, ವಾಯು ಕಾಡು ಎಲ್ಲ ಕಡೆಗೆ ಬೀಸುತ್ತೆ, ಯಾವುದೇ ಸಂಪರ್ಕನೂ ಹೊಂದೋದಿಲ್ಲ. ಅಷ್ಟೇ, ಈ ಕೆಟ್ಟ ವಸ್ತುವಿನ ಬೀಸಿದ್ರೆ ಒಳ್ಳೆ ವಸ್ತುವಿನೂ ಬೀಸುತ್ತೆ, ಅದು ಸಂಪರ್ಕಕ್ಕೆ ಬರೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ಹೋಗ್ತಾ ಮುಂದೇನಾಗುತ್ತೆ, ಗಾಡಿ ಶುದ್ಧ ಆಗಿಬಿಟ್ಟಿರುತ್ತೆ, ಆ ಕಾಲಕ್ಕೆ ಸುವಾಸನೆ. ಆಮೇಲೆ ನೋಡಿದ್ರೆ ಮತ್ತೆ ಯಥಾಪ್ರಕಾರ ಗಾಡಿ, ಭಾರಿ ದುರ್ವಾಸನೆ. ಆಮೇಲೆ ನೋಡಿದ್ರೆ ಯಥಾಪ್ರಕಾರ ಮತ್ತೆ ಗಾಡಿ. ಅದಕ್ಕೆ ವಿಷಯೇಷು ಆವಿಷನ್ ಯೋಗಿ, ಯೋಗಿ ದೇವರಲ್ಲಿ ಮನಸ್ಸಾಕಿದ ವ್ಯಕ್ತಿ. ವಿಷಯೇಷು ನಾನಾ ಧರ್ಮೇಶು ವಿಷಯೇಷು ಆವಿಷನ್, ಬಗೆ ಬಗೆಯ ಗುಣಲಕ್ಷಣ ಹೊಂದಿರತಕ್ಕಂಥ ವಿಷಯಗಳಲ್ಲಿ ಮನಸ್ಸಾಕಿದಾಗ ಗುಣದೋಷಾನ್ವಯೇನಾತ್ಮ ನ ವಿಷಜ್ಜೇತ, ಆ ವಸ್ತುಗಳಲ್ಲಿರ್ತಕ್ಕಂಥ ಗುಣಗಳಿಂದಾಗಲಿ ದೋಷಗಳಿಂದಾಗಲಿ ಲಿಪ್ತನಾಗಬಾರದು. ಭಗವದ್ಗೀತೆ ಅದೇ ದೃಷ್ಟಾಂತ ಕೊಡ್ತಾರೆ. ವಾಯು ಸರ್ವತ್ರ ಗೋ ಮಹಾನ್ ಅಂತ ಹೇಳಬೇಕಾದ್ರೆ ಎಲ್ಲ ಕಡೆ ಬೀಸ್ತಕ್ಕಂಥ ಗಾಳಿ ಆಯಾ ವಿಷಯಗಳಿಂದ ಹೇಗೆ ಲಿಪ್ ಆಗ ಕಾಂಟ್ಯಾಕ್ಟ್ ಬರೋದು ಹೌದು, ಆಮೇಲಿಲ್ಲ ಇವತ್ತು ಗಾಡಿ ಕಡೆ ಪರ್ಮನೆಂಟಾಗಿ ಕೆಡೋದಿಲ್ಲ, ಸ್ವಲ್ಪ ಸರಿಗೋಗ್ಬಿಟ್ಟಿರುತ್ತಾಗಲಿ. ಆ ಥರ ಯಾವಾಗಲೂ ಕೂಡ ವಿಷಯಗಳು ಕೆಟ್ಟದೇ ಇರಲಿ ಒಳ್ಳೆಯದೇ ಇರಲಿ, ನಮಗೇನು ದೇವ್ರು ಕೊಡ್ತಾನೋ ಅದು ಮುಖ್ಯ. ಅದರ ಲೇಪ ಮಾತ್ರ ಹೊಂದ್ಲಕ್ಕೆ ಹೋಗಬಾರ್ದು. ಗುಣದೋಷ ಅನ್ನೋ ಏನು ಆತ್ಮ ನಾ ವಿಷಜ್ಜೇತ ವಾಯುವತ್ ಅದೇ ಅದು ಅಷ್ಟೇ ಎಷ್ಟೋ ಅಷ್ಟೇ ಮುಂದಾಯ್ತು. ಹೋಗ್ಬೇಕಾದ್ರೆ ಟ್ರಾಫಿಕ್ ಇರುತ್ತೆ, ಈಗ ಭೂಮಿ ಮುಟ್ಟದೆ ವಾಹಿಕ ವೆಹಿಕಲ್ ಹೋಗ್ಲಿಕ್ಕೆ ಬರೋದಿಲ್ಲ, ಭೂಮಿ ಟಚ್ ಆಗದೆ ವೆಹಿಕಲ್ ಹೋಗ್ಲಿಕ್ಕೆ ಬರೋದಿಲ್ಲ, ರೋಡ್ ವೆಹಿಕಲ್ ಭೂಮಿ ಟಚ್ ಆಗಲೇಬೇಕು. ಟಚ್ ಅಲ್ಲೇ ಎತ್ಕೊಂಡ್ಬಿಟ್ರೆ ಮುಂದೆ ಆಯ್ತು, ಟಚ್ ಅಂದ್ರೆ ಸಿಕ್ಕಾಕೋಬಾರ್ದು. ಅದಕ್ಕೇನು ಮಾಡ್ತಾರೆ, ರೋಡ್ ಹ್ಯಾಗೆ ಮಾಡಿರ್ತಾರೆ, ರೋಡ್ ಹ್ಯಾಗೆ ಮಾಡಿರ್ತಾರೆ, ಮಡ್ ರೋಡು ಕೆಸರು ರೋಡು ಮುಂದಕ್ಕೆ ಹೋಗೋದೇ ಇಲ್ಲ. ಒಳ್ಳೆ ಪೂರ್ತಿ ಹಾಕಿ ಒಂದು ಆಯಿಲ್ ಹಾಕಿ ಬಾರ್ಬಲ್ ರೋಡ್ ಮಾಡಿಬಿಟ್ರೆ ಏನಾಗುತ್ತಾಗ ಪಲ್ಟಿ ಹೊಡೆದ್ಬಿಡ್ತಾನೆ ಮುಂದೆ. ಹೌದಲ್ಲ, ಇಷ್ಟು ಇರಬಾರ್ದು, ಎಷ್ಟಿರ್ಬೇಕು ಫ್ರಿಕ್ಷನ್, ಎಷ್ಟಿರಬೇಕು ಸ್ವಲ್ಪ ಬೀಳಬಾರ್ದು ಮತ್ತೆ ಸಿಕ್ಕಾಕೋಬಾರ್ದು, ಎರಡಿರ್ಬೇಕು ಆ ರೀತಿ ಇರಬೇಕು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಮನುಷ್ಯ ಯಾವ ರೀತಿ ಪ್ಲಾನ್ ಮಾಡಿ ಟಾರ್ ಹಾಕೋದು, ಸಿಮೆಂಟ್ ಹಾಕೋ ಉದ್ದೇಶ ಏನು, ಅದಕ್ಕೆ ಟಾರೋ ಸಿಮೆಂಟ್ ಹಾಕೋ ಉದ್ದೇಶ ಏನು, ಸ್ಮೂತ್ ಪ್ರಯಾಣಕ್ಕೆ ತೊಂದರೆ ಇದಾಗಬಾರ್ದು, ತೊಂದರೆ ಆಗಬಾರ್ದು, ಸಿಕ್ಕಾಕೋಬಾರ್ದು, ಫಾಸ್ಟಾಗಿ ಹೊರಗೆ ಬರುತ್ತೆ. ಆ ರೀತಿಯಲ್ಲಿ ಮನುಷ್ಯ ಆಗಿರಬೇಕು ಅಂದರೆ ಆ ಕಾರು ಟಚ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಟಚ್ ಸಿಕ್ಕಾಕೋಬಾರ್ದು, ಟಚ್ ಹಾಕೋ ಬೇರೆ, ಸ್ವಿಚ್ ಹಾಕೋ ಸಿಕ್ಕಾಕೊಳ್ಳೋದು ಬೇರೆ, ಸ್ವಿಚ್ ಹಾಕೋ ಬೇರೆ ಕುಟ್ಟೋದು ಬೇರೆ. ಹಾಗೆ ಹಾಗೆ ಸ್ವಿಚ್ ಹಾಕೋದು ಹ್ಯಾಬರ್ ತೊಗೊಂಡು ಹೋಗ್ಬಿಟ್ಟ ರೆಡಿ ಅಂತೇಳಿ ಏನಾಯ್ತು ಅಲ್ಲಿಗೆ, ಓ ಸ್ವಿಚ್ ಎಲ್ಲ ಕರೆ ಶೆಡ್ ಹೋಗ್ಬಿಡ್ತಾಕೆ ನಲ್ಲಿಗೆ. ಎಷ್ಟೇ ಫೆದರ್ ಟಚ್ ಆತ ಅಷ್ಟೇ, ವಿಷಯಗಳ ಸಂಪರ್ಕ ಎಷ್ಟೋ ಅಷ್ಟು ಇರಬೇಕು ಹೊರತು ಅಗ್ಗಡದಲ್ಲಿ ಪಕ್ಷಿ ಕುಳಿತಂತೆ ಕುಳಿತು ಹಾರಿ ಹೋದಂತೆ. ದಾಸರ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಂಗೆ ಪಕ್ಷಿ ಕುಳಿತು ಹಾರೋಯ್ತು, ಅಲ್ಲೇ ಸಿಕ್ಕಾಕೊಂಡು ಹೊಡೆದಾಕ್ಬಿಡ್ತಾರೆ, ಬಿಡೋದಿಲ್ಲ. ತನ್ನ ಕೆಲಸ ಮುಗಿದ ತಕ್ಷಣ ಹಾರೋಬಿಡ್ತು, ಕಾಳು ಸಿಕ್ತೋ ಮುಂದೆ ಕಾಡ್ತು ಅಂತಾನೆ ಅರ್ಥ. ಆ ರೀತಿ ವಿಷಯೇಷು ಆವಿಶನ್ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮ ನಾ ವಿಷಜ್ಜೇತ ವಾಯುವತ್ ಯ ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈರ್ನ ಯುಜ್ಯತೆ ಯೋಗಿ ಗಂಧೈರ್ವಾಯುರಿವಾತ್ಮ. ಅದಕ್ಕೆ ಅದು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ. ಅದು ಎರಡು ಶ್ಲೋಕಗಳಲ್ಲಿ ಭೂಮಿ ಬಗ್ಗೆ ಹೇಳಿದ್ರೆ, ಎರಡು ಶ್ಲೋಕದಲ್ಲಿ ವಾಯು ಬಗ್ಗೆ ಹೇಳ್ತಾರೆ. ಪಾರ್ಥಿವೇಶು ಇಹ ದೇಹೇಶು ಪ್ರವಿಷ್ಟ ತದ್ಗುಣಾಶ್ರಯ ಗುಣೈ ನ ಯುಜ್ಯತೆ ಯೋಗಿ ಗಂಧೈ ವಾಯು ಇವ ಆತ್ಮದೃಕ್. ವಾಯೋ ಶಿಕ್ಷತ ಕಾಬುದ್ಧಿರಿತಿ ತತ್ರಾಹ ಶಿಕ್ಷಿತ ಕಾಬುದ್ಧಿರಿತಿ ತತ್ರಾಹ ವಿಷಯೇಷ್ವಿತಿ. ವಿಷಯೇಷು ಆವಿಶನ್ ವಿಷಯಾನನುಭವನ್ ಯೋಗಿ ಆತ್ಮ ಯೋಗಿ ಜೀವ ಗುಣದೋಷ ಸಂಬಂಧೇನ ನ ವಿಷಜ್ಜೇತ ಸಂಸಕ್ತೋ ನ ಭವೇತ್ ಗಾನಾದಿ ನಾನಾ ಧರ್ಮೇಶು. ಅದನ್ನು ಹೇಳಿದ್ರು, ಗಾನ ಮೊದಲಾದವುಗಳಲ್ಲಿ ಈ ಓವರ್ ಅಟ್ಯಾಚ್ಮೆಂಟ್ ಯಾವಾಗಲೂ ಭಾರಿ ಕೆಟ್ಟದ್ದು. ಎಷ್ಟು ಬೇಕೋ ಅಷ್ಟೋ ಅದನ್ನು ವಾಯುವಿನಿಂದ ಕಲಿಬೇಕು. ಪಾರ್ಥಿವೇಶು ಪೃಥಿವಿ ಕಾರ್ಯೇಶು ಪ್ರವಿಷ್ಟ ತದ್ಗುಣಾಶ್ರಯ ಜನ್ಮ ದುಃಖಾದಿ ದೇಹ ಧರ್ಮಾಶ್ರಯ ಗುಣೈ ದುಃಖಾದಿಭಿ. ಪಾರ್ಥಿವೇಶು ಇಹ ದೇಹೇಶು ಪಾರ್ಥಿವ ದೇಹಗಳಲ್ಲಿ ಇದ್ದಾರೆ ಮನುಷ್ಯ. ಪಾರ್ಥಿವ ದೇಹ ಅಂದ್ರೇನು, ಪಾಂಚಭೌತಿಕ ದೇಹ, ಪೃಥ್ವಿ ಅಪ್ತೇಜೋ ವಾಯು ಐದು ಸೇರಿದಾಗ ದೇಹ ಆಗೋದು ಪಾರ್ಥಿವ ಅಂಬೋದು. ಆ ಅರ್ಥದಲ್ಲಿ ಪಾರ್ಥಿವ ದೇಹವನ್ನು ತೊರೆದರು ಅಂತ ಹೇಳ್ತಿರ್ತಾರೆ. ಆ ರೀತಿ ದೇಹೇಶು ಪ್ರವಿಷ್ಟ ತದ್ಗುಣಾಶ್ರಯ ದೇಹದಲ್ಲಿದ್ದಾರೆ. ಈಗ ಮೊದಲೇದೇನು ಹೇಳಿದ್ರೆ, ಈಗ ಎಲ್ಲೆಲ್ಲೋ ಗಾಳಿ ಬೀಸುತ್ತೆ ಆದರೆ ಲೇಪ ಹೊಂದೋದಿಲ್ಲ ಅಂತ ಹೇಳಿದರು. ಈ ದೇಹದೊಳಗಿದ್ದಾನೆ ಹಾಗೂ ಕೂಡ ಗುಣ ಇರ್ನ ಯುಜ್ಯತೆ ದೇಹದ ಗುಣಗಳು ಯಾವ್ಯಾವ್ದದು, ಪಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಠ ದುಃಖ ದುಃಖದಾಹ ಆಗಬಾಪಾಯಿನೋ ಅನಿತ್ಯಾಹ ತಾಮ್ ತಿತಿಷ್ಠ ಸ್ವಭಾರ. ದೇಹ ಧರ್ಮಗಳು ಬೇರೆ, ಜೀವನ ಧರ್ಮಗಳು ಬೇರೆ, ವಯಸ್ಸಾಗೋದು ಇವೆಲ್ಲ ದೇಹ ಧರ್ಮಗಳವೆ. ರೋಗ ಬರೋದೆಲ್ಲ ಏನದು, ರೋಗ ಬಾಲ್ಯ ಯೌವನ ವೃದ್ಧಾಪ್ಯ ಅವೆಲ್ಲ ಏನವು, ದೇಹದ ಧರ್ಮಗಳು, ಜೀವನ ಧರ್ಮಗಳಲ್ಲ. ಅದೇ ರೀತಿಯಲ್ಲಿ ವಾಯು ಹೇಗೆ ಪರಿಮಳ ಇದೆ, ಈಗ ಹೂವಿನ ಮೇಲೆ ಬೀಸುತ್ತೆ ಗಾಳಿ ಪರಿಮಳ ಇದೆ. ಪರಿಮಳ ಯಾವುದ್ರ ಧರ್ಮ ಅದು, ಹೂವಿಂದ ಗಾಳಿ ಧರ್ಮ ಅಲ್ಲ ಅದು, ಗೊತ್ತಾಯ್ತಾ. ಅದೇ ಹೋಗ್ಬೇಕಾದ್ರೆ ಇತ್ತು, ಆಮೇಲೆ ಬಿಟ್ಟೋಯ್ತು ಅಷ್ಟೇ. ದೇಹದಲ್ಲಿರೋವರೆಗೂ ಇರಬೇಕು ಅದೇ ಹೊರತು ಅದ್ರ ಬಗ್ಗೆ ಏನಿರಬಾರ್ದು, ತಾನೇ ದೇಹ ಅನ್ನೋ ಭ್ರಮೆ ಇತ್ಯಾದಿ ಒಳಗಾಗಬಾರ್ದು. ಅದಕ್ಕೆ ದೇಹ ಧರ್ಮಗಳು ಬೇರೆ, ಜೀವಧರ್ಮಗಳು ಬೇರೆ. ದೇಹ ಧರ್ಮಗಳನ್ನು ಯಾವುದಕ್ಕೆ ಅಪ್ಲೈ ಮಾಡ್ಕೋಬಾರ್ದು ನಾವು, ಜೀವಧರ್ಮಕ್ಕಲ್ಲ. ಜೀವಧರ್ಮಗಳನ್ನು ದೇಹಕ್ಕಲ್ಲ. ಉದಾಹರಣೆ ಜೀವ ನಿತ್ಯ, ದೇಹ ನಿತ್ಯ ಅಲ್ಲ. ನಿತ್ಯತ್ವ ಅನ್ನೋದು ಜೀವನ ಲಕ್ಷಣ, ಅನಿತ್ಯತ್ವ ದೇಹದ ಲಕ್ಷಣ. ಅಂದ್ರೆ ದೇಹವನ್ನೇ ಜೀವ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗುತ್ತಾಗ, ಜೀವನೋ ಅನಿತ್ಯ ಅನ್ನೋ ಭ್ರಮೆಗೊಳಗಾಗಿಬಿಡುತ್ತೆ. ಆ ಥರ ಆಗಬಾರ್ದು. ಅದಕ್ಕೆ ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟ ತದ್ಗುಣ ಆಶ್ರಯ ಗುಣೈರ್ನ ಯುಜ್ಯತೆ ಯೋಗಿ ಗಂಧೈಹಿ ವಾಯುರಿವ ಆತ್ಮದೃಕ್. ಗಂಧೈಹಿ ಅದು ಪುಷ್ಪಾದಿಗಳ ಧರ್ಮವಾದ ಗಂಧಗಳಿಂದ ಒಳಗಿರ ಬೀಸ್ತಕ್ಕಂಥ ಗಾಳಿ ಹೇಗೆ ಲಿಪ್ತವಾಗೋದಿಲ್ಲವೋ ಆ ರೀತಿಯಲ್ಲಿ ಜೀವ ದೇಹದ ಧರ್ಮಗಳಿಂದ ಜೀವ ಒಳಗಾಗಬಾರ್ದು. ಅದಕ್ಕೆ ಹೊಡಿತೇನೆ ಅಂತ ಹೇಳಿದ ತಕ್ಷಣ ಏನಂತ ರಘುಗಣರಾಜಿಗೆ ಭರತರಾಜ, ಹೊಡಿ ನನಗೇನಾಗುತ್ತೆ, ಸತು ಪಿಷ್ಟಪೇಷ ಹೊಡಿತೆ ಕೊಲ್ತೀಯ ಕೊಲ್ಲು, ನೀನು ಕೊಲ್ಲೋ ದೇಹನ ನನ್ನಲ್ಲ ಅಂತೇಳಿ, ಜೀವನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ನಿನಗೆ. ಅದನ್ನೇ ವಾಯು ಅನುಸಂಧಾನ ಮಾಡಿದ್ದ. ಆತ್ಮ ಅವಧೂತ ತೆರೆಯಲ್ಲೇ ಇದ್ದಿತ್ತು, ಇಲ್ಲೂ ಅವಧೂತರೇ ಹೇಳ್ತಿರೋದು. ಭರತ ಬ್ರಾಹ್ಮಣ ವೇಷದಲ್ಲಿ ಯಾವುದಾಗ ಅವಧೂತರಾಗಿದ್ದಿತ್ತು, ಯಾವಧೂತನ ಮಾತು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದ ನಾನು. ಈಗ ವಾಯು ಗಂಧೈಹಿ ವಾಯುರಿವ ಆತ್ಮದೃಕ್ ಪರಮಾತ್ಮ ದೃಕ್ ದೈವ ಅಪರೋಕ್ಷ ಜ್ಞಾನಿ ಅಂತ. ಆತ್ಮದೃಕ್ ಅಂದ್ರೆ ಏನು, ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಆದವನು ಆ ರೀತಿಯಲ್ಲಿ ಬಂದು ಕೊಳಗಾಗಬಾರ್ದು. ರಾಯರ ಅಪರೋಕ್ಷ ಜ್ಞಾನಿಗಳು ಹೆಂಡತಿ ದೇಹತ್ವಾರದ ಬಂದು ಕೂತ್ಕೊಂಡು ಪ್ರೇತ ಇವನು ಎಲ್ಲಿ ಬಂದರು ಏನು ಲಿಪ್ಪ ಒಳ್ಳೆ ಇಲ್ಲ, ಉದ್ಧಾರ ಮಾಡಿದರೆ ಹೊರತು ಏನು ಉಳಿದವರು ಅಳ್ತಾ ಕೊಡ್ಬೋದಾಗಿತ್ತು, ಬೇಕಾದ್ರೆ ಇವಳವರು ಅವಳವಳು ಅವರವಳ ಗತಿ ಏನಾಗಬೇಕಾಗ, ಅದು ಸಮಸ್ಯೆ. ಪೇಷಂಟ್ ಹೇಳ್ಬೇಕು, ಡಾಕ್ಟ್ರ್ ಹೊತ್ತುಬಿಟ್ರೆ ಇಲ್ಲೊಬ್ಬರ ಇಬ್ಬರು ಸೇರಿ ಕಡೆ ಹೋಗಬೇಕಾಗುತ್ತೆ ಅಷ್ಟೇ. ಪೇಷಂಟ್ ಅಂದರೆ ಡಾಕ್ಟರ್ ಓ ಧ್ವನಿ ಅಂತ ಹೇಳ್ಬೇಕು, ಆ ಥರ ಇರಬೇಕು, ಅದು ಜ್ಞಾನಿ. ಆ ರೀತಿಯಲ್ಲಿ ಆತ್ಮದೃಕ್ ಪರಮಾತ್ಮದೃಕ್ ಬ್ರಹ್ಮಜ್ಞಾನಿಯಾದವನು ಯಾವುದರ ಲೇಪಕ್ಕೂ ಒಳಗಾಗಬಾರದು. ಇದರಿಂದ ಏನು ಅನುಕೂಲ ಆಗ, ನಾವೇ ಒಳಗಾಗಬಾರದು ತಿದ್ದೇವೆ ಆಗ್ತಾ ಇಲ್ಲ, ಆತ್ಮದೃಕ್ ದೇವ್ರನ್ನ ಕಂಡಾಗ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ದೇವ್ರ ವಿಷಯ ಮೊದಲು ಡೈರೆಕ್ಟ್ ದೇವ್ರ ನೋಡ್ಕೊಂಡಕ್ಕೆ ಬರೋದಿಲ್ಲ, ಆದ್ದರಿಂದ ದೇವ್ರ ವಿಷಯ ಹೇಳ್ತಕ್ಕಂಥದ್ದು ನೋಡಬೇಕು. ದೇವ್ರ ವಿಷಯ ಹೇಳ್ತಕ್ಕಂಥದ್ದನ್ನು ನೋಡಿ ಅದು ದೇವರನ್ನ ಕಂಡು ಇದನ್ನು ಪೂರ್ತಿ ಮೊದಲು ಓದ್ತಾ ಓದ್ತಾ ಹೋದಂತೆ ಸ್ಲೋಲಿ ಡಿಟ್ಯಾಚ್ ಆಗಲಿಕ್ಕೆ ಬರುತ್ತೆ. ಬಟ್ 100% ಆಗೋದು ಯಾವಾಗ, ದೇವರ ಕಣ್ಣಿಗೆ ಕಂಡಾಗ. ಅಲ್ಲಿವರೆಗೂ ಕೂಡ ಇನ್ನೂ ಪೂರ್ಣ ಹತೋಟಿ ಬರೋದಿಲ್ಲ, ಬಟ್ ಇದರ ಕಂಟ್ರೋಲ್ ಬರ್ತಾ ಹೋದರೂ ಕೂಡ ಪೂರ್ತಿ ಹತೋಟಿ ಬರೋದು ಬ್ರಹ್ಮಜ್ಞಾನ ಬಂದ ಮೇಲೆ. ಇನ್ನೂ 100% ಆಗೋದು ಮೋಕ್ಷಕ್ಕೆ ಹೋದ್ಮೆ. 3 stages, ಬಿಫೋರ್ ಅಪರೋಕ್ಷ ಜ್ಞಾನ, ಆಫ್ಟರ್ ಅಪರೋಕ್ಷ ಜ್ಞಾನ, ಆಫ್ಟರ್ ಮೋಕ್ಷ, 3 stages ಇದೆ. ಇವತ್ತು ಯಾರಿಂದ ನೋ ಸ್ಟೇಜ್ ಅಟ್ ಆಲ್, ಯಾವ ಸ್ಟೇಜ್ ಇದರಲ್ಲಿ ಯಾವ ಸ್ಟೇಜಲ್ಲೂ ಇಲ್ಲ, ಹಾಗಾಗಿಬಿಡ. ಅಡ್ಮಿಷನ್ನೇ ಆಗದೆ ಹೋದರೆ ಹಾಗಾಗಬಾರ್ದು, ಸ್ಟಾರ್ಟ್ ಆಗಬೇಕು. ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈರ ಯುಜ್ಯತೆ ಯೋಗಿ ಗಂಧೈ ವಾಯುರಿವ ಆತ್ಮದೃಕ್. ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ಯ ಅವ್ಯವಚ್ಛೇದ ವಸಂಗಮಾತ್ಮನೋ ಮುನಿರ್ನಭೋವತ್ ವಿತತಸ್ಯ ಭಾವಯೇತ್. ಅಂತಃ ಬಹಿಃ ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ಯ ಅವ್ಯವಚ್ಛೇದಂ ಅಸಂಗಂ ಆತ್ಮನಃ ಮುನಿಃ ನಭೋವತ್ ವಿತತಸ್ಯ ಭಾವಯೇ. ನಭೋವತ್, ನಭತ್ ಅಂದರೆ ಆಕಾಶ, ಅಲ್ಲಿ ವಾಯುವತ್ ಅಂತ ಹೇಳಿದ್ರಲ್ಲ, ಇಲ್ಲಿ ನಭೋವತ್ ಆಕಾಶದಿಂದ ತಿಳಿಯಬೇಕಾದ್ದೇನು ಅಂತ ಹೇಳ್ತಾರೆ. ನಭಃ ಶಿಕ್ಷಿತ್ ನಭಸಃ ಶಿಕ್ಷಿತಮಃ ಅಂತರಿತಿ ಮುನಿಃ ವಿತತಸ್ಯ ವ್ಯಾಪ್ತಸ್ಯ ಆಕೃತಿತಃ ಆತ್ಮನಃ ಪರಮಾತ್ಮನಃ ನಭೋವತ್ ಅವ್ಯವಚ್ಛೇದಂ ವ್ಯಾಪ್ತತ್ವಂ ಅಖಂಡತ್ವಂ ಇತ್ಯರ್ಥಃ. ಆಕಾಶದ ಮೊದಲ ಲಕ್ಷಣ ಅಂದರೆ ವ್ಯಾಪ್ತಿ. ಅವ್ಯಾಕೃತ ಆಗದೆ ಆಕಾಶಕ್ಕೆ ಕೊನೆ ಅಂತ ಇಬ್ಬಂದಿನ ಮಾಡಕ್ಕೆ ಬರುತ್ತಾ, ಸಾಧ್ಯನೇ ಇಲ್ಲ. ಆಕಾಶಕ್ಕೆ ಕೊನೆ ಇಲ್ಲ, ಅದಕ್ಕೆ ದೇವರಿಗೆ ಕೊನೆ ಇಲ್ಲ, ಆ ಅರ್ಥ ಮಾಡ್ಕೋಬೇಕು. ಆಕಾಶಕ್ಕೆ ಕೊನೆ ಇಲ್ಲ, ಸೊ ದೇವರಿಗೆ ಕೊನೆ ಇಲ್ಲ. ಆಕಾಶ ಎಲ್ಲ ಕಡೆಗೆ ಇದೆ, ದೇವರು ಸರ್ವತ್ರ ವ್ಯಾಪ್ತ, ಆಕಾಶದಿಂದ ಕಲಿಬೇಕಾದ ಪಾಠ ಇದೆ. ಅದಕ್ಕೆ ದಾಸ ಹೇಳಿಬಿಡ್ತಾನೆ, ಹಿಂದೆ ಮುಂದೆಡಬಲದೆ ಒಳಹೊರ ಹಿಂದಿ ದೇಶನು ತನ್ನವರನು ಸಲಹುವನು ಆಗಸದವೋಲ್ ಎತ್ತ ನೋಡಿದರು. ಆಗಸದವೋಲ್ ಇಲ್ಲೇ ಇದರ ಅರ್ಥ, ಇದರ ಅನೇಕ ಫರ್ದರ್ ಅಪ್ಲಿಕೇಶನ್ಗಳು. ಆಕಾಶದಿಂದ ನಾವು ಕಲಿಬೇಕಾದ ಪಾಠ, ಆಕಾಶ ಸರ್ವತ್ರ ಇದೆ, ದೇವರು ಸರ್ವತ್ರ ಇದ್ದಾನೆ, ದೇವರು ಸರ್ವತ್ರ ಇರೋದ್ರಿಂದ ನಮ್ಮನ್ನು ಸರ್ವತ್ರ ಕಾಪಾಡ್ತಾನೆ. ಮುಂದಿನ ಭಾಗ, ದೇವರೆಲ್ಲ ಕಡೆ ಇದ್ದ ಮೇಲೆ ನಮಗೆ ಸಮಸ್ಯೆ ಇಲ್ಲ. ಆ ರೀತಿಯಾಗಿ ಅನುಸಂಧಾನಕ್ಕೆ ಬಂತು. ಮುನಿರು ವಿತತಸ್ಯ ವ್ಯಾಪ್ತ ಅದೇ ಅಂತರ್ಬಹಿಶ್ಚ ಸ್ಥಿರಜಂಗಮೇಶು, ಸ್ಥಿರಜಂಗಮೇಶು ಅಂತಃ ಬಹಿಶ್ಚ ಹೆಚ್ಚಗಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದೇ ಮಾತು, ಅಂತರ್ಬಹಿಶ್ಚ ಎಲ್ಲೆಲ್ಲಿ ಸ್ಥಿರಜಂಗಮೇಶು, ಸ್ಥಿರ ಅಂದರೆ ಜಡ, ಜಂಗಮ ಅಂದರೆ ಚೇತನ, ಎಲ್ಲ ಜಡಗಳ ಒಳಗೆ, ಎಲ್ಲ ಜಡಗಳ ಹೊರಗೆ, ಎಲ್ಲ ಚೇತನಗಳ ಒಳಗೆ, ಎಲ್ಲ ಚೇತನಗಳ ಹೊರಗೆ ಪರಮಾತ್ಮ ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ, ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಸಮನ್ವಯವನ್ನು ಮಾಡ್ಕೋಬೇಕು. ವ್ಯಾಪ್ತಿಯ ಅವ್ಯವಚ್ಛೇದಂ ಅಸಂಗಮಾತ್ಮನಃ, ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಒಂದು, ಅವ್ಯವಚ್ಛೇದ ಮತ್ತೆ ಇಂಟರ್ಮೀಡಿಯಂ ಇದೇ ಇಲ್ಲ, ಮತ್ತೆ ಏನು ಬರಲಿಕ್ಕೆ ಸಾಧ್ಯ ಇಲ್ಲ, ಒಂದು ಬ್ರೇಕೇ ಇಲ್ಲ, ಅಡೆತಡೆದ ಇಲ್ಲ, ಪಾಸು ಆಕಾಶ ಎಲ್ಲರೂ ಬ್ರೇಕ್ ಆಗುತ್ತೆ ಒಂದು ಕಡೆಗೆ, ಎಲ್ಲ ಅಖಂಡವಾಗಿ ಆಕಾಶ ಇರೋ ಹಾಗೆ ದೇವರು ಸರ್ವತ್ರ ಇದ್ದಾನೆ. ಅಸಂಗಂ ದೇವರು ಇನ್ನೊಂದು ಗುಣ ಅಂದ್ರೆ ಏನು, ಯಾವ ಲೇಪ ಇಲ್ಲೇ ಇಲ್ಲ. ನರಕೇಪಿ ವಸನ್ನೀಶಃ ನ ದುಃಖಿ, ಪ್ರಶ್ನೆ ಬರುತ್ತೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಲ್ಲ, ನರಕದಲ್ಲಿದ್ದಾನೋ ಅಂತ ಪ್ರಶ್ನೆ ಆಗ. ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ ನರಕದಲ್ಲಿದ್ದಾನೋ ಪ್ರಶ್ನೆ, ಉತ್ತರ ಇದ್ದಾನೆ. ತಷ್ಟ ಏನಂತ ಹಾಗಿದ್ರೆ ದೇವರಿಗೆ ಏನಾಗಬೇಕು, ನಾನು ನರಕಾನುಭವ ಆಗಬೇಕಂತ ಕೇಳಿದರೆ ಆಗೋದಿಲ್ಲ, ಅದು ದೇವರ ಶಕ್ತಿ ಇದೆ. ಯಾಕೆ ಆಕಾಶ ಎಲ್ಲ ಕಡೆ ಇದೆ, ಆಕಾಶ ಲೇಪ ಉಂಟ ಇಲ್ಲ, ಸುಲಭ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಕಾಶ ವಿಷ್ಣು ಪಾದ, ಇದಕ್ಕೆ ಲೇಪ ಇಲ್ವೋ, ದೇವ್ರು ವಿಷ್ಣು ಲೇಪ ಉಂಟು ಅಂದರೆ ವಿಷ್ಣು ಲೇಪ ಇಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದೇ ದೇವರ ಮಹಿಮೆ, ಸರ್ವತ್ರ ಇರೋದು ಅಂತ ಹೇಳಿದ ತಕ್ಷಣ ನಮಗೆ ಸಂಶಯ ಬರುತ್ತೆ, ಹಾಗೆ ಕೆಟ್ಟ ಜಾಗದಲ್ಲಿ ದೇವರಿದ್ದಾನೋ ಅಂಥೇಳಿ. ಇಲ್ಲ ಅಂತ ಅಷ್ಟೇ ಏನಾಯ್ತು, ವ್ಯಾಪ್ತಿ ಬ್ರೇಕ್ ಆಯ್ತು, ವ್ಯಾಪ್ತಿ ಬ್ರೇಕ್ ಆಯ್ತು. ಒಪ್ಕೊಂಡ್ರೆ ಲೋಷ ಬಂತು, ಒಪ್ಕೊಂಡ್ರೆ ವ್ಯಾಪ್ತಿ ಬ್ರೇಕ್ ಆಯ್ತು. ಎರಡರ ದೇವರಿ ದೇಹ ಒಪ್ಕೊಂಡ್ರೆ ಸಾವು ಬರಬೇಕು, ದೇಹ ಒಪ್ಪಿಕೊಳ್ಳದೆ ಹೋದರೆ ಆಕಾರನೇ ಇಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲ, ಏನು ಮಾಡಬೇಕು ಅದಕ್ಕೆ, ಉತ್ತರ ಕೊಡಲಿಕ್ಕೆ ಬರಲಿಲ್ಲ, ನಿರಾಕಾರ ಬ್ರಹ್ಮ ಏನೇನೋ ಶುರು ಮಾಡಿಬಿಟ್ರು. ಅದಕ್ಕೆ ಆಚಾರ್ಯ ಹೇಳ್ತಾ, ಜ್ಞಾನಾನಂದಮಯ ದೇಹ ಇದೆ ಅದಕ್ಕೆ ಸಾವಿಲ್ಲ, ಆದರೆ ನಮ್ಮಂತೆ ದೇಹ ಇಲ್ಲ ಆದ್ದರಿಂದ ದೇವರಿಗೆ ನಮ್ಮ ಲಿಮಿಟೇಷನ್ ಯಾವುದೂ ಬರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರ ವ್ಯಾಪ್ತಿ ಎಂಥ ವ್ಯಾಪ್ತಿ ಅಂದರೆ ಆಕಾಶದಂಥ ವ್ಯಾಪ್ತಿ. ಅದಕ್ಕೆ ಹೇಳ್ತಾರೆ ಅಸಂಗಂ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ. ಅಂಜನ ಅಂದರೆ ಲೇಪ, ನಿರಂಜನ ನಿರ್ಲೇಪ, ಯಾವುದರಿಂದ ಕೂಡ ನಿರ್ಲೇಪ ವಜರಾಮರಂ. ಅವರು ಕೆಟ್ಟದಕ್ಕೆ ಉಪಯೋಗಿಸ್ತಾರೆ, ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕಷ್ಟೆ. ಆತ್ಮನಃ ಮುನಿಹಿ ನಭೋವತ್ ವಿತತಸ್ಯ ಭಾವಯತಿ. ವಿತತಸ್ಯ ಆತ್ಮನಃ ಮುನಿಹಿ ನಭೋವತ್ ಭಾವಯತಿ. ವ್ಯಾಪ್ತಿ ಮೊದಲಾದ ಎಲ್ಲವನ್ನೂ ಕೂಡ ನಾವು ಆಕಾಶದಿಂದ ಕಲಿಬೇಕು ಅಂತ ಹೇಳ್ತಾರೆ. ಎಷ್ಟು ಅಪೂರ್ವವಾದ ಸಿದ್ಧಾಂತವನ್ನು ತಿಳಿಸಿದರಲ್ಲಿ. ಮುನಿರ್ ವಿತತಸ್ಯ ವ್ಯಾಪ್ತಸ್ಯ ಆಕೃತಿತಃ ಆತ್ಮನಃ. ಅದಕ್ಕೆ ಅರ್ಜುನ ಕಣ್ಣಾರೆ ಕಂಡಾದ, ದ್ಯಾವಾ ಪೃಥಿವ್ಯೋ ಇತರಂತರಂ ಇದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಅರ್ಜುನ ಸಾಕ್ಷಾತ್ಕಾರ ಮಾಡಿಕೊಂಡು ವಿಶ್ವರೂಪ ಹೇಗಿತ್ತು, ಸರ್ವತ್ರ ವ್ಯಾಪ್ತವಾಗಿತ್ತು. ಅದನ್ನು ನಮಗೆ ಅದು ವಿಶ್ವರೂಪ ಕಂಡಿಲ್ಲ, ಅದು ಆಕಾಶ ಅಂತ ಅನುಭವಕ್ಕೆ ಬಂದಿದೆ. ಆದ್ದರಿಂದ ಆಕಾಶದಿಂದ ದೇವರು ವ್ಯಾಪ್ತನಾಗಿದ್ದಾನೆ, ಅಸಂಗನಾಗಿದ್ದಾನೆ, ಅಖಂಡನಾಗಿದ್ದಾನೆ. ಎಷ್ಟು ವಿಷಯ ಬಂತು, ವ್ಯಾಪ್ತಿ ಒಂದು, ಅಖಂಡತ್ವ ಒಂದು, ಅಸಂಗತ್ವ ಒಂದು, ಎಲ್ಲವನ್ನು ಕೂಡ ಆಕಾಶ ಒಂದರಿಂದ ನಾವು ಕಲಿಯಲಿಕ್ಕೆ ಸಾಧ್ಯ ಅಂತ ಹೇಳಿ. ವ್ಯಾಪ್ತಿಯ ವಿವಚ್ಛೇದ, ವ್ಯವಚ್ಛೇದ ಬ್ರೆಕ್, ಅವ್ಯವಚ್ಛೇದ ಅಂದರೆ ಕಂಟಿನ್ಯೂಯಸ್ ಆಗಿ. ಅಸಂಗಂ ಅಸಂಗತ್ವಂ ವ್ಯಾಪ್ತತ್ವಂ ಅಖಂಡತ್ವಂ ಇತ್ಯರ್ಥ. ನಭೋವದ ಅವ್ಯವಚ್ಛೇದಂ ವ್ಯಾಪ್ತತ್ವಂ ಅಖಂಡತ್ವಂ ಇತ್ಯರ್ಥ. ಅಸಂಗಂ ಅಸಂಗತ್ವಂಚ ಭಾವಯೇತ್ ಚಿಂತಯೇತ್. ಕುತ್ರ ಕಥಮತ ಉಕ್ತಂ ಸ್ಥಿರಜಂಗಮೇಷು, ಎಲ್ಲಿ ಅಂತ ತಿಳ್ಕೋಬೇಕು ಅಂದರೆ ಸ್ಥಿರಜಂಗಮಗಳಲ್ಲಿ. ಚರಾಚರಾತ್ಮಕೇಶು ವಸ್ತುಷು ಅಂತರಾತ್ಮ ಭಾವೇನ ಅಂತರ್ಯಾಮಿತ್ವೇನ ಅಣುತ್ವ ವ್ಯಾಪ್ತಿಯ ಬಹಿರ್ಬ್ರಹ್ಮಭಾವೇನ ಬೃಹತ್ವೇನ ಮಹತ್ವ ವ್ಯಾಪ್ತಿಯ ಇತಿ. ಒಳಗೆ ಹೋಗ್ತಾ ಮಾಡ್ತಾ 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 ಹೋದಂತೆ ಅಂತರ್ಯಾಮಿಗೆ ಅಣು ಅಂದರೆ ಅಣು ಆಗಿದ್ದಾರೆ, ಅಣೋರಣೀಯನ್ನಾಗಿಬಿಟ್ಟಿದ್ದಾರೆ. ಮೇಲಕ್ಕೆ ಹೋದಾಗ ಮಹತ್ವ ವ್ಯಾಪ್ತಿಯ ಮಹತೋ ಮಹಿಯನ್ನಾಗಿಬಿಟ್ಟಿದ್ದಾರೆ. ಈ ರೀತಿ ಚಿಂತನೆ ಮಾಡಬೇಕು. ಇದಂ ಕೇನ ಸಿದ್ಧ ಮಾತ್ರ ಸಮನ್ವಯೇನಿ, ಸಮನ್ವಯ ಮಾಡ್ಕೋಬೇಕು. ಉಪಕ್ರಮಾದಿ ತಾತ್ಪರ್ಯ ಲಿಂಗಯುಕ್ತ ಪ್ರಮಾಣೇನ ಓಂ ತತ್ವ ಸಮನ್ವಯ ತೋಂ ಬ್ರಹ್ಮಸೂತ್ರದಲ್ಲಿ ಬಂದಿದೆಯಲ್ಲ, ಸಮನ್ವಯ ಮಾಡ್ಕೋ. ತರ್ಕದಲ್ಲಿ ಇದ್ದಾನೆ ಇದ್ದಾನೆ, ದೋಷ ಇಲ್ಲ ಅದಿಲ್ಲ. ಆ ರೀತಿಯಾಗಿ ಲೋಕದಲ್ಲೇ ಕಂಡಿದೆ, ಮನೆಗೆ ಬೆಂಕಿ ಬಿದ್ದಿದೆ, ಒಳಗೆ ಸಿಕ್ಕಾಕೊಬಿಟ್ಟಿದ್ದಾರೆ ಜನ, ಇವ್ರು ಹೋಗಿ ರೆಸ್ಕ್ಯೂ ಮಾಡೋಕೆ ಹೋಗ್ತಾರೆ ಒಳಗಡೆಗೆ, ಇವ್ರಿಗೆ ಬೆಂಕಿ ಹತ್ತೋದಿಲ್ಲ. ಅದಕ್ಕೆ ಫೈರ್ ಪ್ರೂಫ್ ಡ್ರೆಸ್ ಎಲ್ಲ ಕೂಡ ಅವ್ರು ಬೆಂಕಿಯೊಳಗಿದ್ದಾರೆ, ಒದ್ದಾಡ್ತಿದ್ದಾರೆ ಬೆಂಕಿಯೊಳಗೆ. ಇವನು ಹೋಗ್ತಾನೆ ಒದ್ದಾಡ್ತಾ ಇಲ್ಲ, ಅವನಿಗೆ ಬಂಧನ ಇದೆ ಇವ್ರಿಗೆ ಬಂಧನ ಇಲ್ಲ. ಅದು ಹೇಗೆ ಸುಡೋ ಮನೆಯೊಳಗಿದ್ದ ವ್ಯಕ್ತಿಗೆ ಅವನಿಗೆ ಏನು ಅದನ್ನು ಹೇಳಿ ಅಥವಾ ಮಾನವನೋರ್ವ ಮಂತ್ರ ಔಷಧಿಗಳನ್ನು ಕಲಿತು ಅಂತ ಹೇಳಬೇಕಾದ್ರೆ ಸಾಮಾನ್ಯ ಮನುಷ್ಯನೇ ಮಂತ್ರ ಔಷಧಿಗಳ ಲೇಪದಿಂದ ಏನಾಗ್ತಾನೆ, ಅವುಗಳ ಲೇಪ ಇಲ್ಲದಂತೆ ಇರ್ತಾನೆ ಅಂದಮೇಲೆ ದೇವರು ಹೇಗಿರಬಹುದು. ಇದರ ಅಪ್ಲಿಕೇಶನ್ ಇವೆಲ್ಲ ಕೂಡ, ಇದರಿಂದ ನಂಬಿಕೆ ಜಾಸ್ತಿ ಆಗುತ್ತೆ. ದೇವರ ಬಗ್ಗೆ ಸರ್ವತ್ರ ವ್ಯಾಪ್ತಿ, ದೋಷರಾಹಿತ್ಯ ಮೊದಲಾದವುಗಳು ಅನುಭವಕ್ಕೆ ಬರೋದರಿಂದ ಅವನ ಭಕ್ತಿ ಜಾಸ್ತಿ ಮಾಡೋಕ್ಕೆ ಅನುಕೂಲ. ಆತ್ಮಭಾವೇನ ಸ್ವೈಕ್ಯೇನ ಇತ್ಯನ್ಯಥಾ ವ್ಯಾಖ್ಯಾನಂ. ಆತ್ಮಭಾವದ ನೋಡಬೇಕು, ಎಲ್ಲ ಕಡೆಯೂ ಸ್ವಾಮಿಯಾಗೇ ಇದ್ದಾನೆ ಹೊರತು ಪರಮಾತ್ಮ ಎಲ್ಲೂ ಕೂಡ ತನ್ನ ಸ್ವಾಮಿತ್ವ ಕಳ್ಕೊಳ್ಳೋದಿಲ್ಲ. ಇವರೇನು ಅರ್ಥ ಮಾಡ್ತಾರೆ ಬೇರೆಯವರು, ಆತ್ಮಭಾವ ಅಂದ್ರೆ ಏನು ತಾನೇ ಅಂತ ತಿಳ್ಕೊಂಬಿಡಿ ಅಂತೇಳಿ. ಅದ್ಯಾಕೆ ಸಾಧ್ಯ ಆಗುತ್ತೆ, ಅನುಭವ ವಿರುದ್ಧವಾದಂದ್ರೆ ಸಾಧ್ಯ ಇಲ್ಲ. ಅದು ಐಕ್ಯಭಾವೇನ ಇದೆ ಅನ್ಯಥಾ ವ್ಯಾಖ್ಯಾನ, ಅದು ಸರಿಯಲ್ಲ. ಅದು ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮಾ ಸಮೀರಿತಃ ತಸ್ಯತು ಬ್ರಹ್ಮರೂಪತ್ವಾತ್ ಬಹಿರಂತಸ್ತಥೈವ ಚ ಪಶ್ಚೇದ್ ಆಕಾಶವತ್ ವ್ಯಾಪ್ತಿಂ ಅಸಂಗಶ್ಚ ಚ ನಿತ್ಯಶಃ ಇತಿ ಪ್ರಮಾಣ ವಿರುದ್ಧಂ. ಐಕ್ಯ ಹೇಳ್ತಕ್ಕಂಥ ಈ ಪ್ರಮಾಣಕ್ಕೆ ವಿರುದ್ಧ ಆಚಾರ ಕೊಟ್ಟ, ಇದಕ್ಕೆ ಅರ್ಥ ಹೇಳ್ತಕ್ಕಂಥ ಪ್ರಮಾಣ ವಾಕ್ಯ. ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮ ಸಮೀರಿತ, ಜೀವನ ಅಂತರ್ಯಾಮಿಯಾದ ರೂಪಕ್ಕೆ ಆತ್ಮ ಅಂತ ಕರೀತಾರೆ. ಗುಹಾಂ ಪ್ರವಿಷ್ಟೋ ಆತ್ಮಾನೋ ಬ್ರಹ್ಮಸೂತ್ರಗಳಲ್ಲಿ ಆತ್ಮ ಅಂತರಾತ್ಮ ಅಂತ ಎರಡು ರೂಪದಲ್ಲಿ ದೇವರು ನಮ್ಮೊಳಗಿದ್ದಾನೆ ಅಂತ ಹೇಳಿದ್ದಾರೆ. ಆತ್ಮ ಅಂದರೆ ಆತನ ಚಿಂತನೆ ಮಾಡಬೇಕೇ ಹೊರತು ಆತ್ಮಭಾವ ಅಂದರೆ ನಾವೇ ದೇವರು ಅನ್ನೋ ಭಾವ ಅಲ್ಲ. ದೇವರು ಆತ್ಮ ಅನ್ನೋ ಒಂದು ಹೆಸರಿನಿಂದ ನಮ್ಮೊಳಗಿದ್ದಾನೆ ಚಿಂತನೆ ಮಾಡೋದು. ದಶ್ಯತು ಬ್ರಹ್ಮರೂಪತ್ವ ಬಹಿರಂತಸ್ತಥೈವಚ, ಅದು ಒಳಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ. ಪಶ್ಚೇದ್ ಆಕಾಶವತ್ ವ್ಯಾಪ್ತಿಂ ಅಸಂಗಶ್ಯಚ ನಿತ್ಯಶಃ, ಪರಮಾತ್ಮನಲ್ಲಿ ಆಕಾಶದಂತೆ ವ್ಯಾಪ್ತಿಯನ್ನು ಕಾಣಬೇಕು ಅಂಥೇಳಿ ಪ್ರಮಾಣ ಇರೋದರಿಂದ ಐಕ್ಯ ಅನ್ನೋ ಅರ್ಥ ಇದಕ್ಕೆ ಪ್ರಮಾಣಕ್ಕೆ ವಿರುದ್ಧ. ತಸ್ಮಾತ್ ನಾಂಗೀಕರ್ತವ್ಯ ಸ್ವರ್ಥ ಹಾಯಿತಿ. ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮಭಾವೇನ ಸಮನ್ವಯೇನ ವ್ಯಾಪ್ತಿಯ ಅವ್ಯವಚ್ಛೇದ ಅಸಂಗಮಾತ್ಮನೋ ಮುನಿರ್ನಭೋವತ್ ವಿತತಸ್ಯ ಭಾವಯೇತ್. ತೇಜೋ ಅಂಬು ಅನ್ನಮಯೈಹಿ ಭಾವೈಹಿ ಮೇಘಾದ್ಯೈಹಿ ವಾಯುನೇರಿತೈಹಿ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈರ್ಗುಣೈಃ ಪುಮಾನ್. ಈಗ ಅಸಂಗತ್ವ ಹೇಗೆ ಅಂತ ಕೇಳಿದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ದೇವರು. ಅಸಂಗ ಅಸಂಗ ಅಂದ್ರೇನು, ಅಸಂಗ ಪ್ರಕಾರಮಾಹ ತೇಜ ಇತಿ. ಅಸಂಗದ ರೀತಿಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ತೇಜ ಅಂಬು ಅನ್ನಂ ಅನ್ನಮಯೈಹಿ ಭಾವೈಹಿ ಮೇಘಾದ್ಯೈಹಿ ವಾಯುನಾ ಈರಿತೈಹಿ ನ ಸ್ಪೃಶ್ಯತೆ ನಭಃ ತದ್ವತ್ ಕಾಲಸೃಷ್ಟೈಹಿ ಗುಣೈಹಿ ಪುಮಾನ್. ನಭಃ ಆಕಾಶ ಏನಾಗುತ್ತೆ, ನ ಸ್ಪೃಶ್ಯತೆ ಸ್ಪರ್ಶಕ್ಕೆ ಒಳಗಾಗೋದಿಲ್ಲ. ಯಾವುದಕ್ಕೆ, ಅಸಂಗತ್ವ ಅಂದರೆ ಹೀಗೆ ತೇಜಸ್ಸು, ಬೆಂಕಿ ಹತ್ತಿ ಜೋರ ಬೆಂಕಿ ಉರಿತಾ ಇದೆ, ಆಕಾಶಕ್ಕೆ ಏನೂ ಆಗಲಿಲ್ಲ. ಅಂಬು, ನೀರು ಬೇಕಾಷ್ಟು ಮಳೆ ಆಕಾಶ ಒದ್ದೆ ಆಗಿಲ್ಲ, ಆಕಾಶ ಹೊರಸಕ್ಕೆ ಹೋಗಬೇಕಾಗಿಲ್ಲ ಯಾರು ಕೂಡ. ಅನ್ನವಯೈ, ಅನ್ನಾದಿಗಳಿಂದ ಇದೆ. ಇವತ್ತು ನೆಲ ಸಾರಿಸ್ತಾರೆ, ಇದು ಮಾಡ್ತಾರೆ, ಯಾರು ಆಕಾಶ ಸಾರಿಸೋ ಪ್ರಶ್ನೆ ಬಂದಿಲ್ಲ. ಆಕಾಶ ಗೋಮ ಹಚ್ಚೋದು ಯಾರು ಮಾಡೋದಿಲ್ಲ, ಅದಕ್ಕೆ ಲೇಪನೆ ಇಲ್ಲ ಅದಕ್ಕೆ. ಅದೇ ರೀತಿ ಮೇಘಾದ್ಯೈಹಿ, ಮೇಘಗಳು ಆಕಾಶದಲ್ಲಿದೆ, ಅದು ಆಕಾಶದಲ್ಲಿ ಮೇಘವಿರುತ್ತೋ ಮೇಘದಿಂದ ಆಕಾಶಕ್ಕೆ ಏನಿಲ್ಲ, ಯಾವ ಸಂಘನೂ ಇಲ್ಲ. ವಾಯುನಾ ಈರಿತೈ, ಗಾಳಿಯಿಂದ ಬೀಸಿ ಬರಲ್ಪಡ್ತಕ್ಕಂಥ ಮೇಘಾದಿಗಳಿಂದ ಮತ್ತು ತೇಜು ಅಂಬು ನೀರು ಅನ್ನಮಯಾದಿಗಳಿಂದ ಹೇಗೆ ಆಕಾಶಕ್ಕೆ ಲೇಪ ಇಲ್ವೋ ಅದೇ ರೀತಿ ಪುಮಾನ್, ಪುಮಾನ್ ಅಂದರೆ ಪುರುಷೋತ್ತ ಪ್ರತಿಪಾದ್ಯನಾದ ನಾರಾಯಣ, ಕಾಲಸೃಷ್ಟೈಹಿ ಗುಣೈಹಿ ನ ಸ್ಪೃಶ್ಯತೆ, ಕಾಲದಿಂದ ಬರತಕ್ಕಂಥ ಗುಣಗಳಿಂದ ಯಾವುದಕ್ಕೂ ಒಳಗಾಗೋದೇ ಇಲ್ಲ. ಪರಮಾತ್ಮನಿಗೆ ಯಾವುದೇ ವಿಧವಾದಂತಹ ವಿಕಾರಾದಿಗಳು ಇಲ್ಲವೇ ಇಲ್ಲ ಅನ್ನೋದನ್ನು ತಿಳಿಸಿದರು. ಇದು ಆಕಾಶ ದೃಷ್ಟಾಂತದಿಂದ ಇವರಿಗೂ ಕೃಷ್ಣನಿಗೆ ವಯಸ್ಸಾಯಿತು ಅಂತ ಕೇಳಿದರೆ ಪ್ರಶ್ನೆಯೇ ಬರಲಿಲ್ಲ. ಆಕಾಶಕ್ಕೆ ವಯಸ್ಸಾಯಿತು ಅಂತ ಹೇಳ್ತಾರೆ ಯಾರು ಕೂಡ. ಆಕಾಶ ಏಕಪ್ರಕಾರ ಒಂದೇ ರೀತಿ ಇರತಕ್ಕಂಥ, ಅದಕ್ಕೆ ಅದಕ್ಕೆ ಕೂಟ ಅಂತ ಕರೀತಾರೆ ಆಕಾಶಕ್ಕೆ. ಕೂಟಂ ಖಂ ವಿದಲಂ ವ್ಯೋಮ, ಕೂಟಸ್ಥ ಅಂತ ಮಹಾಲಕ್ಷ್ಮಿನ ಕರೆದ್ರಲ್ಲ, ಕೂಟ ಅಂದರೆ ಆಕಾಶ, ಆಕಾಶದಂತೆ ಇರತಕ್ಕಂಥವ್ರು ಮಹಾಲಕ್ಷ್ಮಿ ನಾರಾಯಣ ಇಬ್ಬರು ಕೂಡ. ಆಕಾಶಕ್ಕೆ ಎಂದೂ ಕೂಡ ಚೆಂಜಿಲ್ಲ. ತೇಜೋ ಅಂಬು ಅನ್ನಮಯೈರ್ ಭಾವೈ ಮೇಘಾದ್ಯೈ ವಾಯುನಾ ಈರಿತೈ ನಾ ಸ್ಪೃಶ್ಯತೆ ನಭಃ ತದ್ವತ್ ಕಾಲಸೃಷ್ಟೈ ಗುಣೈ ಪುಮಾನ್, ಕಾಲಸೃಷ್ಟವಾದ ಗುಣಗಳಿಂದ ಪುರುಷನಾದ ಪರಮಾತ್ಮ ಎಂದೂ ಲೇಪಕ್ಕೊಳಗಾಗೋದಿಲ್ಲ ಅಂಬುದನ್ನು ಅಸಂಗತ್ವವನ್ನು ಎಕ್ಸ್ಪ್ಲೇನ್ ಮಾಡಿ. ಮೂರಾಯ್ತಲ್ಲಿ ಪೃಥ್ವಿ ಆಯಿತು, ವಾಯು ಆಯಿತು, ಆಕಾಶ ಆಯಿತು, ಎಷ್ಟು 24ರಲ್ಲಿ ಮೂರು ಆದಾಗ ಆಯಿತು. ಈಗ ನೀರಿನಿಂದ ಏನು ಕಲಿತೆ ಅಂತ ಹೇಳಿದೆ, ನೀರಿನಿಂದ ಕಲಿತ ವ್ರತ ಏನು ತತ್ವ ಏನು ಅಂದರೆ ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧ ಮಾಧುರ್ಯ ತೀರ್ಥವತ್ ನೃಣಾಂ ಮುನಿ ಪುನಾತಿ ಅಘಾನ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈ. ಸ್ವಚ್ಛ ನೀರಿನ ಗುಣ, ಸ್ವಚ್ಛ ಪ್ರಕೃತಿತಃ ಸ್ನಿಗ್ಧ ಮಾಧುರ್ಯ ತೀರ್ಥವತ್ ನೃಣಾಂ ಮುನಿ ಪುನಾತಿ ಅಘಾತ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈ. ಅಭ್ಯ ಶಿಕ್ಷಿತಾಂ ಬುದ್ಧಿಮಾಹ ಸ್ವಚ್ಛ. ನೀರಿನಿಂದ ಕರೆದ ಪಾಠ ಏನದು? ಮೊದಲನೇದು ತೀರ್ಥವತ್, ಗಂಗಾದಿ ಶುದ್ಧ ಜಲವತ್. ಮೊದಲು ತೀರ್ಥವತ್, ಗಂಗಾದಿ ಜಲದಂತೆ ಇರಬೇಕು ಅಂತ ಕಲ್ತ್ಕೊಂಡೆ. ನೀರು ಅಂದರೆ ಯಾವ್ದು, ಯಾವ ನೀರು ಎಕ್ಸಾಂಪಲ್ ತೊಗೋಬೇಕು, ಚರಂಡಿಯನ್ನು ಎಕ್ಸಾಂಪಲ್ ತೊಗೊಳ್ಬಾರ್ದು, ಗಂಗಾದಿ ತೀರ್ಥಗಳಂತೆ ಅಂತ. ಗಂಗಾದಿ ತೀರ್ಥಗಳಂತೆ ಇರಬೇಕು. ಜ್ಞಾನಿಗಳು ಏನಂತ ಕರೀತಾರೆ, ಗಂಗಾದಿ ತೀರ್ಥಗಳಿದ್ದಾಗಲೆಕ್ಕ. ತೀರ್ಥವತ್ ಗಂಗಾದಿ ಶುದ್ಧ ಜಲವತ್ ಪ್ರಕೃತಿತಃ, ಅವು ಹೇಗಿರುತ್ತೆ, ಸ್ವಭಾವತಃ ಸ್ವಚ್ಛ, ನೀರು ಸ್ವಚ್ಛ. ಅದು ಪಸ್ಮ ಕೊಳಕ ತೆಗೆದಕ್ಕೆ ಏನು ಮಾಡ್ತಾರೆ, ನೀರು ಉಪಯೋಗಿಸ್ತಾರೆ. ಅದಕ್ಕೆ ನೀರು ಸ್ವಚ್ಛ, ಇದ್ರ ಕೊಳೆತೆ ಎರಡು ಗುಣ ಇದೆ ನೀರಿಗೆ, ತಾನು ಸ್ವಚ್ಛವಾಗಿದೆ ಮತ್ತು ಸ್ವಚ್ಛತೆ ತಂದು ಕೊಡುತ್ತೆ, ಎರಡು ಕಾರಣ, ಎರಡು ಶಕ್ತಿ ಇದೆ ನೀರಿಗೆ. ಸ್ವಚ್ಛ ನೀರು ಸ್ವಚ್ಛ ಮಾಡಲಿಕ್ಕೆ ನೀರಿನ ತೊಳೆಯೋಕ್ಕೆ ಹೋಗಬಾರ್ದು. ಪ್ರಕೃತಿತಃ ಸ್ವಚ್ಛ, ಬೈ ನೇಚರ್ ನೀರು ಹೇಗಿರುತ್ತೆ, ಶುದ್ಧ. ಒಂದು ಮಾತಿದೆ, ಆಪಃ ಸ್ವಭಾವತೋ ಮೇಧ್ಯಾಹ, ಸ್ಮೃತಿ ವಾಕ್ಯಗಳು. ಆಪಃ ಸ್ವಭಾವತೋ ಮೇಧ್ಯಾಹ, ನೀರು ಬೈ ನೇಚರ್ ಪ್ಯೂರ್, ಬೈ ನೇಚರ್ ನೀರು ಪ್ಯೂರ್. ಪ್ರಕೃತಿತ ಸ್ನಿಗ್ಧ, ಆಮೇಲೆ ಸ್ನಿಗ್ಧ ನೀರು ಅಂಟ್ಗಳು ಮೈಗೆ, ಗೊತ್ತಾಯ್ತಾ. ಅದಕ್ಕೆ ಜ್ಞಾನಿ ಹೇಗಿರ, ನಾ ಹೇಗಿರಬೇಕು ಅಂತ ತಿಳ್ಕೊಂಡೆ ಅಂದರೆ, ನೀರಿನಂತೆ ಸ್ವಚ್ಛವಾಗಿರ್ಬೇಕು ಯಾವಾಗಲೂ ಕೂಡ, ಗಂಗಾದಿ ತೀರ್ಥಗಳಂತೆ ಸ್ವಚ್ಛವಾಗಿರಬೇಕು. ಎರಡನೇದೇನು ಕಲ್ತ್ಕೊಂಡೆ ಅಂದರೆ ಸ್ನಿಗ್ಧ, ನೀರು ಅಂಟುತ್ತೆ, ಸ್ನೇಹ ಭಾವ ಇರಬೇಕು. ಎಲ್ಲರಲ್ಲಿ ಯಾವ ಭಾವ ಇರಬೇಕು, ಸ್ನೇಹ ಭಾವ. ಎರಡನೇ ಭಾಗ ಅದು ಮಾಧುರ್ಯ, ಮಧುರವಾಗಿರಬೇಕು. ನೀರು ಯಾವ ಗುಣ ಇದೆ, ನೀರು ಕುಡಿದ ತಕ್ಷಣ ಏನಾಗುತ್ತೆ, ನೀರು ರುಚಿಯೇ ಬೇರೆ, ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀರು ಬೇಕಾದ್ರೆ ನೀರು ಕುಡಿದ್ರೆ ಹೋಗುತ್ತೆ ಹೊರತು ಇನ್ನೇನು ಕುಡಿದ್ರೂ ಕೂಡ ನೀರಿಗೆ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾಧುರ್ಯ, ನೀರು ವಿಶಿಷ್ಟವಾದ ಒಂದು ಗುಣ ಇದೆ. ತೀರ್ಥವನ್ ಋಣ ಮುನಿ ಪುನಾತಿ ಅಘಾತ್ ಮಿತ್ರಂ, ನೀರು ಹೇಗೆ ಪವಿತ್ರ ಮಾಡುತ್ತಲ್ಲ ಹಾಗೆ ನಮ್ಮ ಹತ್ರ ಬರ್ತಕ್ಕಂಥ ಜನಗಳನ್ನು ಏನು ಮಾಡಬೇಕಂತೆ, ಸ್ವಚ್ಛ ಮಾಡಿಬಿಡಬೇಕು. ನೀರಿನ ಉಪಯೋಗ ಹೇಗೆ, ಈ ಕ್ಷಣ ಸ್ಪರ್ಶನ ಕೀರ್ತನ, ನೋಡಿದರೆ ಖುಷಿಯಾಗುತ್ತೆ, ನೀರು ನೋಡ್ತಾನೆ ಥರ ಮನೆ ಖುಷಿಯಾಗುತ್ತೆ. ಆಮೇಲೆ ನೀರಿನ ಬಗ್ಗೆ ಸ್ಪರ್ಶ ಮುಟ್ತಾನೆ, ಒಳ್ಳೆ ಆನಂದವಾಗುತ್ತೆ. ಕೀರ್ತನ ಅದ್ರ ಬಗ್ಗೆ ಹೇಳ್ತಾನೆ ಖುಷಿಯಾಗಿ, ಗಂಗಾ ಗಂಗೈತಿ ಒಬ್ರು ಯಾ, ಕೀರ್ತನ ಅಂದರೆ ಹೆಸರು ಹೇಳೋದು, ಸ್ಪರ್ಶನ ಮುಟ್ಟೋದು, ಆಮೇಲೆ ಈ ಕ್ಷಣ ನೋಡೋದು, ಎಲ್ಲ ಕೂಡ ಏನಿದ್ರು ಗಂಗಾ ಗಂಗಾದಿಗಳು ನೋಡೋದೇ ದೊಡ್ಡ ಪುಣ್ಯ, ಗಂಗಾದಿಗಳನ್ನು ನೋಡೋದೇ ಒಂದು ಪುಣ್ಯ, ಅಲ್ಲಿ ಇರೋದು ಪುಣ್ಯ, ಅಲ್ಲಿ ತೀರದಲ್ಲಿರೋದು ಪುಣ್ಯ, ಆ ಸ್ನಾನ ಮಾಡೋದು ಪುಣ್ಯ. ಅಂದರೆ ಗಂಗಾದಿಗಳ ಸ್ಪರ್ಶ ಎಷ್ಟೊಂದಕ್ಕೆ, ಹೆಸರು ಹೇಳೋದೇ ಪುಣ್ಯ, ಕೇಳೇ ಬಿಟ್ಟಿದ್ದೇವೆ, ನಿತ್ಯ ಸ್ಮರಣೆ ಮಾಡೋದು. ಆ ರೀತಿ ಜ್ಞಾನಿಗಳು ಹೇಗಿರ್ತಾರೆ ಎಂದು ಹೀಗಿರಬೇಕು ಅಂತ ತಿಳ್ಕೊಂಡೆ ನಾನು. ನಮ್ಮ ಸ್ಮರಣೆ ಮಾಡಿ ಜನಕ್ಕೆ ಒಳ್ಳೇದಾಗಬೇಕು, ಸ್ಪರ್ಶ ಮಾಡಿದ್ರೆ ಒಳ್ಳೆಯದಾಗಬೇಕು. ಶಂತನ ರಾಜ ಮುಟ್ಟಿದರೆ ಏನಾಗ್ತಿದ್ರಂತ, ಅವರು ರೋಗ ಎಲ್ಲ ವಾಸಿ, ಮುಟ್ಟಿರ್ಲಿಕ್ಕೆ ರೋಗ ಎಲ್ಲ ವಾಸಿ, ಮತ್ತೇನಾಗ್ತಿದ್ರು ಅವರು ದುಃಖ ಎಲ್ಲ ಪರಿಹಾರ, ಶಾಂತರಾಗ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಪುನರ್ ಯುವಾಚ ಭವತಿ, ಮತ್ತೆ ತರುಣನಾಗಿಬಿಡ್ತಿದ್ರು. ಮುದುಕರನ್ನ ಬಿಟ್ಟುಬಿಟ್ಟಿದ್ರೆ ಏನಾಗ್ತಿದ್ರು, ಎಲ್ಲ ಹುಡುಗರಾಗಿಬಿಡ್ತಿದ್ರು. ಅದೇ ರೀತಿ ಒಬ್ಬ ರೋಗಿಗಳನ್ನು ಬಿಟ್ಟು ನಿರೋಗಿಗಳೇ ಬಿಡ್ತಾ ಇತ್ತು. ಇಂಥ ಒಂದು ಶಕ್ತಿ ಆತನಿಗಿತ್ತು. ಅದಕ್ಕೆ ಸ್ಪರ್ಶನ, ಈ ಕ್ಷಣ ಸ್ಪರ್ಶ ಕೀರ್ತನೈ, ಇವುಗಳಿಂದ ನಾವು ನೀರಿನಂತೆ ಸ್ವಚ್ಛವಾಗಿರಬೇಕು, ಸ್ನೇಹಮಯವಾಗಿರಬೇಕು, ಮಧುರವಾಗಿರಬೇಕು, ಶುದ್ಧವಾಗಿ ಜನಗಳನ್ನು ಉದ್ಧಾರ ಮಾಡಾಗಿರಬೇಕೇ ಹೊರತು ಇದಾಗಬಾರ್ದು. ಅದಕ್ಕೆ ಈ ತೀರ್ಥ ಅಂತ ಹೆಸರು ಆಗಿರ್ಲಿಕ್ಕೆ ಶುರು ಮಾಡಿದ್ರು. ಇದಕ್ಕೋಸ್ಕರ ತೀರ್ಥ ಅಂತ ಹೆಸರು ಯಾತಕ್ಕೆ ಬಂತು? ಯತಿಗಳಿಗೆಲ್ಲ ತೀರಿ ತಿರಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ತೀರ್ಥ ತೀರ್ಥ ಅಂತ ಕರೀತಾರೆ. ಸ್ವಚ್ಛ ಪ್ರಕೃತಿ ಸ್ನಿಗ್ಧ ಮಾಧುರ್ಯ ತೀರ್ಥವನ್ ಋಣ ಮುನಿ ಪುನಾತಿ ಅಘಾನ್ ಮಿತ್ರಂ ಈ ಕ್ಷಣ ಸ್ಪರ್ಶ ಕೀರ್ತನೈ ಅಭ್ಯ ಶಿಕ್ಷಿತಾಂ ಬುದ್ಧಿಮಾಹ ಸ್ವಚ್ಛ ಇದೆ. ಅದು ಯಾರೋ ಹತ್ರ ಬರ್ತಾರೆ ಅಂತ ಒಂದು ಸಂಕಲ್ಪ ಮಾಡಬೇಕು. ಅವ್ರು ನಮ್ಮ ಹತ್ರ ಏನು ಮಾಡ್ಕೊಂಡು ಹೋಗ್ಬಾರ್ದು, ಬೈಕೊಂಡು ಹೋಗೋಕ್ಕಾಗಬಾರ್ದು, ಗೊತ್ತಾಯ್ತಾ? ಅವ್ರು ಹೇಗೆ ಹೋಗ್ಬೇಕು? ಅವರು ಖುಷಿಯಿಂದ ಹೋಗಬೇಕು. ಸ್ನಾನ ಮಾಡಿದ ತಕ್ಷಣ ಹೇಗೆ ಫ್ರೆಶ್ ಆಗ್ತಾರಲ್ಲ, ಆತ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿರ್ತಾರೆ. ಅದು ಕ್ಲಬ್ಗೆ ಹೋಗಿ ಬಂದಾಗ ಡಲ್ ಆಗಿರ್ತಾರೆ, ಹೌದಲ್ಲ? ಎಷ್ಟೇ ಕೂಬಾರ್ದು ನೋಡಿ, ಅವ್ರು ನೋಡಿದ್ರೆ ಹುಡುಗರು ಡಲ್ ಆಗ್ತಾರೆ, ಅವರಲ್ಲ, ಅಷ್ಟು ಬಡ್ಡಿ ಡಲ್ ಆಗಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ರೀತಿ ವಿಶಿಷ್ಟವಾದ ಶಕ್ತಿ ಬಂದಿರುತ್ತೆ. ಅದು ಯಾತಕ್ಕೆ ಅದು ಆ ಗುಣ ಅದಕ್ಕಿದೆ. ಸ್ನಾನ ಮಾಡಿದಾಗ ಫ್ರೆಶ್ನೆಸ್ ಆಗಿ ಬರಬೇಕು, ದೊಡ್ಡವ್ರನ್ನ ಕಂಡು ಬಂದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನಾಗಬೇಕು, ಸರಿ ಹೋಗ್ಬಿಡು, ಮನಸ್ಸು ಭಾಳ ಡಿಸ್ಟರ್ಬ್ ಆಗಿತ್ತು, ಹೋಗಿ ಬಂದ ಎಲ್ಲೋ ದೇವಸ್ಥಾನ ಖುಷಿಯಾಗ್ಬಿಡುತ್ತೆ. ಮತ್ತೆ ಆ ಥರ ಇರಬೇಕು. ಆ ರೀತಿ ಬೆಳೆಸ್ಕೊಂಡ್ರೆ ಜೀವನ ಸಾರ್ಥಕ, ಇಲ್ಲದೆ ಹೋದರೆ ಇರಿಟೇಟ್ ಆಗುತ್ತೆ, ಅವಳ ಮಾಡಿಬಿಟ್ಟರೆ ತಮ್ಮ ಪ್ರಯೋಜನ ಇಲ್ಲ. ಸ್ವಚ್ಛ ಪ್ರಕೃತಿ ಸ್ನಿಗ್ಧ ಮಾಧುರ್ಯ ತೀರ್ಥಪುರುಣ ತೀರ್ಥವತ್ ಗಂಗಾದಿ ಶುದ್ಧ ಜಲವತ್ ಪ್ರಕೃತಿತಃ ಸ್ವಭಾವತಃ ಸ್ವಚ್ಛ ಪ್ರಕೃತಿ ಪಂಚಭೂತೇಷು ಸ್ವಭಾವೇ ಮೂಲ ಕಾರಣ ಇತ್ಯಭಿಧಾನಂ. ಪ್ರಕೃತಿ ಪಂಚಭೂತೇಷು ಸ್ವಭಾವೇ ಮೂಲ ಕಾರಣೇ ಇತ್ಯಭಿಧಾನಂ. ಪ್ರಕೃತಿ ಶಬ್ದಕ್ಕೆ ಅನೇಕ ಅರ್ಥ ಉಂಟು. ಸ್ವಭಾವ ಅಂತ ಒಂದು ಅರ್ಥ, ಮೂಲ ಕಾರಣಕ್ಕೂ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಹಾಗಿರಬೇಕು ಅಂತ ಕೋಶದಿಂದ ತಿಳಿಯುತ್ತೆ. ಪ್ರಕೃತಿ ಶಬ್ದಕ್ಕೆ ಇಲ್ಲಿ ಸ್ವಭಾವ ಅಂತ ಅರ್ಥ. ನಾನು ಜೀವಸ್ಯ ಸ್ವಚ್ಛ ಗುಣತ್ವೇ ಜೀವಪರಯೋ ಕೋ ವಿಶೇಷ ಇತ್ತೀಯಂ ಆಶಂಕಾ ಸ್ವಚ್ಛತ್ವಾದಯೋ ಗುಣ ಹರೇ ಸ್ವತಃ ಸಿದ್ಧಾ ಜೀವಸ್ಯ ಎಷ್ಟವ್ಯಾಹ ಸ್ವೀಕರ್ತವ್ಯ ಇತಿ ಪರಿಹರ್ತವ್ಯ. ಆಗ ಒಂದು ಪ್ರಶ್ನೆ ಬಂತು. ಈ ರೀತಿ ಸ್ವಚ್ಛತ್ವಾದಿಗಳು ಜೀವರಿಗೆ ಇದ್ದು ಬಿಟ್ಟರೆ ದೇವರೇ ಆಗಿಬಿಡ್ತಾರಲ್ಲ ಅಂತ ಕೇಳಿದರೆ, ಇಲ್ಲ, ದೇವರು ಯಾವಾಗಲೂ ಆಗಿರ್ತಾನೆ, ಪರಿಪೂರ್ಣವಾಗಿರ್ತಾನೆ. ಜೀವ ದೇವರ ಸಹವಾಸದಿಂದ ಹಾಗಾಗ್ತಾನೆ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲ. ಜೀವನಿಗೆ ಸ್ವಭಾವತ ಬಲಮಾನಂದಾದಿಗಳಿರಬಹುದು, ಆದರೆ ಹೊರಬರಬೇಕಾದ್ರೆ ಏನು ಬೇಕು? ದೇವರ ಅನುಗ್ರಹ ಬೇಕು. ಆದ್ದರಿಂದ ಸಜ್ಜೀವನಾದವನಿಗೆ ಇವೆಲ್ಲ ಕೂಡ ಸ್ವರೂಪದಲ್ಲಿರೋದು ಪಾರ್ಟಿಯೇ, ಮತ್ತು ಪೂರ್ಣವಾಗಿಲ್ಲ ಅನ್ನೋದು ಪಾರ್ಟ್ ಬಿ, ಮತ್ತು ಈಗ ಲಿಂಗದೇಹದಿಂದ ಮುಚ್ಚೋಗ್ಬಿಟ್ಟೇವೆ ಪಾರ್ಟ್ ತ್ರೀ. ದೇವರಿಗೆ ಯಾವುದೂ ಇಲ್ಲ, ಆದ್ದರಿಂದಾಗಿನೇ ಜೀವರಿಗೂ ದೇವರಿಗೆ ಏನು ಬಂತು? ಭೇದ ಮತ್ತು ತಾರತಮ್ಯ ಎರಡೂ ಬಂತು. ಜೀವಸ್ಯ ಪ್ರತಿ ಕರ್ತವ್ಯ ಇತಿ ಪರಿಹರ್ತವ್ಯ ತದುಕ್ತಂ ಗುಣಾನ್ ಜೀವಸ್ಯ ಚೇಷ್ಟವ್ಯಾನ್ ಸಿದ್ಧಾನ್ ವಿಷ್ಣೋರ್ ಗುಣಾನ್ ತಥಾ ತತ್ತದೃಷ್ಟ್ವಾ ವಿಚಿನ್ವೀತ ಪೃಥಗೇ ವಸುಧೀ ಸದಾ. ಬೇರೆ ಬೇರೆ ಪದಾರ್ಥಗಳ ಒಂದು ಗುಣ ಕಂಡಾಗ ಇನ್ನೊಂದು ರೀತಿ ಅನುಸಂಧಾನ ಮಾಡಬೇಕಂತ. ಏನು ಅನುಸಂಧಾನ ಅಂದರೆ, ಎಲ್ಲ ಗುಣಗಳು ಒಂದೊಂದಿದೆ, ಒಂದೊಂದು ವಸ್ತುಗೆ ಒಂದೊಂದು ಗುಣ ಇದೆ. ಆಯಿತು, ದೇವರಿಗೆ ಎಲ್ಲ ಗುಣ ಇದೆ. ಫಸ್ಟ್ ನೀರಿಗೊಂದು ಗುಣ ಇದೆ, ವಾಯುಗೆ ಒಂದೊಂದಕ್ಕೊಂದು ಗುಣ ಇದೆ. ದೇವರಿಗೆ ಎಲ್ಲ ಗುಣ ಇದೆ, ದೇವರಿಗೆ ಪೂರ್ಣವಾಗಿದೆ. ಮತ್ತು ದೇವರಲ್ಲಿ ಏನಾಗಿದೆ? ಅದು ಸ್ವಾಭಾವಿಕವಾಗಿದೆ, ಪೂರ್ಣವಾಗಿದೆ, ಮತ್ತು ಎಲ್ಲ ಗುಣ ಒಂದು ಕಡೆಗೆ ಇದೆ. ಮತ್ತು ಯಾವ ಕಾಲಕ್ಕೂ ಹೋಗೋ ನೀರು ಕೆಡಬಹುದು, ದೇವರು ಎಂದೂ ಕೆಡದೆ. ಅವೆಲ್ಲ ದೇವರಿಗೆ ವೈಚಿತ್ರ್ಯ. ಅದನ್ನೆಲ್ಲ ಕಂಪೇರ್ ಮಾಡ್ತಾ ಹೋಗ್ಬಿಟ್ರೆ ಏನಾಯ್ತಾಗ, ಯಾವ ವಸ್ತು ಕಂಡರೂ ಕೂಡ ದೇವ್ರ ನೆನಪು ಮಾಡ್ಕೊಳ್ಳೋಕೆ ಬರುತ್ತೆ. ಅದನ್ನೇ ಆಚಾರ್ಯರು ಬಹುಚಿತ್ರ ಜಗದ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮ. ಒಂದೊಂದು ಗುಣ ಇಟ್ಟಿದ್ದಾನೆ ದೇವರು. ಅದು ಎಷ್ಟು ಗುಣ ಇರಬೇಕಾಗಿತ್ತು? ಒಂದೊಂದಲ್ಲೊಂದು ಗುಣ ಇಟ್ಟಿದ್ದಾನೆ ಅಂತ ಕೇಳಿದರೆ, ಒಂದು ಕಡೆ ಕೆಮಿಸ್ಟ್ರಿ ಪಾಠ ಮಾಡ್ತಾರೆ, ಒಂದು ಕಡೆ ಫಿಸಿಕ್ಸ್ ಮಾಡ್ತಾರೆ, ಒಂದು ಇದು ಮಾಡ್ತಾರೆ, ಒಂದೊಂದು ಕಡೆ ಒಂದು ಮಾಡೇ ಕೂಡ ಏನಾಗಿರ್ಬೇಕು ಇವನಿಗೆ, ಎಲ್ಲ ಗೊತ್ತಿರಬೇಕು ಅಂತ ಆಯ್ತಲ್ಲ. ಅದೇ ಒಂದೊಂದು ಪ್ರಾಣಿ ಒಂದೊಂದು ಗುಣ ಇಟ್ಟಿದ್ದಾನೆ ಅಂದರೆ, ಇಟ್ಟಿರೋ ಪರಮಾತ್ಮ ಎಲ್ಲ ಗುಣ ಇದ್ದೇ ಇದೆ. ಆ ರೀತಿ ಯೋಚನೆ ಮಾಡ್ತಾ ಹೋದರೆ ನಾವು ಕಂಡದ್ದೆಲ್ಲ ದೇವರಿಗೆ ಅನ್ವಯ ಮಾಡ್ಕೊಳ್ಳೋಕೆ ಬರುತ್ತೆ. ಸ್ವಚ್ಛ ತೇಜಸ್ವಿ ಮುಂದೆ ಹೇಳ್ತಾರೆ. ಇತೀಯಂ ಆಶಂಕ ಗುಣಾನ್ ಜೀವಶ್ಚ ಚೇಷ್ಟವ್ಯಾನ್ ಸಿದ್ಧಾನ್ ವಿಷ್ಣೋರ್ ಗುಣಾನ್ ತಥಾ ತತ್ತದೃಷ್ಟ್ವಾ ವಿಚಿನ್ವೀತ ಪೃಥಗೇವ ಸುಧಿ ಸದಾ ಇತಿ. ಇದೆಲ್ಲ ಆಚಾರ್ಯ ಬೇರೆ ತಾತ್ಪರ್ಯದ ವೈಶಿಷ್ಟ್ಯ. ಒಂದೊಂದು ಮಾತಿನಲ್ಲಿ ಹೊಸ ವಿಷಯ ಹೇಳಿಬಿಡ್ತಾರೆ. ಇಲ್ಲಿ ಮಾಧುರ್ಯ ಅಂತ ಪದ ಬಂತು. ಏನು ಮಾಧುರ್ಯ ಅಂದರೆ ಏನು? ಮಧುರ ಅಂದರೆ ನಮಗೆ ಅರ್ಥವಾಗುತ್ತೆ. ಮಾಧುರ್ಯ ಅಂತ ಯಾಕೆ? ಮಧುರ ಭಾವ ಮಾಧುರ್ಯ. ಅದು ಮಾಧುರ್ಯ ಅಂತ ಯಾವುದಕ್ಕೆ ಕರೆದು ಮಧುರ ಅಂತ ಕರಿಬೋದಾಗಿತ್ತಲ್ಲ ಅಂದರೆ, ಇಲ್ಲ ಅದು ಹೊಸ ಅರ್ಥ ಇದೆ ಅಂತ ಹೇಳ್ತಾರೆ. ಏನದು? ಇದೆಲ್ಲ ಮತ್ತೆ ಸೂಕ್ಷ್ಮ ವಿಚಾರಗಳು, ಕ್ಲಾಸಿಕಲ್ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಇವೆಲ್ಲ ಕೂಡ. ಮಧುನಾಮ ಸುಖಂ ವಿಂದ್ಯಾತ್ ಮಾಧುರ್ಯಂ ಸುಖ ಹೇತುತಾ ಸುಖೇ ರತಿರ್ವಾ ಸಂಪ್ರೋಕ್ತ ಶಬ್ದತತ್ವ ವಿಚಕ್ಷಣೈಹಿ ಇತಿ ವಚನಾತ್. ಮಾಧುರ್ಯ ಶಬ್ದಕ್ಕೆ ಹೊಸ ಅರ್ಥ ಇದೆ ಅಂತ ಹೇಳ್ತಾರೆ. ಮಾಧುರ್ಯ ಅಂದ್ರೇನು? ಮಧುನಾಮ ಸುಖಂ ವಿಂದ್ಯಾತ್. ಮಧು ಅಂದರೆ ಸುಖ ಅಂತ ಅರ್ಥ. ಮಾಧುರ್ಯ ಅಂದ್ರೇನು? ಸುಖ ಹೇತುತ ಸುಖ ಕೊಡ್ತಾನೆ ಅಂತ ಅರ್ಥ. ಮಾಧುರ್ಯನಾಗಿರಬೇಕು ಅಂದರೆ ಏನರ್ಥ? ಇನ್ನೊಬ್ಬರಿಗೆ ಸುಖ ಕೊಡೋನಾಗಿರಬೇಕು ಅಂತ ಅರ್ಥ. ತಾನು ಮಧುರವಾಗಿರಬೇಕು, ಇನ್ನೊಬ್ಬರಿಗೆ ಸುಖ ಕೊಡೋಗಿರಬೇಕು, ಅದಕ್ಕೆ ಮಾಧುರ್ಯ ಅಂತ ಕರೀತಾರೆ. ಮೊದಲು ಮಾಧುರ್ಯ ಶಬ್ದದ ವಿಶೇಷ ಅರ್ಥ. ಇದು ಯಾವ ಡಿಕ್ಷನರಿ ಸಿಗೋದಿಲ್ಲ ಅವೆಲ್ಲ ಕೂಡ ಅವೆಲ್ಲ ಹೇಳಿ ಸ್ಪಿರಿಚುವಲ್ ಡಿಕ್ಷನರಿನೇ ಹೊರತು ಈ ಲೋಕದ ಡಿಕ್ಷನರಿಗಳಲ್ಲ. ಸ್ವಚ್ಛ ಅದೇನು ಮಾಡಿ ಬಿಡದವ್ರೇನು ಮಾಡಿ ತಿದ್ಕೊಂಡ್ಬಿಡ್ತಾರೆ ಅದನ್ನು. ಓ ಸರಿಯಿಲ್ಲ ಇದು ಸ್ನಿಗ್ಧ ಮಧುರ ಹಾತೆ ಮಾಡ್ಕೊಂಡ್ಬಿಟ್ಟು ಅದನ್ನೇನು ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ಆ ರೀತಿ ಮಾಡಿಬಿಟ್ಟು ಪುರಾಣದಲ್ಲಿ ಕೆಟ್ಟ ಜಾತಕ್ಕೆ ಅಂದರೆ ಇರೋ ವಾಕ್ಯ ಅರ್ಥ ಮಾಡ್ಕೊಳ್ಳಿಲ್ಲ, ತಮಗೆ ಅರ್ಥ ಆಗೋ ವಾಕ್ಯ ಅಲ್ಲಿಡೋದು, ತಮಗೆ ಅರ್ಥ ಆಗೋಯ್ತು ತಮ್ಮದೇ ಆಯ್ತು, ಕೊನೆ ಪುರಾಣ ವಾಕ್ಯ ಹೇಗಾಗುತ್ತದು. ಹೀಗಾಗಿ ಪುರಾಣ ಕೆಟ್ಟ ಹೋಗಿಬಿಟ್ಟಿದ್ದರಿಂದ ಆಚಾರ್ಯ ಏನು ಮಾಡಿದರು ಅದು ಇಂಥದ್ದಕ್ಕಂತ ತಿಳಿದು ಅದೇ ಪದಗಳಿಟ್ಟು ಅದರ ಅರ್ಥವನ್ನು ತಿಳಿಸಿದ್ರು, ಅದು ಗೊತ್ತಿರಬೇಕು. ತೇಜಸ್ವಿ ತಪತಾದಿ ತಪಸಾದೀಪ್ತ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ಈಗ ಅಗ್ನಿಯಿಂದ ಏನು ಕಲಿತೆ ಅಂತ ಹೇಳ್ತಾರೆ, ನೀರಿಂದ ಆಯಿತು. ಅಗ್ನಿ ಬಗ್ಗೆ ಹೇಳ್ತಾರೆ, ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷ ದೂರಭಾಜನ ಸರ್ವಭಕ್ಷ ಅಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ತೇಜಸ್ವಿ ಅಗ್ನಿಯ ಮೊದಲ ಗುಣ ಏನು? ತೇಜಸ್ವಿಯಾಗಿರುತ್ತದೆ ಅಗ್ನಿಯ ಗುಣನೇ ಅಂಥದ್ದು, ತೇಜಸ್ವಿಯಾಗಿರಬೇಕು ಅಂತ ತಿಳ್ಕೊಂಡೆ. ತಪಸಾ ದೀಪ್ತ ಒಳ್ಳೆ ಹೊಡಿತಾ ಇರುತ್ತೆ ಅಗ್ನಿ ಅಂತ, ಅಗ್ನಿ ಅಂತ ಹೊಡೆಯೋದು ಒಂದು ದೃಷ್ಟಾಂತ ಕೊಡೋದು. ತೇಜಸ್ಸಿದೆ, ದೀಪ್ತಿ ಇದೆ. ದುರ್ಧರ್ಷ ಯಾರು ಮುಟ್ಟಕ್ಕಾಗಲ್ಲ, ಮತ್ತೆ ಅಷ್ಟು ಜೋರು ಇದ್ರೂ ಕೂಡ ಮುಟ್ಟಕ್ಕಾಗಲ್ಲ. ಜ್ಞಾನಿ ಆಗಿರ್ತಾನೆ ಅಂದರೆ ನೋಡಿ ಉಳಿದವರು ಭಯ ಆಗುತ್ತೆ, ಗೌರವ ಬರುತ್ತೆ, ಭಯ ಆಗುತ್ತೆ ಜೊತೆಗೆ. ಅಗ್ನಿನ ಎಷ್ಟೇ ಉಪಯೋಗಿಸಿದ್ರು ಮುಟ್ಟದಂತೆ ಹೇಗೆ ಉಪಯೋಗಿಸ್ತೇವೋ ಜ್ಞಾನಿಗಳ ಹತ್ರ ಆಗಿರಬೇಕು. ದೂರಭಾಜನ ದೂರಭಾಜನ ಅಗ್ನಿನ ಕಂಡವರೆಲ್ಲ ಮೊದಲೇನು ಮಾಡ್ತಾರೆ? ದೂರ. ಅದಕ್ಕೆ ದೂರ ದೂರ ಹಾದಿ ಹಾದಿ ಬರ್ತಾರಲ್ಲ, ದೂರ. ಅಗ್ನಿಗೆ ನಾವು ಹೇಳಬೇಕಾಗಿಲ್ಲ, ಅವರೇ ಬಿಡ್ತಾರೆ, ಇವ್ರು ಹೇಳಿದ್ರೆ ಬಿಡ್ತಾರೆ ಅಷ್ಟೇ ಹೊರತು ದೂರಭಾಜನ ಅದು ಅಷ್ಟು ದೂರ ಇರಬೇಕು. ಅದು ಭಾಳ ದೂರ ಇರಬಾರ್ದು ಅಷ್ಟೇ, ದೂರ ದೂರ ಉಪಯೋಗ ಮಾಡ್ಕೊಳಕ್ಕೆ ಬರೋದು, ಅಷ್ಟು ದೂರ ಆಗಿಬಿಡಬಾರ್ದು. ವಿತಿನ್ ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ಬೆಂಕಿ ಏನು ತಿಂದರೂ ಪ್ಯೂರ್ ಅದು, ಬೆಂಕಿ ಏನು ತಿಂದರೆ ಏನಾಗಿರೋದು, ಏನೇ ಸುಟ್ಟರು ಕೂಡ ಬೆಂಕಿ ಏನದು, ಬೆಂಕಿ ಬೆಂಕಿ. ಯುಕ್ತಾತ್ಮ ಅದು ಏಳ್ನ ಯೋಗದಿಂದ ಕೂಡಿರ್ತಕ್ಕಂಥ ಮನಸ್ಸೇನೋ ಆಗಬೇಕು. ನಾದತ್ತೇ ಪಾಪಂ ಅಗ್ನಿವತ್, ಅಗ್ನಿಗೆ ಹೇಗೆ ಯಾವತ್ತು ತಿಂದರೂ ದೋಷ ಇಲ್ಲವ ಹಾಗೆ ಶುದ್ಧನಾಗಿರಬೇಕು ಅಂತ ತಾತ್ಪರ್ಯ. ಇದೊಂದು ತಿಳ್ಕೊಬಾರ್ದು, ಏನು ತಿಂದರೂ ಅಗ್ನಿ ಇದ್ದಾಗಿರಬೇಕು ಅಂತ ಹೇಳಿಬಿಟ್ರೆ ಸಿಕ್ಕಾಪಟ್ಟೆ ತಿನ್ಬೋದು ಅಂತ ಅರ್ಥ ಅಲ್ಲ. ಅಗ್ನಿ ಹೇಗಿರುತ್ತಲ್ಲ, ಏನು ತಿಂದರೂ ಶುದ್ಧವಾಗಿರುತ್ತಲ್ಲ, ಶುದ್ಧಿಯನ್ನು ನಾವು ಮೇಂಟೈನ್ ಮಾಡಬೇಕು. ಪಾಪವನ್ನು ಸುಡುತ್ತೆ ಅಗ್ನಿ, ಅದೇ ರೀತಿ ಪಾಪವನ್ನು ಕಾಳು ಸುಟ್ಟು ಬಿಡ್ತಾನೆ ಜ್ಞಾನಿ, ಪಾಪವನ್ನು ಸುಟ್ಟು ಬಿಡ್ತಾನೆ. ಈ ಮಂತ್ರಾಲಯಕ್ಕೆ ಹೋದರೂ ಪಾಪ ಹೋಗಿಬಿಡ್ತು, ಪಾಪ ರಾಯರಿಗೆ ಹೋಯ್ತಾ ಮತ್ತೆ ಎಲ್ಲಿಗೆ ಹೋಯ್ತದ, ಸುಟ್ಟು ಹೋಯ್ತು ಅರ್ಥ. ಅದಕ್ಕೆ ಪಾಪ ಏನು ಅಗ್ನಿ ಏನು ಮಾಡುತ್ತೆ, ಪಾಪನ ತಾನು ತಗೊಳ್ಳೋದಿಲ್ಲ, ಏನು ಮಾಡುತ್ತೆ, ಸುಟ್ಟು ಬಿಡುತ್ತೆ. ಅದೇ ರೀತಿಯಲ್ಲಿ ಜ್ಞಾನಿಗಳಾದವರು ಪಾಪವನ್ನು ಸುಡ್ತಾರೆ ಹೊರತು ನಮ್ಮ ಪಾಪ ಪರಿಹಾರ ಮಾಡ್ತಾರೆ ಹೌದು, ತಾವು ಪಾಪ ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ತಾವು ಪಾಪ ಎಷ್ಟೋ ಜನ ಆಧುನಿಕರ ಬಗ್ಗೆ ಹೇಳ್ತಿರ್ತಾರೆ, ಈ ಬಾಬಾಗಳ ಬಗ್ಗೆ ಎಲ್ಲ ಹೇಳ್ತಾರೆ, ಭಾರಿ ತನ್ನ ಭಕ್ತ ದುಃಖ ಪಡ್ತಿದ್ದಂತೆ ತಾನು ತೊಗೊಂಬಿಟ್ಟಂತ, ಗೊತ್ತಾಯ್ತಾ? ಮತ್ತೆ ಪಾಪ ನಾವಾಗಿದ್ರೆ ದೇವರಾಡಿ ಹೋಗಬಾರ್ದು, ಅದಕ್ಕೆ ನಮ್ಮ ಪಾಪ ಕೊಡ್ಲಿಕ್ಕೆ ಯಾಕೆ ಹೋಗ್ಬೇಕು ಈ ಮಧ್ಯೆ ಆಗಿದ್ರೆ? ಈ ರೀತಿ ಯಾರು ರಾಯರು ತಗೊಳ್ಳೋದಾಗಿದ್ದು ಯಾರು ಮಂತ್ರಾಲಯಕ್ಕೆ ಹೋಗಬೇಕು, ಹೋಗದೇ ಇದ್ರೆ ಪುಣ್ಯ ಜಾಸ್ತಿ ಬರ್ತಿತ್ತು. ಅದಕ್ಕೆ ಪಾಪ ನಮ್ಮ ಪಾಪ ಕೊಡ್ಲಿಕ್ಕೆ ಹೋಗ್ಬೇಕು ಅಲ್ಲಿಗೆ, ಪಾಪ ಎಷ್ಟರ ಬ್ಲಾಸ್ಟ್ ಆಗಬೇಕು ಹೊರತು ಇದಾಗಬಾರ್ದು. ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ಸೂರ್ಯ ಕತ್ತನೆ ಕಡಿತಾನೆ, ಆ ಕತ್ತೆ ಸೂರ್ಯನ ಹತ್ರ ಹೋಗುತ್ತಾ? ಇಲ್ಲ. ಸೂರ್ಯನ ಹತ್ರ ಹೋಗೋದಾಗಿದ್ದರೆ ಅನಾದಿಕಾರದಿಂದ ಕಳೆದು ಕಳೆದು ಸೂರ್ಯ ಏನಾಗಬೇಕು ಇಷ್ಟೊತ್ತಿಗೆ? ಎಲ್ಲ ಕಪ್ಪಾಗಿರ್ಬೇಕಾಗಿತ್ತು, ಸೂರ್ಯ ಆಗಿ ಹಾಗಾಗಿಲ್ಲ. ಆದ್ದರಿಂದ ಅಗ್ನಿ ಪಾಪವನ್ನು ಸುಡ್ತಾನೆ, ಆದರೆ ತಾನು ಪಾಪಕ್ಕೊಳಗಾಗೋದಿಲ್ಲ, ಆರ್ಥ ತಗೋಬೇಕೆ ಹೊರತು ಎಲ್ಲ ತಿಂದರೂ ಅಗ್ನಿ ಸರಿಯಾಗಿರ್ತಾನೆ. ಆದ್ದರಿಂದ ಎಲ್ಲ ತಿನ್ನಬೇಕು ಅಂತ ಕಲ್ತ್ಕೊಂಡೆ ಅಂತ ಹೇಳಬಾರ. ತೇಜಸ್ವಿ ದುರ್ಧರ್ಷ, ದುರ್ಧರ್ಷ ಅಂದರೆ ಆರ್ಥಕ್ಕೋಗಿ ಖಾಲಿ ಏನು ಮಾಡುತ್ತದೆ, ಕೆಂಡ ಖಾಲಿ ತುಳಿದು ಏನು ಮಾಡುತ್ತೆ, ತುಳುತ್ತ. ದುರ್ಧರ್ಷ ದರ್ಶನೆಗೆ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಅಗ್ನಿನ, ಅನ್ನ ಅಟ್ಯಾಕ್ ಆಗಲ್ಲ ಅಂತ. ಮತ್ತು ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ ಅಗ್ನಿನ, ನೋಡಿದ ತಕ್ಷಣ ಯಾವ ರೀತಿ ಅಟ್ಯಾಕ್ ಮಾಡೋದು, ಕೈಯಿಂದ ಮುಟ್ಟಿ ಕಾಲಿಂದ ಮುಟ್ಟಿ ಸುಡುತ್ತೆ, ಬಿಡೋದಿಲ್ಲ. ಆ ರೀತಿ ಇರಬೇಕು ಜ್ಞಾನಿಗಳನ್ನು, ಹೇಗಿರಬೇಕು ಅಂದರೆ ಇನ್ನೊಬ್ಬರಿಗೆ ಸೋಲದಂತೆ ಇರಬೇಕು. ವಾಯುದೇವರ ಬಗ್ಗೆ ಹೇಳ್ತಾರೆ, ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಶೂರಸ್ತಪಸ್ವಿ ದೃಢತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರಥಸ್ಸದೈವ ಪರಾಕ್ರಮೇ ಶತ್ರುಭಿ ಅಪ್ರದೃಶ್ಯ. ಕೊನೆಯ ಮಾತಿನ ಅಪ್ರದೃಶ್ಯ ಅಂತ ಹೇಳ್ತಾರೆ. ಅಪ್ರದೃಶ್ಯ ಅಂದರೆ ಏನು, ಇನ್ನೊಬ್ಬರಿಂದ ಘರ್ಷಣೆಗೆ ಒಳಗಾಗದಿರುವವರು ಅಪ್ರದೃಶ್ಯರು ಹಾಗಿರಬೇಕು. ದುರ್ಧರ್ಷ ಆದರೂ ಬಂದೆ, ಅಪ್ರದೃಶ್ಯ ಆದರೂ ಬಂದೆ. ತೇಜಸ್ವಿ ತಪತಾದೀಪ್ತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಗ್ನೇ ಶಿಕ್ಷಿತಾಂ ಬುದ್ಧಿ ವಿಶೇಷಮಾಹ ವಿತೇಜಸ್ವೀತಿ. ತೇಜಸ್ವಿ ಪ್ರಭಾವವಾನ್ ಮೊದಲನೇದು, ಅನ್ಯತ್ರ ಅರ್ಚಿಷ್ಮಾನ್. ತೇಜಸ್ ಎರಡು ವಿಧ, ಮುಖದ ತೇಜಸ್ವೇರೆ ಅಧಿಕಾರ ತೇಜಸ್ವೇ. ತನ್ನ ಕ್ಲೋಸ್ ಫ್ರೆಂಡ್ ಆಫೀಸರ್ ಆಗಿಬಿಟ್ಟಿರ್ತಾನೆ, ಏನು ಮಾಡ್ತಾನೆ ಅವನ ತೋಬೇಕಾರೆ, ಅವನು ಕರೆದು ಹೇಳಿ ಭಾಳ ಸರಿಯಿಂದ ಮಾತಾಡ್ತು, ಭಾಳ ಯಾವ ಅಧಿಕಾರಿ ದೂರ ಇದ್ಬಿಡು ಸಾಕು ಅಂತ ಹೇಳ್ತಾನೆ. ಏನೇ ಹೇಳಿದ್ರು ಭಯ ಅಂದರೆ ಭಯ ಎದ್ದಿದ್ದೇನೆ, ಲೀವ್ ಹಾಕಿ ಹೋಗ್ತಾನೆ ಹೋಗ್ಬೇಕಾದ್ರೆ, ಪರ್ಮಿಷನ್ ತೊಗೊಂಡೇ ಹೋಗ್ತಾನೆ ಹೋಗ್ಬೇಕಾದ್ರೆ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಯಾರಾತೀಗ ಅಧಿಕಾರ ನೋಡೋದು ಭಾರಿ ಗ್ರೂಪ್ ಇರ್ಬೋದು, ಅದೇನಿದೆ ಆತನಿಗೀಗ ಪವರ್ ಇದೆ, ಅದಕ್ಕೆ ತೇಜಸ್ವಿ ಪವರ್ನಿಂದ ತೇಜಸ್ಬಿಡು. ದೀಪ್ತ ಅಂದರೆ ಶರೀರದ ಕಾಂತಿ, ಅದು ಇದು ಅಧಿಕಾರದ ಕಾಂತಿ ತೇಜಸ್ಸು, ಇದರ ಕಾಂತಿ ದೀಪ್ತಿ, ಎರಡೂ ಇರಬೇಕು ಅಗ್ನಿಯಂತೆ. ಅನ್ಯತ್ರ ಅರ್ಚಿಷ್ಮಾನ್ ತಪಸ ಉಪವಾಸಾದಿನ ಅಗ್ನಿ ಹಾಕಿದರೆ ತಾಪದಿಂದಾಗಿ ಆಗಿರ್ತಾನೆ ಅಗ್ನಿ. ನಾವೇ ಇರಬೇಕೀಗ ಏಕಾದಶಿ ಉಪವಾಸಗಳನ್ನು ಉಪವಾಸ ಮಾಡಿಬಿಟ್ರೆ ಏನ್ಬಿಡ್ತಾನೆ ಮನುಷ್ಯ ದುರ್ದಾಶೆ. ಉಳಿದವ್ರು ಕಂಡ್ರೆ ಸೇರಿಸೋ ಹತ್ರ ಬರೋದೇ ಇಲ್ಲ. ಎರಡು ಕಾರಣಕ್ಕೆ ಬರೋದಿಲ್ಲ, ನಮಗೂ ಉಪವಾಸ ಆಗ್ತಾರೆ ಅಂತ ಭಯ ಒಂದು, ಎರಡನೇದು ಸುಟ್ಟು ಬಿಡ್ತಾರೆ ಉಪವಾಸ ತಟ್ಟಿ ಹಸ್ತ ಬ್ರಾಹ್ಮಣ ತಡ್ಕೋಬಾರ್ದು ಅಂತ ಹೇಳ್ತಾರಲ್ಲ, ಭಾರಿ ಹುಷಾರಾಗಿರಬೇಕು ಅಂತಾರೆ. ಆದ್ದರಿಂದ ಉಪವಾಸಾದಿ ವ್ರತದಿಂದಾಗಿ ನಾವು ತೇಜಸ್ಸನ್ನು ಬೆಳೆಸ್ಕೋಬೇಕು. ತಪಸ್ಸ ಉಪವಾಸಾದಿನ ಅನ್ಯತ್ರ ಸಂತಾಪೇತು ಜ್ವಾಲಯಾ ದೀಪ್ತ ಪ್ರಕಾಶನ ಶಕ್ತಿಮಾನ್ ದುರ್ಧರ್ಷ ಪರಾಭಾವ ಇತು ಅಶಕ್ಯ. ಪರಾಭಾವಗೊಳಿಸಕ್ಕೆ ಅಶಕ್ಯನಾದವನು, ಅಟ್ಯಾಕ್ ಮಾಡೋಕ್ಕೆ ಆಗದೇ ಇರತಕ್ಕಂಥವನು. ಅದ ಕೋಟ್ ಮಾಡ್ತಾರೆ, ಪರಾಭಾವೋ ಘರ್ಷಣಂ ಸ್ಯಾತ್ ಅವಜ್ಞಾನಮಥಾಪಿ ವಾ ನ ತತ್ ಸತ್ತು ಸದಾ ಕುರಿಯಾತ್ ಸಹ ಸಹ ಚಯ್ಯಾಸನಂ ನಚ ಸಹಾಸ ಶಯನಂ ನಚ ಇತಿ ವಚನಾತ್. ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು. ಪರಾಭಾವ ಅಂಬುದು ಧರ್ಷಣ, ಅವಜ್ಞಾನ ಅಂಬುದು ಧರ್ಷಣ. ಎಂದೂ ಕೂಡ ಜ್ಞಾನಿಗಳು ಅದಕ್ಕೊಳಗಾಗೋದಿಲ್ಲ, ಮಾಡೋಕ್ಕೆ ಪ್ರಯತ್ನ ಪಟ್ಟವನು ಉಳಿಯೋದಿಲ್ಲ ಅಂತ ಹೇಳ್ತಾರೆ. ನ ತತ್ ಸತ್ತು ಸದಾ ಕುರಿಯಾತ್, ಸಜ್ಜನರಿಗೆ ದರ್ಶನವನ್ನು ಎಂದೂ ಮಾಡಬಾರದು. ಸಹ ಆಸ ಶಯನಂ ತತ. ಸಹ ಆಸ ಅಂದ್ರೇನು? ಜೊತೆ ಕೂಡೋದು. ಸಹ ಶಯನ ಅಂದರೆ ಜೊತೆಗೆ ಮಲಗೋದು. ಮೊದಲಾದ ಕಾರ್ಯಗಳನ್ನು ದೊಡ್ಡವರ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅರ್ಜುನ ಪಶ್ಚಾತ್ತಾಪ ಪಡ್ತಾನೆ. ವಿಹಾರ ಶಯ್ಯಾಸನ ಭೋಜನಾದಿಶ ಮಾಡಿಬಿಟ್ಟೆ ಕೃಷ್ಣ, ಗೊತ್ತೇ ಇದ್ದಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಾಗೆ ಮಾಡಬಾರ್ದು, ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಪಕ್ಕದಲ್ಲಿ ಕೂಡಿದ್ರೆ ಕೂಡಕ್ಕೆ ಆಗೋದಿಲ್ಲ. ಅವ್ರು ಏನು ಹೇಳಿದ್ರು ಕೂಡ ಏನಾಗುತ್ತೆ, ಅಲ್ಲಿಗೂ ಕೂತ್ರೆ ಏನು ಮಾಡ್ತಾನೆ, ಮುದುಕೊಂಡು ಕೊಡ್ತಾನೆ, ಮತ್ತೆ ಬಿಡೋದಿಲ್ಲ. ಎಲ್ಲಿ ಫ್ರೀಯಾಗಿ ಕೊಡೋದಿಲ್ಲ, ಮತ್ತೆ ಫ್ರೆಂಡ್ಸ್ ಜೊತೆ ಕೂತ ಹ್ಯಾಕ್ ಕೊಡ್ತಾನೆ, ಏನೋ ಒಂಥರ ಸಂಕೋಚ. ಬೇರೆ ಜಾಗ ಇಲ್ಲ, ಕೂಡಲೇ ಅನಿವಾರ್ಯವಾಗಿ ಜಾಗ ಬಂದುಬಿಟ್ಟಿದೆ ಅಂತ ಅನಿವಾರ್ಯವಾಗಿ ಕೊಡ್ತಾನೆ ಹೊರತು ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಯಾತಕ್ಕೆ ಅಂದರೆ ದೊಡ್ಡವ್ರು ಇರಬೇಕಾದ ರೀತಿ ಅಂತ ಅರ್ಥ. ಅಗ್ನಿನ ಹೇಳ್ಕೊಳ್ಬೇಕಾಗಿಲ್ಲ ಯಾರು ಕೂಡ, ಅಗ್ನಿ ಜೊತೆಗೆ ಆಗಿರೋದು ಯಾರು ಹೇಳ್ಕೊಳ್ಬೇಕಾಗಿಲ್ಲ. ಯಾಕೆ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅಗ್ನಿ ನಮಗೆ ಅರ್ಥ ಆಗ ಜ್ಞಾನಿಗಳು ಅರ್ಥ ಆಗಬೇಕು, ಗೊತ್ತಾಯ್ತಾ? ಹಾಗೆ ನಾವಿರಬೇಕು ಒಂದು ಜ್ಞಾನಿಗಳ ಜೊತೆ, ಮತ್ತು ಆಗಿರಬೇಕು ಜ್ಞಾನಿಗಳನ್ನು ಅಗ್ನಿ ಕಂಡಂತೆ ಕಾಣಬೇಕು. ಜ್ಞಾನಿಗಳನ್ನು ಹ್ಯಾಕ್ ಕಾಣಬೇಕು, ಅಗ್ನಿ ಕಂಡಂತೆ ಕಾಣಬೇಕೆ ಹೊರತು ಸಲಿಗೆ ಬೆಳೆಸ್ಕೊಳ್ಳೋಕೆ ಹೋಗಬಾರ್ದು. ಸಲಿಗೆ ಬೆಳೆಸ್ಕೊಂಡ್ರೆ ಇದೆ ಸಲಿಗೆ, ಇದು ಸಹಶಯಾಸನಗಳು ಏನವೆಲ್ಲ ಕೂಡ ಸಲಿಗೆ ಬೆಳೆಸ್ಕೊಂಡ್ರೆ ಬಹಳ ಅಪಾಯಕರ ಅಂತ ಹೇಳ್ತಾರೆ. ಇದು ಅಗ್ನಿಯಿಂದ ಕಲಿತ ಪಾಠ ಅಂತ ಅರ್ಥ. ಎರಡು ಮೂರು ವಿಷಯ ಒಂದೇ ಬಂದದ್ದು, ಒಂದರೊಳಗೆ ಬಂದದ್ದು. ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷ ದೂರಭಾಜನ ಅಂತ ಹೇಳ್ತಾರೆ. ದೂರಭಾಜನ, ದೂರಭಾಜನೋ ದೂರಾನ್ನಿಷೇವ್ಯ, ದೂರದಿಂದ ಉಪಯೋಗಿಸ್ತಾರೆ ಹೊರತು ಹತ್ರ ಹೋಗೋದಿಲ್ಲ. ಅದಕ್ಕೊಂದು ಮಾತಿದೆ, ಅರಮನೆ ಗುರುಮನೆಗಳಿಂದ ದೂರ ಇರಬೇಕು, ಕ್ಲೋಸ್ ಕಾಂಟ್ಯಾಕ್ಟ್ ಇರಬಾರ್ದು. ಸೇವೆ ಯಾವಾಗಲೂ ಮೂರು ದಿವಸ ಒಂದು ದಿವಸ ಅಷ್ಟೇ ಹೊರತು ತಿಂಗಳಗಟ್ಟಲೆ ವಾಸ ಮಾಡಬಾರ್ದು. ವಾಸ ಮಾಡಿ ಏನಾಗುತ್ತೆ, ಅವ್ರ ಪುಣ್ಯಕ್ಕಿಂತ ಜಾಸ್ತಿ ಪಾಪನೇ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಕು ಅಷ್ಟು ಮುಗಿಸ್ಕೊಂಡು ಹೋಗಿಬಿಡು. ಗಂಗಾ ತೀರ ಸ್ನಾನ ಮಾಡ್ಕೊಂಡ್ಬಂದ ಮುಗಿದು ಅಲ್ಲೇ ವಾಸ ಮಾಡಿದ, ಏನು ಮಾಡ್ತಾನಾಗ, ಯಾವ್ಯಾವ್ದಕ್ಕೆ ಉಪಯೋಗ ಶುರು ಮಾಡ್ತಾನೆ, ಆಮೇಲೆ ಮಿಸ್ಯೂಸ್ ಮಾಡ್ತಾನೆ ಆಮೇಲೆ. ಅದು ಅದಕ್ಕೋಸ್ಕರ ಆದಷ್ಟು ಬೇಗ ಏನು ಮಾಡಬೇಕು, ಮಿನಿಮೈಸ್ ಮಾಡಬೇಕು ಅದು ಕಾಂಟ್ಯಾಕ್ಟ್. ಶುದ್ಧರಾಗಬೇಕು ಅನ್ನೋ ಕಾನ್ಸೆಪ್ಟ್ ಇರಬೇಕು ಹೊರತು ಬೇರೆ ಬೆಳಕಿಗೆ ಇರಬಾರ್ದು. ತೀರ್ಥ ಎಷ್ಟು ತಗೋತಾರೆ, ಕುಡಿದುಬಿಟ್ರೆ ತೀರ್ಥನ ಹೇಗಿರ್ಬೋದು, ಕುಡಿಯಾಗಿ ಎಷ್ಟೋ ಮೂರೇ, ಶುದ್ಧಿಗೆ ಎಷ್ಟು ಬೇಕೋ ಅಷ್ಟೇ ಹೊರತು ಜಾಸ್ತಿ ತಗೊಳ್ಳೋಗಿಲ್ಲ. ದೇಹದ ಬೇರೆ ಕಡೆ ಉಪಯೋಗ ಆಗಬಾರ್ದು, ಗೊತ್ತಾಯ್ತು? ಬಲಮೂತ್ರಾಗಿ ಹೋಗಬಾರ್ದು ತೀರ್ಥ. ಅದಕ್ಕೆ ಎಷ್ಟು ತಗೋತಾರೆ, ಮಿನಿಮಮ್ ತೊಗೊಳ್ಬೇಕು. ತೀರ್ಥ ಭಾರಿ ಪುಣ್ಯಕರ ಅಂತಿ, ದಿವಸ ಅಭಿಷೇಕ ಮಾಡಿ ನೀರು ಇಟ್ಕೊಳ್ಬೋದು ಕಡೆಗೆ, ಅದನ್ನೇ ಕುಡಿತಿರೋದು. ಫ್ರಿಜ್ ವಾಟರ್ ಇಟ್ಕೊಂಡಾಗೆ ಅಭಿಷೇಕದ ನೀರು ಅಂತ ಕುಡಿದ್ಬಿಟ್ಟು ಏನಾಗುತ್ತದು, ಪಾಪ. ಅದಕ್ಕೆ ಹೇಗೆ ಜ್ಞಾನಗಳು ಹೇಗಿರಬೇಕು ಅಂದರೆ ನಮ್ಮ ಶುದ್ಧಿ ನಾವು ತಗೊಳ್ಳಾಗಿರ್ಬೇಕೆ ಹೊರತು ಅದರಿಂದ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಇರುವ ದೂರಭಾಜನ, ದೂರಭಾಜನ ಆಗಿರಬೇಕು. ಯುಕ್ತಾತ್ಮ ಪರಮಾತ್ಮನೇ ಯುಕ್ತ ಮನಃ, ಯಾವಾಗಲೂ ಕೂಡ ಅಗ್ನಿಗೂ ಅಗ್ನಿ ಅಂತರ್ಗತ ಪರಮಾತ್ಮ ಸನ್ನಿಧಾನ ಜಾಸ್ತಿ ಕಾಣತಕ್ಕಂಥ ಜಾಗಗಳಲ್ಲಿ ಅಗ್ನಿ ಒಂದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮೂರು ದೊಡ್ಡ ಜಾಗ ಹೇಳ್ತಾನೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತಿ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಮೂರು ಕಡೆ ದೇವರ ಸನ್ನಿಧಾನ ಹೆಚ್ಚು ಕ್ಲಿಯರ್ ಆಗಿ ಕಾಣುತ್ತದೆ. ಅದೇ ರೀತಿಯಲ್ಲಿ ಅಗ್ನಿ ದೇವರ ಸನ್ನಿಧಾನ ಇದೆ ಅಂತ ತಿಳ್ಕೋಬೇಕು. ಆ ರೀತಿ ಜ್ಞಾನಿಗಳಲ್ಲಿ ಏನಿರುತ್ತೆ, ದೇವರ ಸನ್ನಿಧಾನ ಇರುತ್ತೆ ಅಂತ ತಿಳ್ಕೋಬೇಕು. ಏವಂ ವಿಧೋ ಜ್ಞಾನಿ ಸರ್ವಭಕ್ಷೋಪಿ ಪಾಪಂ ನಾದತ್ತೆ. ಇವರು ಅಪರೋಕ್ಷ ಜ್ಞಾನಿ ಆಗಿಬಿಡ್ತಾನೆ, ಅಂಥವನು ಏನು ತಿಂದರೂ ಪಾಪ ಇಲ್ಲ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಸರ್ವಾನ್ ನಾನುಮತಿಶ್ಚ ಪ್ರಾಣಾತ್ತೆಯೇ ತದ್ದರ್ಶನಾತ್. ಸೂತ್ರ ಸರ್ವ ಏನು ಬೇಕಾದ್ರೆ ತಿನ್ಬೇಕಾ ತಿನ್ಬಿಡು, ಡೋಂಟ್ ವರಿ. ಎಲ್ಲಿ ಬೇಕಾದ್ರೆ ತಿನ್ನು, ಏನು ಬೇಕಾದ್ರೆ ತಿನ್ನು, ಡೋಂಟ್ ವರಿ, ಖುಷಿಯಾಗಿಬಿಡುತ್ತೆ. ಪ್ರೊವೈಡೆಡ್ ಏನಾಗಿರ್ಬೇಕು, ನೀನು ಅಪರೋಕ್ಷ ಜ್ಞಾನಿ ಆಗಿರ್ಬೇಕು ಫಸ್ಟ್. ಅರ್ಥ ಆಯ್ತಾ? ನಿನಗೆ ಅದೇ ಕತೆ ಮುಗಿದು, ಅಪರೋಕ್ಷ ಜ್ಞಾನಿ ಆಗೋದಕ್ಕಿಂತ ತಿಂದೆ ಬಿಡೋದು ಸುಲಭ, ಗೊತ್ತಾನೆ? ಒಂದು ಹೋಗ್ಬೋದು ಕೊನೆ ಪಕ್ಷ, ತಿನ್ನೋದೇ ಇಲ್ಲ. ಅದಕ್ಕೆ ಪ್ರಾಣಾತ್ತೆ ಆತ ತಿಂದರು. ವೃಷಸ್ತಿ ಚಾಕ್ರ ಆಡ್ರ ಕಥೆ ಬರ್ತದೆ, ಏನು ಮಾಡಿದ್ದವರು, ಹೊಸ್ತ ಮದುವೆ ಆಯಿತು ಪಾಪ, ಏನೂ ಇಲ್ಲ, ಒಳ್ಳೆ ಒಳ್ಳೆ ಜ್ಞಾನಿಗಳು ಮದುವೆ ಆಗಿದೆ, ಹೆಂಡತಿ ಬೇರೆ ಇದ್ದಾಳೆ, ಏನಿಲ್ಲ ಪೆನ್ನಿಲೆಸ್ ಆ ಥರ ಇದ್ರು ಪಾಪ. ದೊಡ್ಡ ಯಜ್ಞ ಮಾಡ್ತಿದ್ದೆ ಜನಕರಾಜ, ಯಜ್ಞಕ್ಕೆ ಹೋಗ್ಬೇಕಂತ ಹೊರಟರು, ಹೋಗೋವರೆಗೆ ಒಂದು ತಿನ್ಬೇಕಲ್ಲ ಏನಾದ್ರು ಒಂದಿಷ್ಟು. ಅವ ನೋಡಿದ್ರು ಚಂದೋಗ್ಯದಲ್ಲಿ ಬಂದಿದೆ ಕಥೆ. ತಕ್ಷಣ ಯಾರೋ ಒಬ್ರು ತಿನ್ಕೋತ ಕೂತಿದ್ದ, ಬೇಯಿಸಿದ ಹುರುಳಿ ತಿನ್ಕೋತ ಕೂತಿದ್ದ, ಇದು ಗುಗ್ಗರಿ ಅಂತಾರಲ್ಲ ಆ ಥರ. ಇದು ನೋಡಿದ್ರು ಹೆಂಡತಿ ನಗುತ್ತೆ, ಹೋಗಿಬಿಟ್ಟು ಹೆಂಡತಿ ಹೇಳ್ತಾಳೆ, ನೋಡ್ರಿ ಅಂತ ಅಂತ ಹೋಗ್ತಾರೆ ಅಂತ, ನಾನು ಕೊಡೋ ಒಂದಿಷ್ಟು ಅಂತ ಹೇಳ್ತಾರೆ. ಆಗ ಹೇಳ್ತಾನಂತ, ಎಂಜಿನ್ ಮಾಡಿದ್ದೇನೆ ಆಚಾರ್ಯ ಅಂತ ಹೇಳ್ತಾರೆ. ಪಾಪ ಎಂಜಿನ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಎಂದಾಗಿದ್ದಲ್ಲ ಒಂದು ಕೊಡು ಸಾಕು, ಪ್ರಾಣ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಹಾಗೆ ಕೊಟ್ಟು ಬಿಡ್ತಾನೆ. ಆಮೇಲೆ ನೀರು ಕೊಡಲ ಅಂತ ಕೇಳ್ತಾನೆ. ಏ ನಮ್ಮ ಬ್ರಾಹ್ಮಣ ಗೊತ್ತಾ ಅಂತ ಹೇಳ್ತಾನೆ, ಗೊತ್ತಾಯ್ತು ನೀರು ಕೇಳಿ ಬ್ರಾಹ್ಮಣ ಗೊತ್ತಾ ಅಂತ ಹೇಳ್ತಾನೆ. ಅಲ್ಲ ಯಾ ಉಗುರು ತಿನ್ನಕ್ಕೆ ಬರ್ತದೆ ನನಗೆ, ನೀರು ಕೊಡ್ಲಕ್ಕೆ ಬರೋದಿಲ್ಲ ಅಂದರೆ ಇದನ್ನು ತಿಂದವರು ಸತ್ತು ಹೋಗ್ತಿದ್ದೆ ನಾನು, ನೀರು ನೆಸ್ಸಿಟಿ ನನಗಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ನೀರು ನೆಸ್ಸಿಟಿ ಇಲ್ಲ ಅಂದರೆ ಅದು ತಿನ್ನೋದಿಲ್ಲ, ನೆಸ್ಸಿಟಿ ಇದೆ ತಿಂತೇನೆ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲ ಹೋಟ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನೆಸ್ಸಿಟಿ ಇರುತ್ತೆ ಅವರಿಗೆ, 20 ಸರ್ತಿ ತಿಂದು ಹೋಗಿರ್ತಾರೆ ಮೊದಲು, ಅಲ್ಲಿ ತಿಂದು ಹೋಗೋದಲ್ಲ. ಏ ಅದೊಂದು ತಿನ್ನೋದೇ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಡ್ತಾರೆ. ಆಪತ್ತಲ್ಲ ಅದು, ಅದು ಪ್ರಾಯಶ್ಚಿತಕ್ಕೆ ಅರ್ಥನೂ ಬರೋದಿಲ್ಲ, ಅನಿವಾರ್ಯ ಅನ್ನೋ ಅರ್ಥ ಉಪಯೋಗದಕ್ಕೆ ಬರೋದಿಲ್ಲ ಅದನ್ನು. ಅದಕ್ಕೆ ನನಗೆ ಅದು ಬೇಡ ಅಂತ ವಾಪಸ್ ಬಂದ್ಬಿಡ್ತಾರೆ. ಅವ್ರು ಆಶ್ಚರ್ಯ ಆಗುತ್ತೆ ಅಂತಾನೆ, ಬಂದು ಕೊಡ್ತಾರೆ, ತಾನು ಇಷ್ಟು ಕೊಡು, ಹೆಂಡತಿಗೆ ಒಂದಿಷ್ಟು ಕೊಡ್ತೇನೆ ತಿಂತಾನೆ, ತಿಂತಾರೆ ಮುಂದೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಆಗುತ್ತೆ, ಮತ್ತೆ ಏನೂ ಇಲ್ಲ. ಅವ್ರು ಹೆಂಡತಿ ಏನು ಮಾಡ್ತಾರೆ, ಬೆಳಗ್ಗೆ ಸ್ವಲ್ಪ ಉಳಿಸಿದ್ದೀನಿ ಕೊಡಲ ಅಂತ ಕೇಳ್ತಾಳೆ. ನೋಡಿ ಪ್ರಿಸರ್ವ್ ಮಾಡಿಲ್ಲ ಅಂತ ಹಾಗೇನೆ ಸ್ವಲ್ಪ ಯಜಮಾನಿಯ ಕೆಲಸ, ಆಹಾರ ನೋಡ್ಕೋಬೇಕ ಕೆಲಸ. ಮತ್ತೆ ಸ್ವಲ್ಪ ತಿಂದಂತೆ, 9 ದಿವಸ ಹೋಗ್ತಾನೆ ಅಲ್ಲಿ, ಹೋಗ್ತಾನೆ ಇದ್ದೇ ಫಸ್ಟು. ಏನು ಅಂಥ ಭಯಂಕರ ಸನ್ಮಾನ, ಶ್ರೇಷ್ಠವಾದ ಮುಂದೋಯ್ತು ಕಥೆಯಲ್ಲಿ. ಅದಕ್ಕೆ ಪ್ರಾಣಾತ್ಯೇ ತದ್ದರ್ಶನ. ನಾಯಿ ಮಾಂಸ ತಿನ್ನಕ್ಕೆ ವಿಶ್ವಾಮಿತ್ರ ಹೋಗ್ತಾರೆ, ತಿನ್ನೋದಿಲ್ಲ. ಬಟ್ ಎಂಥ ಪ್ರಸಂಗದೊಳಗೆ ಇನ್ನೇನು ಎಲ್ಲೆಲ್ಲೂ ಏನೂ ಸಿಗಲಿಕ್ಕೆ ಸಾಧ್ಯ ಇದೆ ಅಂಥ ಹೊತ್ತಿನಲ್ಲಿ ಹೋಗ್ತಾರೆ. ಅದು ಸರ್ವ ಅನ್ನ ಅನುಮತಿಸ್ತ ಪ್ರಾಣಾತ್ಯೇ ಅನ್ನೋ ಪದ ಇದೆ. ಆ ಪದ ಬಿಟ್ಬಿಟ್ಟು ಬರೀ ಜ್ಞಾನಿಗಳು ತಿಂತಿದ್ರೆ ನಾವು ತಿಂತೇವೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟಃ ಉಪಾಸ್ಯ ಶ್ರೇಯ ಇಚ್ಛತ. ಅದಕ್ಕೆ ತಮಾಷೆ ಕತೆ ಹೇಳ್ತಿರ್ತಾರೆ. ಯಾರೋ ಒಬ್ಬ ಗುರುಗಳು ಹೋಗ್ತಿದ್ರು, ಶಿಷ್ಯರೆಲ್ಲ ಫಾಲೋ ಮಾಡ್ತಿದ್ರು. ಅಲ್ಲಿ ಯಾವನ ಏನೋ ಇದು ಮಾಡ್ತಿದ್ದ, ಹೆಂಡ ಮಾಡ್ತಿದ್ದ, ಇಸುಗಳು ಕುಡಿದ್ಬಿಟ್ರು ರೆಡಿ ಅಂತ ಹೇಳಿದ್ರು. ಶಿಷ್ಯರಿದ್ರೆ ತಾವು ಕುಡಿದ್ಬಿಟ್ರು. ಏ ನಮ್ಮ ಗುರುಗಳೇ ಕುಡಿತಾರೆ, ಇಡೀ ಕಾಯ್ಕೋದು ಕೂತಿದ್ರು ಪಾಪ ಗುರುಗಳು ಕುಡೀಲಿ ಅಂತ ಎಲ್ಲ ಕುಡಿದ್ರು. ಮುಂದೆ ಹೋಗ್ಬಿಟ್ರು ಗುರುಗಳು ನೋಡಿದ್ರೆ ಅದನ್ನು ಆಯ್ತು ಸುಮ್ಮನೆ ಇದ್ರು. ಅಲ್ಲಿ ಒಬ್ಬನೇ ಅವ್ರು ಇದು ಮಾಡ್ತಾ ಇದ್ದ, ಮೆಲ್ಟ್ ಮಾಡ್ತಾ ಇದ್ದ ಅಗ್ನಿ, ಏನು ಮಾಡ್ತಾರೆ ಕಮ್ಮಾರ ಮಾಡ್ತಾ ಇದ್ದಾರಲ್ಲ, ಮೆಲ್ಟ್ ಸುರಿತ ಹೋದ್ರೆ ಅದು ಇಸ್ಕೊಂಡು ಕೊಡ್ಬಿಟ್ರು ನಡೆಯುತ್ತೆ ಬೆಂಕಿನ. ಇವ್ರು ಬಾವಿ ಹೊಡ್ಕೊಟ್ರೆ ಆ ಗತಿ ಏನಾಗುತ್ತೆ ಈಗ? ಅಂದ್ರೆ ಎರಡೂ ಮಾಡಬಲ್ಲ. ಕೃಷ್ಣ ಏನು ಮಾಡ್ದ, ಹಾಲು ಬಸರು ತಿಂದ ಅಂತ ಅಷ್ಟೇ ಗೊತ್ತು. ಕೂತರೆ ವಿಷರು ತಿಂದ ಕೃಷ್ಣ, ಆ ಕಾಡಿಯ ಮೇಲೆ ಕೊಡದ, ಅವೆಲ್ಲ ಮಾಡಕ್ಕೆ ಬರೀ ಇದು ಮಾತ್ರ ಕರೀತಾರೆ ಅಷ್ಟೇ, ಅದು ದೋಷ. ಅದರಿಂದ ಆ ತೋರಿಸಿದಷ್ಟು ತಪ್ಪಿಗಾದ್ರೆ ಎಲ್ಲರೂ ಕೂಡ ಆ ಶಕ್ತಿ ಇದ್ರೆ ಬೋಕೆನೆ ಹೊರತು ಇಲ್ಲ ಹೋದ್ರೆ ಸಾಧ್ಯ ಇಲ್ಲ. ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟ ಮುಂದೆ ಹೇಳ್ತಾರೆ. ಮತ್ತೆ ಇನ್ನೊಂದು, ದುರ್ಧರ್ಷ ಪರಾಭಾವಯಿತು ಅಶಕ್ಯ ಯುಕ್ತಾತ್ಮ ಅಪರೋಕ್ಷ ಜ್ಞಾನಿನೋಪಿ ಸರ್ವಭಕ್ಷಣಂ ಸರ್ವಾನ್ನಾನುಮತಿ ಪ್ರಾಣಾತ್ಯೇ ತದ್ದರ್ಶನಾದಿತಿ ಇತಿ ಇತ್ಯಾದಿ ಬಂದೆ. ಸರ್ವದರ್ಶ ತದ್ದರ್ಶನಾದಿತಿ ಆಪದ್ ವಿಷಯೇ ಅಂತ ಹೇಳಿ ಇದನ್ನ ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಆಧುನಿಕರು ಇವತ್ತಿನ ದಿವಸ ಭಾರಿ ಜ್ಞಾನಿಗಳು ತಾವೇ ಅಚೀವ್ ಮಾಡ್ಕೊಂಬಿಟ್ಟು ಎಲ್ಲರೂ ತಿಂತಿರ್ತಾರೆ. ವಿಜಯದರ್ ಸ್ಪಷ್ಟ ಬರೀತಾರೆ ವಾಕ್ಯ ನೋಡಿ ಹೇಗಿದೆ ಇದು. ಜ್ಞಾನಿಯಾದವನು ಕೂಡ ಎಲ್ಲ ತಿನ್ನಬೇಕಾದ್ದು ಪ್ರಾಣಾತ್ಯೆಯೇ, ಇದು ಆಪದ್ದು ವಿಷಯ ಹೊರತು ಬೇರೆ ವಿಷಯ ತಿನ್ನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದರಿಂದ ಇವತ್ತು ಆ ಜ್ಞಾನ ಬಂದಿರೋದ್ರೆ ಮೊನ್ನೆ ಏನೂ ಇರೋದಿಲ್ಲ, ನಾಲ್ಕು ಅಕ್ಷರ ಓದಿರ್ತಾರೆ ಅಷ್ಟೇ, ಅಷ್ಟಕ್ಕೆ ತಾನು ಮಹಾಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಅಪರೋಕ್ಷ ಜ್ಞಾನಿಗೆ ಸಂಬಂಧಪಟ್ಟ ವಿಚಾರ ಒಂದು, ಪ್ರಾಣಾತ್ಯ ಬಂದಿರಬೇಕು ಎರಡು, ಎರಡು ಸೇರಿದಾಗ ಆಗಬೇಕೇ ಹೊರತು ಬರೀ ಒಂದರಿಂದ ಮಾಡಕ್ಕೆ ಬರೋದಿಲ್ಲ ಅಂಥೇಳಿ. ಕಥಂ ಅಗ್ನಿವತ್, ಅಗ್ನಿಯಂತೆ ಇರಬೇಕು. ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗ್ ಉತ್ತರಾಶುಭಂ. ಕ್ವಚಿತ್ ಚೆನ್ನ ದುಷ್ಟ, ಇನ್ನೊಂದು ಅಗ್ನಿಯ ಮತ್ತೊಂದು ವಿಷಯ ಹೇಳ್ತಾರೆ. ಅಗ್ನಿಯಿಂದ ಕರಿಬೇಕಾದ ಮತ್ತೊಂದು ಪಾಠ ಅಂತ ಕೇಳಿದರೆ, ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗ್ ಉತ್ತರಾಶುಭಂ. ಕ್ವಚಿತ್ ಚೆನ್ನ, ಕೆಲವೊಮ್ಮೆ ಅಗ್ನಿ ಕಣ್ಣಿಗೆ ಬೂದಿ ಮುಚ್ಚಿದ ಕೆಂಡ, ಬೂದಿ ಮುಚ್ಚಿದ ಕೆಂಡದಂತಿಬ್ಬರು ಸಜ್ಜನರು, ವಿಜಯದಾಸರು ದೇವರನಾಮ ಇರೋದ ಹಾಗೆ ಬೂದಿ ಮುಗಿದಿದ್ನಲ್ಲ ಭರತರಾಜ ರೋಹಣ ಏನೇನೋ ಮಾತಾಡ್ಬಿಟ್ಟ, ಬೂದಿ ಮುಚ್ಚಿದ ಕೆಂಡ ಆತ. ಕ್ವಚಿತ್ ಚೆನ್ನ ಎಲ್ಲ ಬಗ್ಗೆ ತಾನು ಹೇಳ್ಕೊಳಕ್ಕೆ ಹೋಗಬಾರ್ದು. ಪ್ರಸಂಗ ಬರದೇ ಹೋದ ಕಾಲಕ್ಕೆ ಉಳಿದೋರಂತೆ ಎದ್ದು ಬಿಡೋದು, ಅವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಬಿಲದೊಳಗೆ ಸಿಕ್ಕಾಕೊಂಡ, ಮಹೆ ಬಿಲ್ಲನ ಸಿಕ್ಕಾಕೊಂಡ ಕಪಿಗಳೆಲ್ಲ ಹೊರಗೆ ಹೋಗ್ಬೇಕು ಗೊತ್ತೇ ಆಗೋಲ್ದಾಗ. ಹನುಮಂತನ ಕೇಳಲಿಲ್ಲ, ಹನುಮಂತ ಹೇಳಿಲ್ಲ ಕ್ವಚಿತ್ ಚೆನ್ನ. ಅದಕ್ಕೆ ಹೇಳ್ತಾರೆ ಜ್ಞಾನಿಯಾದವನು ಕೂಡ ತನ್ನ ಜ್ಞಾನವನ್ನು ಏನು ಮಾಡಬಾರದು, ಸುಮ್ಮನೆ ತೋರಿಸ್ಲಿಕ್ಕೆ ಹೋಗಬಾರ್ದು. ಪ್ರಸಂಗ ಬರದ ಹೊರತು ತೋರಿಸಿದ್ರೆ ಏನಾಗುತ್ತೆ ಅದು? ಅರ್ಥ ಇಲ್ಲ. ಬಸಳು ಕೂತಿರ್ತಾನೆ, ನಾ ಡಾಕ್ಟ್ರು ಡಾಕ್ಟ್ರ್ ಅಂತ ಓಡಾಡ್ತಿರೋದು ಅಲ್ಲಿಂದ ಇಲ್ಲಿಗೆ, ಹುಚ್ಚ ಡಾಕ್ಟ್ರ್ ಹುಚ್ಚ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಯಾರಿಗೂ ಬಿದ್ದ ತಕ್ಷಣ ನಾ ಡಾಕ್ಟ್ರ್ ಅವಾಗ ಎಲ್ಲ ಕರೀತ, ಓ ಗುಡ್ ಅಂತ ಕರೀತ. ಆ ಪ್ರಸಂಗ ಬಂತಾಗ ಅಲ್ಲಿ ಒಂದು ಎಲ್ಲ ಹೇಳಿ ಕೂತ್ಕೊಂಡ್ರೆ ಬಸ್ ಹೋಗೋದು ಯಾವಾಗ ಮುಂದಕ್ಕೆ ಅವರು, ನಾನು ಬಿಸಿನೆಸ್ ಮ್ಯಾನ್ ಅಂತ ಒಬ್ಬರ ಡಾಕ್ಟರ್ ಈ ಥರ ಹೇಳಿ ಕೂತ್ಕೊಂಡ್ಬಿಟ್ರೆ ಹುಚ್ಚರ ಸಂತೆ ಆಗಿಬಿಡುತ್ತೆ ಅದು. ಆ ಪ್ರಸಂಗ ಬಂದಾಗ ಹೇಳಬೇಕು, ಉಳ್ದಂತೆ ಹೇಳಬಾರದು. ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟ ಸ್ಪಷ್ಟ, ಕೆಲವೊಮ್ಮೆ ಉರಿಬೇಕೀಗ ಉರಿಬೇಕಾಗಿ ಇದ್ದಿಟ್ಟಿರ್ತಾರೆ, ಅಗ್ನಿ ಇದೆ ಅದು ಚೆನ್ನ ಒಲೆ ಉರಿಸ್ತಿದ್ದಾನೆ ಅವಾಗಿನ ಸ್ಪಷ್ಟ ಆಗ, ಅವಾಗ ಆಫ್ ಆಗಿಬಿಟ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಕ್ವಚಿತ್ ಚೆನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತ, ಶ್ರೇಯಸ್ಬೇಕಾದ್ರೆ ಹುಡ್ಕೊಂಡ್ಬರ್ಬೇಕು. ಆ ರೀತಿ ಇರಬೇಕು ಅಗ್ನಿ, ಹುಡ್ಕೊಂಡು ಹೇಗೆ ಹೋಗ್ತಾ ಇದ್ಲು ಬೇಕು, ಸೌದೆ ಬೇಕು, ಇವರಾದ್ರೆ ಗ್ಯಾಸ್ ಬೇಕು ಅಂತ ಹುಡ್ಕೊಂಡು ಹೋಗ್ತಾರಲ್ಲ, ಹುಡ್ಕೊಂಡು ಹೋಗಾಗಿರ್ಬೇಕು ಅಗ್ನಿ ಜ್ಞಾನಿಯಾದವ. ಭುಂಕ್ತೆ ಸರ್ವತ್ತ ದಾತೃಣ ದಹನ್ ಪ್ರಾಗ್ ಉತ್ತರಾಶುಭಂ. ಅಗ್ನಿ ಏನು ಮಾಡುತ್ತೆ, ಹೋಮಾದಿಗಳನ್ನು ಮಾಡಿದಾಗ ಪ್ರಾಗ ಶುಭ ಉತ್ತರಾಶುಭ, ಹಿಂದಿನ ಪಾಪ ಮುಂದಿನ ಪಾಪ ಎಲ್ಲವನ್ನು ಸುಟ್ಟಾಗ್ತಕ್ಕಂಥ ಶಕ್ತಿ ಅಗ್ನಿಗಿದೆಯಲ್ಲ, ಜ್ಞಾನಿಯಾದವನ್ ಆಗಿರಬೇಕು ಅಂತ ತಿಳ್ಕೊಂಡೆ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು. ಕ್ವಚಿತ್ ಛನ್ನ ದುಷ್ಟಜನ ಸನ್ನಿಧೌ, ಒಂದು ದುರ್ಜನ ಸನ್ನಿಧಾನ ಬಂದಾಗ ತನ್ನ ಜ್ಞಾನ ಹೊರಗೆ ಹಾಕಲೇಬಾರ್ದು, ಸುಮ್ಮನೆ ಕೂತಿರ್ಬೇಕು. ಯಾರು ಹುಚ್ಚು ಹುಚ್ಚು ಮಾತಾಡ್ತಿರ್ತಾರೆ, ಮಾತಾಡೋಕ್ಕೆ ಹೋಗಬಾರ್ದು. ಹುಚ್ಚರ ಮಧ್ಯೆ ಸರಿಯಾಗಿ ಮಾತಾಡೋ ಇನ್ನೊಬ್ಬ ಹುಚ್ಚಾಗಿಬಿಡ್ತಾನೆ ಮನೆಗೆ. ಮಹಾಮೂರ್ಖರ ಮಧ್ಯೆ ಏನು ಮಾತಾಡೋಕ್ಕೆ ಹೋಗಬಾರ್ದು. ಉಪದೇಶ ಹಿ ಮೂರ್ಖಾಣಾಂ ಪ್ರಕೋಪಾಯ ನಶಾಂತಯೇ, ಸುಮ್ಮನೆ ಎದ್ಬಿಡ್ಬೇಕಾಗ. ಕ್ವಚಿತ್ ಸ್ಪಷ್ಟ ಸಜ್ಜನ ಸಮೀಪೆ, ಸಜ್ಜನ ಬಂದಾಗ ಹೇಗಿರಬೇಕು, ಸ್ಪಷ್ಟವಾಗಿ ಎಷ್ಟು ಬೇಕೋ ಅಷ್ಟು ಹೇಳ್ಕೊಂಡಿರ್ಬೇಕು, ಉಳಿದಂತೆ ಸುಮ್ಮನೆ ಎದ್ಬಿಡ್ಬೇಕು. ಆತ್ಮಜ್ಞಾನಾದಿ ಲಕ್ಷಣಂ ಶ್ರೇಯ ಇಚ್ಛತಾಂ ಪುಂಸಾಂ ಉಪಾಸ್ಯ, ಯಾರು ಬ್ರಹ್ಮಜ್ಞಾನ ಇತ್ಯಾದಿ ಬೇಕು, ಅನ್ನ ಬೇಕು ಅನ್ನೋರು ಹೇಗೆ ಅಗ್ನಿ ಹುಡ್ಕೊಂಡು ಹೋಗ್ತಾರೋ, ಜ್ಞಾನ ಬೇಕು ಅಂದ್ರೆ ಹುಡ್ಕೊಂಡು ಬರಬೇಕು, ಆ ರೀತಿ ಇರಬೇಕು. ದಾತೃಣಾಂ ಪ್ರಾಗುತ್ತರಾಶುಭಂ ದಹನ್ ಸರ್ವತ್ರ ಸರ್ವಂ ಭುಂಕ್ತೆ ಮುನ್ಯಜ್ಞೋ ಸಮವಿಧಂ, ನಿಶ್ಚಿಂತೆಯಾಗಿರ್ತಾನೆ ಜ್ಞಾನಿಯಾದವನು, ಆಗ ಅಗ್ನಿ ಅಂತ ಇರಬೇಕು ಅಂತ ನಾನು ಕಲ್ತ್ಕೊಂಡೆ ಅಂತ ಎರಡು ಶ್ಲೋಕದಲ್ಲಿ ಹೇಳಿ. ತೇಜಸ್ವಿ ತಪಸಾ ದೀಪ್ತೋ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್, ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗ್ ಉತ್ತರಾಶುಭಂ. ಇದಿಷ್ಟು ಕೂಡ ಅಗ್ನಿಯಿಂದ ಕರೆತ ಪಾಠ. ಮುಂದೆ ಸ್ವಮಾಯಯಾ ಸೃಷ್ಟಮಿದಂ ಸದಸಲ್ಲಕ್ಷಣಂ ವಿಭುಃ ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪೋ ಅಗ್ನಿರಿವೈಧಸಿ. ಇನ್ನೊಂದು ಕಲಿತೆ ಅಂತ ಹೇಳ್ತಾರೆ, ಅಗ್ನಿಯಿಂದ ಕಲಿತೆ ಇನ್ನೊಂದು ಪಾಠನ ಹೇಳ್ತಾರೆ. ಸ್ವಮಾಯಯ ಸೃಷ್ಟಂ ಇದಂ ಸದಸಲ್ಲಕ್ಷಣಂ ವಿಹು ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪ ಅಗ್ನಿಂ ಅಗ್ನಿ ಇವ ಏಧಸಿ. ಸ್ವಮಾಯಯ ಸೃಷ್ಟಂ, ತನ್ನ ಇಚ್ಛೆಯಿಂದ ಸೃಷ್ಟವಾದ ಜಗತ್ತಿನೊಳಗೆ ಪರಮಾತ್ಮ ಏನು ಜಗತ್ತು ಹೇಗಿದೆ, ಸದಸಲ್ಲಕ್ಷಣಂ. ಇದು ಅದ್ವೈತರು ನೋಡಿದ್ರೆ ಖುಷಿಯಾಗಿಬಿಡುತ್ತವ್ರಿ. ಜಗತ್ತನ್ನು ಏನಂತ ಕರೀತಾರೆ, ಸದಸದ್ವಿಲಕ್ಷಣ ಅಂತ ಕರೀತಾರೆ. ಇಲ್ಲಿ ಹೇಳ್ತಾರೆ ಸದಸಲ್ಲಕ್ಷಣಂ ಅಂತ ಕರೆದಿದ್ದ. ಅದಕ್ಕೆ ಸತ್ತ ಸತ್ತ ಅಂದ್ರೆ ಆ ರೀತಿ ಅರ್ಥ ಅಲ್ಲ, ಮೂರ್ತಂ ಸದಿತಿ ಸಂಪ್ರೋಕ್ತಂ, ಮೂರ್ತ ಪದಾರ್ಥಗಳನ್ನು ಸತ್ ಅಂತಾರೆ, ಅಮೂರ್ತ ಪದಾರ್ಥಗಳನ್ನು ಅಸತ್ ಅಂತ ಕರೀತಾರೆ. ಸದಸಲ್ಲಕ್ಷಣಂ ಅಂದ್ರೇನು, ಮೂರ್ತ ಪದಾರ್ಥಗಳಾದ ಪೃಥ್ವಿ ಅಪ್ ತೇಜಸ್ಸು, ಆಮೇಲೆ ಅಮೂರ್ತ ಪದಾರ್ಥಗಳು ವಾಯು ಆಕಾಶ, ಅವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಅರ್ಥನೇ ಹೊರತು ಈ ಸತ್ತು ಅಸತ್ತು ಅಂತ ಆ ರೀತಿ ಸತ್ತ ಸತ್ಗಳಲ್ಲ. ಪ್ರವಿಷ್ಟ ತಾನು ಸೃಷ್ಟಿ ಮಾಡ್ತಾರೆ, ಒಳಗೆ ಪ್ರವೇಶ ಮಾಡ್ತಾರೆ. ತಸೃಷ್ಟ್ವ ತದೇವ ಅನುಪ್ರಾವಿಶನ್, ಅದೊಳಗೆ ಎಂಟರ್ ಆಗಿಬಿಡ್ತಾನೆ. ತತ್ತತ್ ಸ್ವರೂಪ ಅಗ್ನಿರವೇದಸಿ, ಹೇಗಿರ್ತಾನೆ ನಿರ್ಲೇಪನಾಗಿ, ಅಗ್ನಿ ಹೇಗಿರಬೇಕು ಹಾಗಿರ್ತಾನೆ. ಅದೇ ಸುಮನದೊಳ ಅನಳನ ಅರಣಿಯೊಳಗಿಪ್ಪಂತೆ, ಬೆಂಕಿ ಅಗ್ನಿ ಅರಣಿಯೊಳಗಿದೆ, ಹೇಗಿದೆ ಅದು ಸಂಪೂರ್ಣ ಭಿನ್ನವಾಗಿದೆ, ಅದು ವ್ಯಕ್ತವಾಗೋದು ಮಥನ ಮಾಡಿದರೆ ಮಾತ್ರ. ಹಾಗಿರ್ತಾನೆ ಅಗ್ನಿ, ಅದನ್ನು ಅರ್ಥ ಮಾಡಿಕೊಂಡೆ. ದೇವ್ರು ಹಾಗಿದ್ದಾನೆ ಅಂತ ತಿಳ್ಕೊಬೇಕು, ದೇವ್ರು ಹಾಗಿದ್ದಾನೆ ಅಂತ ತಿಳ್ಕೊಬೇಕು, ಅದು ಅಗ್ನಿಯಿಂದ ತಿಳಿಬೇಕಾದ ಮತ್ತೊಂದು ಪಾಠ. ಸ್ವಮಾಯಯ, ನಮಗೆ ಸೌದೆಯೊಳಗೆ ಅಗ್ನಿ ಇದೆ ಅಂತ ನಮಗೆ ಗೊತ್ತು, ಹೌದಲ್ಲ, ಅಗ್ನಿಯೊಳಗೆ ದೇವರಿದ್ದಾನೆ ಅಂತ ಗೊತ್ತಾಗ್ಬೋದು, ಅರ್ಥ ಆಯ್ತಾ. ಸೌದೆಯೊಳಗೆ ಅಗ್ನಿ ಇದೆ, ಅಗ್ನಿಯೊಳಗೆ ದೇವರಿದ್ದಾನೆ, ಅದೇ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ನೆಕ್ಸ್ಟ್ ಏಜ್ ಸ್ವಮಾಯಯ ಸೃಷ್ಟಮಿದಂ ಸದಸಲ್ಲಕ್ಷಣಂ ವಿಭುಃ ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪ ಅಗ್ನಿರಿವ ಏಧಸಿ. ಅಗ್ನಿ ಇನ್ನೊಂದು ವಿಷಯ ಹೇಳ್ತಾರೆ, ಅಗ್ನಿ ಎಲ್ಲೆಲ್ಲೋ ಇದೆ, ಇದ್ದಲ್ಲಿದೆ, ಸೌದೆಯಲ್ಲಿದೆ, ಮರಗಳು ಎಲ್ಲೆಲ್ಲೋ ಇದೆ, ಬಟ್ ಎಲ್ಲೆಲ್ಲೋ ಹೇಗಿದೆ ಆಯಾ ರೀತಿ ಕಾಣುತ್ತೆ ಅಷ್ಟೇ. ಅಗ್ನಿ ಅಗ್ನಿನೇ ಕಾಣೋದು ಮಾತ್ರ ಏನು ಕಾಣುತ್ತೆ, ಮರ ಇದ್ಲು ಹಾಗೆಲ್ಲ ವ್ಯವಹಾರ ಬೇರೆ ಬೇರೆ ಕಾಣ್ತಾ ಹೋಗುತ್ತೆ. ಆ ರೀತಿ ಇವರು ಎಲ್ಲ ಕಡೆ ಇದ್ರು ಕೂಡ ತತ್ತತ್ ಶಬ್ದವಾಚ್ಯನಾಗಿದ್ದಾನೆ. ತತ್ತತ್ ಪದಾರ್ಥಗತ, ತತ್ತದ ಆಕಾರ, ತತ್ತತ್ ಶಬ್ದವಾಚ್ಯ ಅನ್ನೋದನ್ನು ಅಗ್ನಿನ ಇರೋದ್ರ ಸ್ಥಿತಿನೂ ಅರ್ಥ ಮಾಡಿಕೊಂಡೆ ಅಂತ ಹೇಳಿದ. ಸ್ವಮಾಯಯ ಸೃಷ್ಟಮಿದಂ ಸದಸಲ್ಲಕ್ಷಣಂ ವಿಭುಃ ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪ ತತ್ತತ್ ಸ್ವರೂಪ ಅಗ್ನಿ ಇವ ಏಧಸಿ. ಏಧಸ್ ಅಂದರೆ ಫ್ಯೂಯಲ್. ಅಗ್ನೇ ಶಿಕ್ಷಿತಂ ಪರಮಾತ್ಮ ಜ್ಞಾನಮಃ ಸ್ವಮಾಯಯ ಇತಿ. ಸ್ವಮಾಯಯ ಸ್ವೇಚ್ಛಾಧೀನ ಪ್ರಕೃತಿಯ ಸೃಷ್ಟಂ ಸದಸಲ್ಲಕ್ಷಣಂ ಸ್ಥೂಲ ಸೂಕ್ಷ್ಮ ರೂಪಂ. ಸ್ಥೂಲ ಅಂದರೆ ಮೂರ್ತ, ಸೂಕ್ಷ್ಮ ಅಂದರೆ ಅಮೂರ್ತ. ಜಗತ್ ಪ್ರವಿಷ್ಟ ತತ್ತತ್ ಸ್ವರೂಪ, ಸ್ವರೂಪ ಬೇರೆ ಸ್ವರೂಪ ಬೇರೆ. ತತ್ತತ್ ಸ್ವರೂಪ, ತತ್ತತ್ ಸ್ವರೂಪೋ ಅಗ್ನಿರಿವೇಧಸಿ. ಅಲ್ಲೇನಿದೆ ಪಾಠ, ಸ್ವರೂಪ ಇದೆಯಾ ಸ್ವರೂಪ ಇದೆಯಾ? ಹಾಂ, ಸ್ವರೂಪ ಕರೆಕ್ಟ್. ಸ್ವರೂಪ ಅಂದರೆ ಸಮಾನ ರೂಪ, ಸ್ವರೂಪ ಅಂದರೆ ತಾನೇ. ತತ್ತತ್ ಸ್ವರೂಪ ಅಂದರೆ ಸ್ವರೂಪ ಇವ ಅಂತ ಅರ್ಥ ಮಾಡ್ಕೋಬೇಕು. ತತ್ತ ಸ್ವರೂಪ ಅಂದರೆ ಡೈರೆಕ್ಟ್ ಅರ್ಥ, ಅದರ ಅನು ಆಕಾರಕ್ಕೆ ಅನುಗುಣವಾದ ಆಕಾರ ಹೊಂದಿರ್ತಾರೆ. ತತ್ತತ್ ಪದಾರ್ಥಾನುಗುಣ ರೂಪ ಇಯತೆ ಕಥಂ ಏಧಸಿ. ಅದಕ್ಕೆ ಒಂದು ಮಾತು ಹೇಳ್ತಿರ್ತಾರೆ, ನೀರಿಗೆ ತನ್ನ ಆಕಾರ ಇಲ್ಲ. ನೀರು ಯಾವ ಆಕಾರ ತಗೊಳ್ಳುತ್ತೆ, ಯಾವ ಕಂಟೈನರ್ ಇರುತ್ತೋ ಅವು ಅರ್ಥ ತಗೊಳ್ಳಿ. ಅವ್ರು ಹೈಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್ ತೋರಿಸ್ತಾರೆ, ನಾಲ್ಕು ಡಿಫ್ರೆಂಟ್ ಇಟ್ಬಿಟ್ಟಿರ್ತಾರೆ, ನೀರು ಹಾಕಿದ್ರೆ ಏನಾಗುತ್ತದೋ ಎಲ್ಲ ಕಡೆ ಹೋಗಿ ಸೆಟ್ಲ್ ಆಗಿಬಿಡುತ್ತೆ. ಆ ಥರ ದೇವರು ಆ ರೀತಿ ಇರ್ತಾನೆ. ಅದು ಲೋಕದಲ್ಲಿ ದೇವರು ತನ್ನದೇ ಆಕಾರ ಇದೆ, ಮತ್ತೆ ಅದು ಒಂದು ಕಾಣೋದು ಮಾತ್ರ ಹೇಗೆ ಕಾಣ್ತಾನೆ, ಯಾವ್ಯಾವ್ದ್ರಲ್ಲಿ ಇರ್ತಾನೋ ಆಯಾ ಆಕಾರದಲ್ಲಿ ಕಾಣ್ತಾನೆ ಅಷ್ಟೇ. ವಿಸರ್ಗಾದ್ಯಾ ಪ್ರವಿಷ್ಟ ಈಯತೆ ಏಧಸಿ ಪ್ರವಿಷ್ಟ ಏಧೋ ರೂಪೋ ಅಗ್ನಿರಿವ ಅತ್ರ ಜೀವಶ್ಚ ಛನ್ನತ್ವಂ ಪರಮಾತ್ಮನಃ ಪ್ರವಿಷ್ಟತ್ವಂ ಚೇತಿ ವಿಶೇಷಣಂ ಜ್ಞಾತವ್ಯಂ. ದೇಹ ಇದೆ, ದೇಹದೊಳಗೆ ಜೀವ ಇದ್ದಾನೆ, ಜೀವ ಛನ್ನ ಪರಮಾತ್ಮ ಪ್ರವಿಷ್ಟ, ಆ ರೀತಿ ತಿಳ್ಕೋಬೇಕು. ಜೀವಸ್ಯ ಛನ್ನತಾಂ ಶಿಕ್ಷೇತ್ ಪ್ರವಿಷ್ಟತ್ವಂ ಪರಾತ್ಮನಃ ತತ್ತದ್ಗುಣವಿಡಂ ಪಂಚ ಒನ್ನೇ ಸರ್ವಮಥಾಪಿ ಚ ಇತಿ ವಚನ. ಹೀಗೆ ಇದರೆಲ್ಲ ಯಾತಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ನೋಡೋದಕ್ಕೆ ಒಂದೊಂದು ಕಲಿತಾಗ ಕಾಣುತ್ತೆ ಒಂದರಿಂದ ಎಷ್ಟು ಕಲಿಬೋದು ಅಂತ ಹೇಳ್ತಾರೆ. ಒಂದರಿಂದ ಒಂದಲ್ಲ, ಒಂದರಿಂದ ಹೆಚ್ಚು ಕಲಿಬೋದು. ಕೆಲವು ಸತ್ತು ಒಂದೇ ಹೇಳಿಬಿಡ್ತಾರೆ, ಕೆಲಸ ಹೆಚ್ಚು ಹೇಳ್ತಾರೆ. ಎಲ್ಲ ಹೇಳ್ತವರು ಭಾರಿ ದೊಡ್ಡದಾಗುತ್ತೆ, ಮತ್ತೆ ಎಲ್ಲ ಎಲ್ಲೂ ಹೇಳ್ತಾ ಹೋದರೆ ಲಿಮಿಟ್ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಒಂದು ಕಡೆ ಹೆಚ್ಚು ಒಂದು ಕಡಿಮೆ ಹೇಳ್ತಾ ಒಂದೊಂದು ಪದಾರ್ಥದಲ್ಲೂ ತಿಳ್ಕೋಬೇಕಾದ ತತ್ವ ಇದೆ, ತತ್ವಗಳೇ ಇವೆ. ಎಷ್ಟು ಸಾಧ್ಯ ಆಗುತ್ತೋ ನಮಗೆ ಆ ಪ್ರಸಂಗಕ್ಕೆ ಎಷ್ಟು ಉಪಯುಕ್ತವಾಗುತ್ತೆ ಅಷ್ಟನ್ನ ತಿಳಿ ಪ್ರಯತ್ನ ಪಡಬೇಕು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ವಿವರಣೆಗಳು. ವಿಸರ್ಗಾದ್ಯಾಹ ಶ್ಮಶಾನಾಂತಾಹ ಭಾವಾಹ ದೇಹಸ್ಯನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನಾಲಕ್ಷ್ಯವರ್ತ್ಮನ. ವಿಸರ್ಗಾದ್ಯಾಹ ಶ್ಮಶಾನಾಂತಾಹ ಭಾವಾಹ ದೇಹಸ್ಯ ನ ಆತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅಲಕ್ಷ್ಯವರ್ತ್ಮನ. ಈ ಚಂದ್ರನಿಂದ ಏನು ಕಲಿತೆ ಅಂತ ಹೇಳಿದ್ದಾರೆ. ಚಂದ್ರನಿಂದ ಕಲಿತ ಪಾಠ ಏನು ಅಂದರೆ, ಚಂದ್ರ ಏನು ಮಾಡ್ತಾನೆ, ವೃದ್ಧಿ ಆಗ್ತಾನೆ, ಹೀಗ್ತಾ ಇರ್ತಾನೆ, ಕ್ಷಯಿಸ್ತಾನೆ, ಮತ್ತೆ ವೃದ್ಧಿ ಆಗ್ತಾನೆ. ಇದು ನೋಡಿ ಕಲ್ತ್ಕೊಂಡೆ ನಾನು. ವಿಸರ್ಗಾದ್ಯಾಹ ಶ್ಮಶಾನಾಂತಾಹ, ವಿಸರ್ಗ ಅಂದರೆ ಹುಟ್ಟು, ಶ್ಮಶಾನ ಅಂದರೆ ಸಾವು. ಹುಟ್ಟಿನಿಂದ ಸಾಯೋವರೆಗೂ ಏನೇನು ಭಾವಾಹ ಭಿನ್ನ ಭಿನ್ನ ಅವಸ್ಥೆಗಳಿವೆಯಲ್ಲ, ಅವೆಲ್ಲ ಯಾರಿಗೆ, ದೇಹಸ್ಯ ಆತ್ಮನಃ ನ, ಆ ಜೀವನಿಗಲ್ಲ, ಯಾರಿಗೆ ಅದೆಲ್ಲ, ದೇಹಕ್ಕೆ ಅಂತ ತಿಳ್ಕೊಂಡೆ. ಅದೇ ಭಗವದ್ಗೀತೆ ಹೇಳಿದ್ದು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯಮನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯ. ಇದೆಲ್ಲ ಭಾವ ವಿಕಾರಗಳು ಯಾರಿಗಿದೆಯಲ್ಲ ಕೂಡ, ದೇಹಕ್ಕೆ ಹೊರತು ಜೀವನಿಗಲ್ಲ ಅಂತ ಹೇಳಿದ್ರು. ದೇಹದ ಧರ್ಮ ಬೇರೆ, ಜೀವನ ಧರ್ಮ ಬೇರೆ ಅಂತ ಬಂತಲ್ಲ, ಅದನ್ನು ಹೇಳ್ತಾ. ಕಲಾನಾಮಿವ ಚಂದ್ರಸ್ಯ, ಕಲಾನಾಮಿವ ಚಂದ್ರಸ್ಯ, ಚಂದ್ರ ಮಂಡಲಕ್ಕೆ ಹೊರತು ಚಂದ್ರನಿಗೇನಾಗೋದಿಲ್ಲ. ಈ ವೃದ್ಧಿಕ್ಷಯಗಳೆಲ್ಲ ಚಂದ್ರನಿಗಲ್ಲ, ಯಾರಿಗದು, ಚಂದ್ರ ಮಂಡಲಕ್ಕಷ್ಟೇ. ಅದೇ ರೀತಿಯೇ ಚಂದ್ರ ಬೇರೆ, ಚಂದ್ರ ಮಂಡಲ ಬೇರೆ, ಜೀವ ಬೇರೆ, ದೇಹ ಬೇರೆ. ದೇಹಕ್ಕಿದೆಲ್ಲ ಆಗೋದೇ ಹೊರತು ಜೀವಕ್ಕಾಗೋದಿಲ್ಲ ಅಂಥೇಳಿ ಚಂದ್ರನ ನೋಡಿ ತಿಳ್ಕೊಂಡೆ, ಚಂದ್ರನ ನೋಡಿ ಅರ್ಥ ಮಾಡಿಕೊಂಡೆ. ಕಾಲೇನ ಅಲಕ್ಷ್ಯ ವರ್ತಮಾನ, ಕಾಲ ಶುಕ್ಲಪಕ್ಷದ ಕಾಲ ಬೇರೆ, ಕೃಷ್ಣಪಕ್ಷದ ಕಾಲ ಬೇರೆ. ಅದು ವೃದ್ಧಿಯ ಕಾಲ ಶುಕ್ಲಪಕ್ಷ, ಕ್ಷಯದ ಕಾಲ ಕೃಷ್ಣಪಕ್ಷ. ಚಂದ್ರಮಂಡಲ ಮಾತ್ರ ಚಂದ್ರಮಂಡಲನೇ, ಆದರೆ ಚಂದ್ರನಿಗೆ ಮಾತ್ರ ಯಾವ ವಿಕಾರವೂ ಇಲ್ಲ. ಆ ರೀತಿಯಲ್ಲಿದೆ ಅಂತ ನಾನೇನು ಅರ್ಥ ಮಾಡಿಕೊಂಡೆ. ದೇಹದಲ್ಲಿರ್ತಕ್ಕಂಥದ್ದು ಧರ್ಮಗಳು ದೇಹದ ಧರ್ಮಗಳೇ ಹೊರತು ಜೀವನಿಗಲ್ಲ ಅಂಥೇಳಿ ಚಂದ್ರನ ನೋಡಿದಾಗ ಅರ್ಥ ಆಯಿತು ಅಂತ ಹೇಳಿದ್ದಾರೆ. ವಿಸರ್ಗಾದ್ಯಾಹ ಶ್ಮಶಾನಾಂತಾಹ ಭಾವಾಹ ದೇಹಸ್ಯ ಆತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅಲಕ್ಷ್ಯವರ್ತ್ಮನ. ಚಂದ್ರಮಸಃ ಶಿಕ್ಷಿ, ಹೌದು, ಸತ್ ಲಕ್ಷಣ ಅಸತ್ ಲಕ್ಷಣ. ಸತ್ ಲಕ್ಷಣ ಅಂದ್ರೆ ಏನು, ಸತ್ ಎನ್ನುವ, ಅಸತ್ ಅಸತ್ ಎನ್ನುವ. ಸತ್ ಅಂತ ಹೇಳಿದ್ರೆ ಮೂರ್ತ ಪದಾರ್ಥಗಳು, ವಿಜಿಬಲ್. ಅಮೂರ್ತ ಅಂತ ಹೇಳಿದ್ರೆ, ಅಸತ್ ಅಂದ್ರೆ ಇನ್ವಿಜಿಬಲ್, ಯಾರು ಇಲ್ಲ ಅಂದ್ಬಿಡ್ತಾರೆ. ನೋಡ್ಬಿಟ್ಟಿರಿ ನೋಡಿ, ಇಷ್ಟೇ, ಯಾರು ಇಲ್ಲ, ಎಷ್ಟು ಜನ ಇಲ್ಲ, ಗಾಡಿ ಇಲ್ಲ, ಬೆಳಕಿಲ್ಲ, ಅವ್ರು ಯಾತಕ್ಕೆ ಯಾರಿಲ್ಲ ಅಂತ ಯಾತಕ್ಕೆ ಅಂತೀವಿ ಅಂದರೆ, ವಿಜಿಬಲ್ ಆಗಿರೋದು ಇಷ್ಟೇ, ಜನಗಳಿದ್ದಾರೆ, ಬೇರೆ ಯಾರೂ ಇಲ್ಲ, ಅಷ್ಟೇ. ಆ ಥರ ವಿಜಿಬಲ್, ನಾನ್ ವಿಜಿಬಲ್, ಅವರೇ ತಿಳ್ಕೊಂಡು ರಿಯಲ್ ನಾನ್ ರಿಯಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ರಿಯಲ್ ನಾನ್ ರಿಯಲ್ ಅಲ್ಲ, ವಿಜಿಬಲ್ ಇನ್ವಿಜಿಬಲ್. ಇನ್ವಿಜಿಬಲ್ ಆಲ್ಸೋ ರಿಯಲ್, ಇನ್ವಿಜಿಬಲ್ಲು ರಿಯಲ್ಲು, ವಿಜಿಬಲ್ಲು ರಿಯಲ್ಲೇನೆ. ಅದನ್ನ ಅರ್ಥ ಮಾಡಿಕೊಂಡ ಸಮಸ್ಯೆ ಬರೋದೇ. ದೇವರು ಎರಡನ್ನೂ ಸೃಷ್ಟಿ ಮಾಡಿದ್ದಾನೆ, ಅದನ್ನು ತಿಳ್ಕೊಂಡ್ರೆ ಸರಿ. ವಿವಿಧಾ ಸರ್ಗಾದ್ಯಾಹ ಜನನಾದ್ಯಾಹ ಶ್ಮಶಾನಾಂತಾಹ ಮರಣಾಂತಾಹ, ಹುಟ್ಟಿನಿಂದ ಸಾವಿನವರೆಗೆ ದೇಹಶ್ಚೈವನಾತ್ಮನೋ ಜೀವಸ್ಯ. ಇದೆಲ್ಲ ದೇಹಕ್ಕೆ, ಜೀವನಿಗಲ್ಲ. ಚಂದ್ರಸ್ಯ ಕಲಾನಾಂ ಕ್ಷಯಾಧಿಕಂ ಯಥ ನಾ ಚಂದ್ರ ಸ್ವರೂಪಸ್ಯ, ಚಂದ್ರನ ಸ್ವರೂಪಕ್ಕಲ್ಲ ಇದೆಲ್ಲ ಆಗೋದು, ಕಲೆಗಳಿಗೆ ಮಾತ್ರ ಸಂಬಂಧಪಟ್ಟಿದೆ. ಕಲಾವೃದ್ಧಿನೇ ಹೊರತು ಚಂದ್ರಮಂಡಲಕ್ಕೆ ಏನೂ ಆಗೋದಿಲ್ಲ, ಚಂದ್ರನಿಗಂತೂ ಏನೂ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ವಿಸರ್ಗಾದ್ಯ ಶ್ಮಶಾನಾಂತಾಹ ಭಾವಾ ದೇಹಸ್ಯ ಅನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇರ ಅಲಕ್ಷ್ಯವರ್ತ್ಮನ. ಕಾಲನದ್ಯೋಗ ವೇಗೇನ ಭೂತಾನಾಂ ಪ್ರಭವಾಪ್ಯಯೌ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನೋ ಅಗ್ನೇರ್ ಯಥಾರ್ಚಿಷಂ ಯಥಾರ್ಚಿಷಂ. ಕಾಲನದಿ ಓಘ ವೇಗೇನ ಭೂತಾನಾಂ ಪ್ರಭವಾಪ್ಯಯೌ ನಿತ್ಯವಪಿ ನ ದೃಶ್ಯೇತೆ ಆತ್ಮನಃ ಅಗ್ನೇ ಯಥಾ ಅರ್ಚಿಷಾಂ. ಕಾಲವೇಗೇನ ಪ್ರತಿಕ್ಷಣಮಿ ದೇಹಾದೀನಾಂ ಸೂಕ್ಷ್ಮೌ ಉತ್ಪತ್ತಿನಾಶೌ ಸ್ತಃ ಇತಿ ಸೋದಾಹರಣಮಃ ಕಾಲೇ ಇತಿ. ಕಾಲವೇಗೇನ, ಕಾಲವೇಗದಿಂದಾಗಿ ಪ್ರತಿಕ್ಷಣದಲ್ಲೂ ಕೂಡ ದೇಹಾದಿಗಳಿಗೆ ಸೂಕ್ಷ್ಮವಾದ ಉತ್ಪತ್ತಿ, ಸೂಕ್ಷ್ಮವಾದ ನಾಶ ಆಗ್ತಾನೇ ಇರುತ್ತೆ. ಈ ಸೈನ್ಸ್ ಒಪ್ಕೊಂಡಿದೆ ಅಂತ ನಾವೇನು ತಿಳ್ಕೊತೇವೆ. ನಮಗೆ ಕೆಲವರು ಚೇಂಜ್ ಗೊತ್ತಾಗೋರು ಇಯರ್ಸ್ ಟುಗೆದರ್ ಆಗಬೇಕು ನೋಡ್ಬೇಕಾದ್ರೆ ನಮಗೆ. ಇನ್ನು ಕೆಲವರಿಗೆ ಮಂತ್ಸ್ ಆಗಬೇಕು, ಕೆಲವರಿಗೆ ಪ್ರಸಂಗಗಳು ಬರಬೇಕು. ಆ ಸೈನ್ಸ್ ಹೇಳುತ್ತೆ ಎವ್ರಿ ಮೊಮೆಂಟ್ ಏನಾಗ್ತಿರುತ್ತೆ, ಲ್ಯಾಕ್ಸ್ ಆಫ್ ಮಿಲಿಯನ್ಸ್ ಆಫ್ ಸೆಲ್ ಸಾಯುತ್ತೆ, ಮಿಲಿಯನ್ಸ್ ಆಫ್ ಹುಟ್ಟುತ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಪ್ರತಿ ಕ್ಷಣದಲ್ಲೂ ಏನಿದೆ, ಪೂರ್ತಿ ಸೈನ್ಸ್ ಇದೆ, ಪ್ರತಿ ಕ್ಷಣದಲ್ಲಿ ಇದೆ ಎಂಬುದು ವಿಜ್ಞಾನ. ನಾವು ಅಂದರೆ ಶಾಸ್ತ್ರ ಹೇಳಿದ್ದೆಷ್ಟು ಸತ್ಯ ಅಂತ ಹೇಳೋದಕ್ಕೆ ಸಾಕ್ಷಿ. ಇವೆಲ್ಲ ಓದಿದಾಗ, ಸೈನ್ಸ್ ಓದಿದಾಗ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ಶಾಸ್ತ್ರ ಎಷ್ಟು ಪರಿಪೂರ್ಣ ಎಂಬುದಕ್ಕೆ ನಿದರ್ಶನ ಇದೆ. ಅವ್ರು ಹೇಳ್ತಾರೆ, ದೇಹಾದೀನಾಂ ಪ್ರತಿಕ್ಷಣಮಪಿ ಸೂಕ್ಷ್ಮ ಉತ್ಪತ್ತಿ ನಾಶವು ಸ್ತಃ ಇತಿ ಸೋದಾಹರಣ ಮಾಹ ಕಾಲೇತಿ ಕಾಲಾಖ್ಯ ನದ್ಯೋಗ ವೇಗೇನ ಭೂತಾನಾಂ ಪ್ರಾಣಿನಾಂ ಆತ್ಮನೋ ದೇಹಸ್ಯ ನಿತ್ಯವೋಪಿ ಸದಾತನವೋಪಿ ಪ್ರಭಾಪ್ಯಯೋ ಉತ್ಪತ್ತಿ ನಾಶವು ನ ದೃಶ್ಯೇತೆ ಸೂಕ್ಷ್ಮತ್ವಾದಿತಿ ಶೇಷ. ಆದ್ದರಿಂದ ಸೂಕ್ಷ್ಮ ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ, ನಮಗೆ ಸೈಂಟಿಸ್ಟಿಗೆ ಗೊತ್ತಾಗೋದು ಬೇಗ ಗೊತ್ತಾಗುತ್ತೆ. ಇವರಿಗೆಲ್ಲ ಕೂಡ ಗೊತ್ತಾಗಬೇಕಾದ್ರೆ ಡಿಫರೆಂಟ್ ಚೇಂಜಸ್ಸಲ್ಲಿ ಗೊತ್ತಾಗುತ್ತೆ, ಅದು ಸರಿಯಲ್ಲ. ಇತಿ ಶೇಷ ಯಥಾಗ್ನೇಹಿ ಅರ್ಚಿಷಾಂ ಜ್ವಾಲಾನಾಂ ಪ್ರವಾಹ ವಿಶೇಷ. ದೃಷ್ಟಾಂತ ಕೊಡ್ತಾರೆ, ಈ ಅಗ್ನಿಯ ಜ್ವಾಲೆಗಳಿರುತ್ತೆ, ಪ್ರವಾಹ ಸತತ ನೋಡೋದಕ್ಕೆ ಒಂದೇ ಕಂಡ ಕಾಣುತ್ತೆ, ಆ್ಯಕ್ಚುಲಿ ಒಂದೇ ಅಲ್ಲ. ಏನಾಗ್ತಿರುತ್ತೆ ಅದು, ಸ್ಟ್ರೀಮ್ ಬರ್ತಾನೆ, ಅದು ಒಂದು ಜ್ವಾಲೆ ಬರ್ತಾನೆ, ನೋಡೋದಕ್ಕೆ ಗೊತ್ತಾಗೋದಿಲ್ಲ. ಪ್ರವಾಹ ಹಾಗೇನೆ, ಪ್ರವಾಹದಲ್ಲಿ ಮೊದಲು ಮುಳುಗ್ತೇವೆ, ಮತ್ತೆ ಮುಳುಗ್ತೇವೆ, ಆಮೇಲೆ ಮುಳುಗ್ತೇವೆ. ಯಾಕೆ ಶುದ್ಧರಾಗ್ತೇವೆ ನಾವೀಗ? ಮೊದಲು ಮುಳಿದಾಗ ನೀರೇ ಬೇರೆ, ಎರಡನೇ ಸಂಬಂಧ ನೀರೇ ಬೇರೆ, ಅದಕ್ಕೆ ಪ್ಯೂರ್ ಆಗ್ತದೆ. ಅದೇ ತೊಟ್ಟಿಯಲ್ಲಿ ಮುಳುಗಿದ್ರೆ ಏನಾಗುತ್ತೆ? ಅದೇ ನೀರು ಮುಂದೆ ಕರೆದೋಗಿರೋದಿಲ್ಲ. ಅರ್ಥ ಆಯ್ತಾ? ಪ್ರವಾಹ ಬೇರೆ, ಇದು ಬೇರೆ. ಅದು ಕಾಲ ಪ್ರವಾಹ ಅಂತ. ಅದಕ್ಕೆ ಕಾಲ ಪ್ರವಾಹದಲ್ಲಿ ಏನಾಗ ಎವ್ರಿ ಮೂಮೆಂಟ್ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೂಕ್ಷ್ಮ ಗೊತ್ತಾಗೋದಿಲ್ಲ ನಮಗೆ. ಕಾಲ ಹೋಯಿತು ಅಂದರೆ ದೇಹದ ಎಫೆಕ್ಟ್ ಆಗೇ ಆಗುತ್ತೆ, ನೀರಿನ ಪ್ರವಾಹದಿಂದ ನಮ್ಮ ದೇಹಕ್ಕೆ ಎಫೆಕ್ಟ್ ಆಗುತ್ತೋ. ಕಾಲ ಪ್ರವಾಹ ಏನು ಮಾಡುತ್ತೆ? ಪರಿಣಾಮ ಮಾಡೇ ಮಾಡುತ್ತೆ. ಕಾಲ ಅಂಬೋದು ಅಷ್ಟು ಗಟ್ಟಿಯಾದದ್ದು. ಪ್ರಾಣಿನ ಆತ್ಮನು ದೇಹಸ್ಯ, ನಮ್ಮದು ಒಂದಿದೆ, ಸೆಕೆಂಡ್ ಹ್ಯಾಂಡ್ ಅಂತಷ್ಟು ಏನಾಯ್ತು ಅಲ್ಲಿಗೆ ವ್ಯಾಲಿಡ್, ಸಡನ್ ಡೌನ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಸುಮ್ಮನೆ ಹ್ಯಾಂಡ್ ಚೇಂಜ್ ಮಾಡ್ತಾನೆ ಅಷ್ಟೇ, ತೊಗೊಂಡೋಗ್ತೀನಿ ನೋಡ್ಕೊಂಡೋಗಿ ಹೋಗ್ತಾರೆ, ತೊಗೊಂಡು ಬಂದು ಆಗಿ ಎಷ್ಟು ಕಡಿಮೆ ಮಾಡ್ತೀನಿ, ನಿಮ್ಗೆ ಕಡಿಮೆ ಮಾಡಿದ್ರೆ ಶುರು ಮಾಡ್ತಾನೆ ಮೊದಲು. ತೊಗೊಂಡಾಯ್ತಲ್ಲ, ಎಷ್ಟಾದ್ರೂ ಸೆಕೆಂಡ್ ಹ್ಯಾಂಡ್ ತಾನೆ ಇದು, ಅಷ್ಟೇ ಅಲ್ಲೇ ತೊಗೋತೀರಿ ಅಂತಾರೆ. ಅಷ್ಟೇ ಕೊಡ್ತೀರಿ ಅಂತಾರಾಗ, ಅಲ್ಲೇ ತೊಗೋತೀನಿ. ಇನ್ನೆಂತಾಗಿ ತೊಗೊಳ್ಬೇಕು ಕಾಲ. ಕಾಲ ಇಮಿಡಿಯೇಟ್ಲಿ ಏನು ಮಾಡುತ್ತೆ? ಕಾಲ ಕಿಲ್ಸ್, ಅದಕ್ಕೆ ಕಾಲ ಅಂತ ಹೆಸರು. ಇಟ್ ಕಿಲ್ಸ್ ಆದ್ರಿಂದ ಕಾಲ ಅಂತ ಕರೀತಾರೆ. ಕಾಲ ಕಾಲ ನಾಶೆ, ಕಾಲ ಕಾಮಧೇನು, ಎಲ್ಲ ಕಾಲಕ್ಕೆ ಅರ್ಥ ಇದೆ. ಒಳ್ಳೆಯವರಿಗಾದರೆ ಅದು ಎಲಿವೇಟ್ ಮಾಡುತ್ತೆ, ಕೆಟ್ಟವರಿಗಾದರೆ ಅದು ಡಿಪ್ರಿಷಿಯೇಟ್ ಮಾಡೋಕ್ಕೆ. ಆದ್ದರಿಂದ ಕಾಲಕ್ಕೆ ಪ್ರತಿ ಕ್ಷಣದಲ್ಲೂ ನಾಶ ಮಾಡೋ ಶಕ್ತಿ ಇದೆ. ದೇಹಸ್ಯ ನಿತ್ಯಾವೋಪಿ ಸದಾತನವೋಪಿ ಪ್ರಭಾಪ್ಯ ಉತ್ಪತ್ತಿ ನಾಶವು ನ ದೃಶ್ಯೇತೆ ಸೂಕ್ಷ್ಮತ್ವಾದಿತಿ ಶೇಷ. ಯಥಾ ಅಗ್ನೇ ಅರ್ಚಿಷಾಂ ಜ್ವಾಲಾನಾಂ ಪ್ರವಾಹ ವಿಶೇಷ ಯಥಾ ಪುರೂರವಸೋ ಜರಾ ಅಶ್ವಿಭ್ಯಾಮೇವ ದೃಷ್ಟಾ ಇತಿ ಗೀತಾ ತಾತ್ಪರ್ಯ ವಚನಂ ತತ್ಸದ್ಭಾವೇ ಪ್ರಮಾಣಂ. ಒಳ್ಳೆ ದೃಷ್ಟಾಂತ ಕೊಟ್ಟು ಹಿಂದೆ ಹೇಳಿದ್ದೆ ಅದನ್ನು. ಗೀತಾತ ಆಚಾರ್ಯರು ಕೋಟ್ ಮಾಡ್ತಾರೆ, ಯಥಾ ಪುರೂರವಸಃ ಜರ ಅಶ್ವಿಭ್ಯಾಮೇವ ದೃಷ್ಟ. ಗೀತಾ ತಾತ್ಪರ್ಯದ ಆಚಾರ್ಯರ ಮಾತು ಅದು ನಮಗೆ ಅರ್ಥ ಆಗುತ್ತೆ. ಈ ಕಾರ್ಯ ಬರೆದಾಗ ಅರ್ಥ ಆಗುತ್ತೆ ಅಂದರೆ ಪುರೂರವನಿಗೆ ಮುಪ್ಪು ಬಂದಿತ್ತು, ಉಳಿದವರಿಗೆ ಗೊತ್ತಾಗಲಿಲ್ಲ, ಪುರೂರವನಿಗೂ ಗೊತ್ತಾಗಲಿಲ್ಲ. ಯಾರಿಗೆ ಗೊತ್ತಾಯ್ತು ಅದು? ಐಶ್ವರ್ಯದೇವರಿಗೆ ಗೊತ್ತಾಯಿತು. ಅದೇ ದೃಷ್ಟ ಹೇಳ್ತಾರೆ, ಐಶ್ವರ್ಯದೇವರು ಬಂದರು, ಪುರೂರವಸ ರಾಜನ ನೋಡಲಿಕ್ಕೆ ಎತ್ತ ಬಂದರು. ಅದೇನು ಮಾಡ್ದ? ಎಣ್ಣೆ ಅಭ್ಯಂಗರ ಸ್ಥಾನಕ್ಕೆ ಅಂತ ರೆಡಿಯಾಗಿದ್ದ, ಗೊತ್ತಾಯ್ತು, ಎಣ್ಣೆ ಹೆಚ್ಚು ತೊಗೊಂಡ್ಬಿಟ್ಟು ಸ್ಥಾನಕ್ಕೆ ಹೊರಟಿದ್ದ. ಅವ್ರು ಬಂದ ತಕ್ಷಣ ನೋಡಿ, ಸ್ನಾನಕ್ಕೆ ಹೋಗಿಬರ್ತೇನೆ ನಾನೀಗ, ಸ್ವಲ್ಪ ಇರಿ, ಹೇಗಿದ್ದೀನಿ ನೋಡಿ, ಈಗ ಸ್ನಾನ ಮಾಡ್ಕೊಂಡು ಸ್ವಚ್ಛವಾಗಿ ಬರ್ತೀನಿ ಅಂತ ಹೇಳಿದ. ಆಯ್ತು, ನೋಡಿದ್ರು ಹೋಗಿ ಅಂತ ಕಳಿಸಿದ್ರು. ಬಂದ, ಹೇಳಿದ, ನಾನು ಹೇಗಿದ್ದೀನಿ ಅಂತ ಕೇಳಿದೆ. ಮೊದಲೇ ಚೆನ್ನಾಗಿದ್ದೀನಿ ಅಂತ ಹೇಳಿಬಿಟ್ರು ಅವರು. ಅಯ್ಯೋ, ಇಷ್ಟೆಲ್ಲ ಮಾಡ್ಕೊಂಬಂದಿನಿ ಅಂತ ಕೇಳಿದ್ರೆ ಇದೆಲ್ಲ ಇರ್ಬೋದು, ಅಲ್ಲೇ ಸ್ವಲ್ಪ ವಯಸ್ಸಾಯ್ತು ನನಗೆ ಆಗಲಿ ಅಂತ ಹೇಳ್ತಾರೆ. ವಯಸ್ಸಾಯಿತು, ಒಳಗೆ ಹೋಗಿ ಬರೋದಲ್ಲೇ ವಯಸ್ಸಾಯ್ತಾರೆ, ವರ್ಷಗಟ್ಟಲೆ ಯಾರು ವಯಸ್ಸಾಯ್ತು ಗೊತ್ತಾಗೋದಿಲ್ಲ. ಅಷ್ಟರಲ್ಲೇ ಚೇಂಜ್ ಆಯ್ತಂತೆ ಅಲಂಕಾರ, ಎಷ್ಟೇ ಇರ್ಬೋದು ಏಜ್ ಮಾತ್ರ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಇದು ಯಾರಿಗೆ ಕಾಣಿಸ್ತಿದ್ದು? ಅಶ್ವಿನಿದ್ರಲ್ಲಿ ಕಾಣಿಸ್ತು. ಎಷ್ಟೋ ಸರ್ ಡಾಕ್ಟರ್ ಏನು ಮಾಡ್ತಾರೆ, ಇವ್ರು ಡಾಕ್ಟರ್ ಓಕೆ ಅಂತಾನೆ, ಮತ್ತೆ ಟೆಸ್ಟ್ ಮಾಡ್ತೀರಿ ಅಂತಾರೆ, ಬಿಡೋದಿಲ್ಲ, ಮತ್ತೆ ಟೆಸ್ಟ್ ಮಾಡ್ತೀರಿ ಅಂತಾರೆ. ಕಣ್ಣಿ ನೋಡಬಾರ್ದಾ? ಏನೋ ಟೆಸ್ಟ್ ಮಾಡಿ ಇಲ್ಲ ಅಂತ ಹೇಳೋಕ್ಕೂ, ಎಷ್ಟು ಅಂತ ಹೇಳೋಕ್ಕೂ ಟೆಸ್ಟ್ ಮಾಡ್ತಾನೆ, ಮತ್ತೆ ಸರಿ ಇದ್ದೆ ಅಂತ ಹೇಳೋದಕ್ಕೂ ಕೂಡ. ಯಾಕೆ ಬರೀ ಕಣ್ಣಿಗೆ ಕಾಣೋದಿಲ್ಲ, ಕಾಣದೆ ರೋಗ ಇಲ್ಲ ಅಂತ ಕಂಡಿರುತ್ತೆ, ರೋಗ ಇರುತ್ತೆ, ರೋಗ ಇದ್ದ ಕಾಣುತ್ತೆ, ರೋಗ ಇರೋದಿಲ್ಲ. ಅದೇ ರೀತಿ ಗೊತ್ತಾಗಬೇಕು, ಪರೀಕ್ಷೆಗಳು ಮಾಡಬೇಕು. ಅದು ಯಾರಿಗೆ ಕಾಣುತ್ತೆ? ಗುಡದವ್ರಿಗೆ ಪರೀಕ್ಷೆ ಮಾಡಿದ್ರು ಗೊತ್ತಾಗೋದಿಲ್ಲ, ಎಕ್ಸ್ಪರ್ಟ್ ಆಗಬೇಕು. ಅಶ್ವಿನಿ ದೇವತೆಗಳು ಯಾರವರು? ವಿಶೇಷವಾದಂಥ ದೇವವೈದ್ಯರಾದ್ದರಿಂದ ಅವ್ರಿಗೆ ಏನು ಕಾಣಿಸ್ತೀವೋ, ಪುರೂರವಳಿಗೆ ಕಾಣಿಸ್ತಾ ಇದ್ದ ಆತನ ಜರ ಈತನ ಕವಿರು ಕಣ್ಣಿಗೆ ಕಾಣಿಸ್ತು. ಎಷ್ಟು ಸೂಕ್ಷ್ಮ ಇದು ಅಂದರೆ, ಅಷ್ಟರೊಳಗೆ ಎಷ್ಟು ಚೇಂಜ್ ಆಗಿತ್ತು ದೇಹ ಅಂತ ಕೇಳಿದರೆ ಪರಮಾಶ್ಚರ್ಯ. ಅದು ಅರ್ಥ ಮಾಡಿಕೊಂಡು ಹೋಗುತ್ತಿದೆ ಕಾಲ ಅಂತ ಹೇಳ್ತಾರೆ, ಆಯುಷ್ಯ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಎವ್ರಿ ಮೊಮೆಂಟ್ ಕಾಲ ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ಹೋಗ್ತಾ ಇರ್ತೇವೆ ಅಂತ ಹೇಳ್ತಾರೆ. ಇನ್ನು ತುಂಬ ಇದೆ, ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಅಲ್ಲ, ಎರಡಿರೋದಲ್ಲಿ ಚಂದ್ರ ಬೇರೆ, ಚಂದ್ರ ಮಂಡಲ ಬೇರೆ, ಚಂದ್ರನ ಕಲೆಗಳು ಬೇರೆ, ಮೂರು ಭಾಗ ಇದೆ. ಚಂದ್ರ ದೇವತೆ, ಆ ವಿಷಯ ಬಿಟ್ಟುಬಿಡಿ. ಆಮೇಲೆ ಚಂದ್ರ ಮಂಡಲ, ಅದಕ್ಕೆ ಕ್ಷಯಾದಿಗಳಿಲ್ಲ, ಅದಿರೋದು ಹಾಗೇನೆ. ಸೂರ್ಯ ಬೆಳಕು ಎಷ್ಟು ಬಿಡ್ತೋ ಅಷ್ಟು ಮಾತ್ರ ಕಾಣುತ್ತಷ್ಟೇ, ಅದು ಕಲೆ ಅಂತ ಕರೀತಾರೆ. ಸೊ ವೃದ್ಧಿ ಆಗೋದು ಕಲೆಗಳೇ ಹೊರತು ಮಂಡಲ ಸಚ್ ಹಾಗೇ ಇರುತ್ತೆ. ಗೊತ್ತಾಯ್ತಾ? ಮಂಡಲ ಹಾಗೇ ಇರುತ್ತೆ, ಕಲೆಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವೃದ್ಧಿಗಳು, ವೃದ್ಧಿ ಬಂದಾಗ ಅದು ಕಲಾವೃದ್ಧಿ, ಇಲ್ಲದ ಕಲಾಕ್ಷಯ, ಕಲಾವೃದ್ಧಿ ಕಲಾಕ್ಷಯ. ಚಂದ್ರಮಂಡಲಕ್ಕೆ ಏನೂ ಆಗಲೇ ಇಲ್ಲ, ಚಂದ್ರನಿಗಂತೂ ಏನೂ ಆಗಲಿಲ್ಲ. ಆದ್ದರಿಂದ ದೇಹ ಬೇರೆ, ಜೀವ ಬೇರೆ. ದೇಹಕ್ಕಾಗೋ ವ್ಯತ್ಯಾಸಗಳು ಯಾರಿಗಾಗೋದಿಲ್ಲ? ಜೀವಕ್ಕಾಗೋದಿಲ್ಲ ಅಂತ ಹೇಳೋದು ಅಲ್ಲಿ ತಾತ್ಪರ್ಯ. ಎಲ್ಲ ಇಲ್ಲಿ ಸರಿಯಾಗಿ ನೋಡಿಲ್ಲ ನೀವು. ಫಸ್ಟ್ ಡೇನ ಸರಿಯಾಗಿ ನೋಡಿದ್ರೆ ಕಂಡಾಗ ಇಡೀ ಮಂಡಲನೂ ಕಾಣಿಸುತ್ತೆ, ಇಷ್ಟೇ ಇಷ್ಟು ಬೆಳಕು ಕಾಣಿಸುತ್ತೆ ಅಷ್ಟೇ, ಸ್ವಲ್ಪ ಸ್ವಲ್ಪ ಇದು ಕಾಣಿಸುತ್ತೆ. ಆ ಥರ ಚಂದ್ರ ಮಂಡಲ ಯಾವಾಗಲೂ ಹಾಗೇ ಇರುತ್ತೆ. ಅರ್ಥಾಯ್ತಾ? ಇವತ್ತು ಅಮಾವಾಸ್ಯ ದಿವಸ ರಾತ್ರಿ ಚಂದ್ರನಲ್ಲಿ ಆಳಕ್ಕೆ ರಾತ್ರಿ ಅಂದರೆ ಮಧ್ಯಾಹ್ನ ನೋಡಿ, ಫಸ್ಟ್ ಕ್ಲಾಸ್ ಆಗಿರ್ತಾನೆ. ಅಮಾವಾಸ್ಯ ಚಂದ್ರ ನೋಡ್ಬೇಕಾದ್ರೆ ಮಧ್ಯಾಹ್ನ ನೋಡ್ಬೇಕು ನೀವು ಅಷ್ಟೇ. ಮಧ್ಯಾಹ್ನ ಯಾಕೆ ಕಾಣಿಸ್ತಾನೆ ನಿಮಗೆ? ಸೂರ್ಯನ ಪಕ್ಕದಲ್ಲೇ ಇರ್ತಾನೆ, ಅದಕ್ಕೆ ಬ್ರೈಟ್ನೆಸ್ಸಿಗೆ ಕಾಣೋದಿಲ್ಲ ಅಷ್ಟೇ. ಸ್ವಲ್ಪ ಸರಿ ಆದರೆ ಸೂರ್ಯ ಜೊತೆ, ಅದಕ್ಕೆ ಅಮಾವಾಸ್ಯ ಅಂತ ಹೇಳ. ಅಮ ಅಂದ್ರೆ ಏನು? ಜೊತೆಗಿರೋದು ಅಂತ. ಸೂರ್ಯ ಚಂದ್ರ ಇಬ್ಬರು ಜೊತೆಗಿರ್ತಾರೆ, ಅದಕ್ಕೆ ಪರ್ವಕಾಲ. ಯಾರು ಇಬ್ಬರು ಜೊತೆ ಸೇರಿದ ತಕ್ಷಣ ಏನಾಯ್ತದ? ಇಬ್ಬರು ಸೇರೋದೆ ಭಾರಿ ಕಷ್ಟ ಅಂತಾರೆ. ಇವರೆಲ್ಲ ಮಡ್ತವ್ರು ಸೇರಿಬಿಟ್ಟು ದೊಡ್ಡ ಪರ್ವಕಾಲ ಆದಾಗತ್ತಲ್ಲ ಆ ಟೈಮ್. ಇಬ್ಬರು ಸೂರ್ಯ ಚಂದ್ರ ಒಬ್ಬ. ಓಂ ನಾರಾಯಣ ಮೇಖಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಭಿತ ದ್ವಿಜಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯ. ಇಂದ್ರವಾಯು ಮನೋಜುವ ವಿಪ್ರಾ ಹವಂತ ಊತಯೇ ಸಹಸ್ರಾಕ್ಷಾ ಧಿಯಸ್ಪತಿ. ಇಂದ್ರವಾಯುಗಳು ಹೇಗಿದ್ದಾರೆ? ಒಂದು ಕಡೆ ಸಹಸ್ರಾಕ್ಷ ಇಂದ್ರ, ಧಿಯಸ್ಪತಿ ಬುದ್ಧಿಭಿಮಾನಿ ವಾಯುದೇವರು, ಇಬ್ಬರೂ ಇದ್ದಾರೆ ಕರೀರಿ. ಎರಡು ದೇವರಿಗೂ ಅನ್ವಯ, ಇವರಿಗೂ ಅನ್ವಯ. ಇಂದ್ರವಾಯು ಮನೋಜುವ ಅಂತ ಕರೆದಿದ್ದಾರೆ. ಮನೋಜುವವು ಅಂದ್ರೇನು? ಮನಸಃ ಪ್ರೇರಕವು ಚೈವ ಬಹುಜ್ಞಾನೋ ಧಿಯಸ್ಪತಿ. ಎರಡು ಹೇಳಬೇಕೀಗ. ಸಹಸ್ರಾಕ್ಷರಾಗಿದ್ದಾರೆ ಇಬ್ಬರು ಕೂಡ, ಎರಡು ರೂಪಗಳು ಸಹಸ್ರಾಕ್ಷ. ಅನಂತರ ದೇವರಿಗೆ ಅನ್ವಯ ಮಾಡಿದಾಗ ದೇವರ ಎಲ್ಲ ರೂಪಗಳು ಸಹಸ್ರಾಕ್ಷ. ಸಹಸ್ರಶೇಷ ಪುರುಷ ಸಹಸ್ರಾಕ್ಷ ಧಿಯಸ್ಪತಿ, ಎಲ್ಲ ರೂಪಗಳು ಜ್ಞಾನ ಪೂರ್ಣ ರೂಪಗಳು. ಇವರಿಗೆ ಅಪ್ಲೈ ಮಾಡಿದಾಗ ಇಂದ್ರ ಜ್ಞಾನ ವಾಯು, ಮನಸಃ ಪ್ರೇರಕವು ಚೈವ ಬಹುಜ್ಞಾನೋ ಧಿಯಸ್ಪತಿ. ಮನಸಃ ಪ್ರೇರಕವು ಧಿಯಸ್ ಮನೋಜುವ ಅಂದರೆ ಮನಸ್ಪ್ರೇರಕರು ಅಂತ ಅರ್ಥ. ಮನೋಜುವ ಮನಃಪ್ರೇರಕರು. ಆಮೇಲೆ ಧಿಯಸ್ಪತಿ ಅಂದರೆ ಬಹುಜ್ಞಾನವು, ಬಹುಜ್ಞಾನವು ಧಿಯಸ್ಪತಿ ಮನಸಃ ಪ್ರೇರಕವು ಚೈವ. ಯಾವ ಪದಕ್ಕೆ ಅರ್ಥ ಹೇಳಬೇಕು ಅಷ್ಟು ಮಾತ್ರ ಹೇಳಿಬಿಡ್ತಾರೆ. ಇಂದ್ರವಾಯು ಮನೋಜುವ ವಿಪ್ರಾಹವಂತ ಊತಯೇ ಸಹಸ್ರಾಕ್ಷ ಧಿಯಸ್ಪತಿ. ಮಿತ್ರಂ ವಯಂ ಹವಾಮಹೇ ವರುಣಂ ಸೋಮ ಪೀತಯೇ ಜಜ್ಞಾನ ಪೂತದಕ್ಷಸ. ಮಿತ್ರಂ ವಯಂ ಹವಾಮಹೇ ವರುಣಂ ಸೋಮಪೀತಯೇ. ಅಲ್ಲಿ ಹೇಳ್ತಾರೆ, ಮಿತ್ರನಿಗೆ ಅರ್ಥ ಸೂರ್ಯ, ವರುಣನಿಗೆ ಅರ್ಥ ವರುಣ. ದೇವರಿಗೆ ತಗೊಂಡಾಗ ಎಲ್ಲ ದೇವರಿಗೇನೆ. ಮಿತ್ರಂ ವಯಂ ಹವಾಮಹೇ ವರುಣಂ ಸೋಮಪೀತಯೇ. ಸೋಮಪೀತಯೇ ವಯಂ ಮಿತ್ರಂ ಹವಾಮಹೇ ಸೋಮಪೀತಯೇ ವಯಂ ವರುಣಂ ಹವಾಮಹೇ ಜಜ್ಞಾನ ಪೂತದಕ್ಷಸ. ಈ ಜಜ್ಞಾನವು ಅಂದ್ರೇನು? ಜಜ್ಞಾನೋ ಪೂತದಕ್ಷಸ ಅಂತ ಹೇಳಿದರೆ ಜಜ್ಞಾನೌ ವ್ಯಜ್ಯಮಾನೌ ಅಂದರೆ ಅಭಿವ್ಯಕ್ತಿಗೊಳ್ಳತಕ್ಕಂತಹ ಮಿತ್ರನನ್ನು ಅಂದರೆ ಸೂರ್ಯನನ್ನು ಅಭಿವ್ಯಕ್ತಿಗೊಳ್ಳತಕ್ಕಂತಹ ವರುಣನನ್ನು ನಾವೇನು ಮಾಡ್ತೇವೆ? ಮಿತ್ರಾವರುಣವು, ಇಬ್ಬರು ದೇವತೆಗಳು. ಇದಕ್ಕೆ ನಾವು ಯಜ್ಞಕ್ಕೋಸ್ಕರ ಆಹ್ವಾನ ಮಾಡ್ತಾ ಇದ್ದೇವೆ, ಅವರನ್ನು ಕುರಿತು ಹೋಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಪೂತದಕ್ಷಸವು ಅಂತ ಕರೆದು, ಪೂತದಕ್ಷಸವು ಅಂದ್ರೇನು? ಯಜಮಾನಶ್ಯ ಶೋಧಕವು. ಯಜ್ಞ ಮಾಡ್ತಕ್ಕಂಥ ಪವಿತ್ರವನ್ನಾಗಿ ಮಾಡ್ತಾರೆ ಈ ಮಿತ್ರ ಮತ್ತು ವರುಣ ಇಬ್ಬರು. ಏನು ಮಾಡ್ತಾರೆ? ಯಜಮಾನ ಅಂದರೆ ಯಜ್ಞ ಮಾಡುವವ ವ್ಯಕ್ತಿ, ಆತನನ್ನ ಶುದ್ಧರನ್ನ ಪೂತ ದಕ್ಷಸು ಶುದ್ಧ ಮಾಡತಕ್ಕಂಥದ್ರೆ ಭಾರಿ ನಿಪುಣರಾದವರು, ಅವರನ್ನು ಈ ಸಮಯದಲ್ಲಿ ನಾನು ಕುರಿತು ಹೋಮಿಸುತ್ತೇನೆ ಅಂತ ಪ್ರಾರ್ಥನೆ. ಅಲ್ಲಿಗೆಲ್ಲಿ ನಾಳೆ ಅದನ್ನು ಮುಂದುವರಿಸ. ನಾಳೆ ಪಾಠ ಇರೋದಿಲ್ಲ, ದಾಸೆ ನಾಡಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ.